ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಶ್ನಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಗಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯತ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತ. ವಾದಿರಾಜಗುರೂಂ ವಂದೇ ರಘುತ್ತಮಗುರೂಂ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಈ ವೇದಿಕೆಯಲ್ಲಿ 1995 63 ದಿವಸಗಳ ಕಾಲ ಪ್ರವಚನ ನಡೆದಿತ್ತು. 63 ದಿವಸಗಳ ಕಾಲ ಸತತ ಇದು ಒಂದು ಪ್ರವಚನ ಈ ಜಾಗದಲ್ಲಿ ನಡೆದಿತ್ತು. ಬಹುಶಃ ಈ ಸತಿ ಒಂದು ಸರ್ತಿ ಆದರೂ ಇದು ಇವತ್ತು ನಡೀಲಿ ಅಂತ ಹೇಳಿ ದೇವರ ಸಂಕಲ್ಪ ಆಗಬೇಕು. ಇವತ್ತು ಅದರ ಸ್ಮರಣೆ ಆ ಪರಮ ಪ್ರಾತಸ್ಮರಣೀಯರು ಸ್ವಾಮಿಗಳು ಅವರ ಸ್ಮರಣೆಗೆ ಒಂದು ವಿಶೇಷ ಅವಕಾಶ ಸಿಕ್ಕಂತೆ ಆಗಿದೆ. ಆದದ್ದೆಲ್ಲ ಒಡಿತೆ ಆಯಿತು ಅಂತ ಹೇಳ್ತೇವಲ್ಲ, ಈ ದೃಷ್ಟಿಯಿಂದ ಸಾರ್ಥಕವಾದದ್ದು. ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗಿದೆ. ಆ ಸಮಯಕ್ಕೆ ಶಕುನಿ ಒಂದು ವಿಚಿತ್ರವಾದಂತಹ ಮತ್ತೊಂದು ದುಷ್ಕಾರ್ಯವನ್ನು ಮಾಡ್ತಾನೆ. ಅವನು ಒಬ್ಬ ಅವನಿಗೆ ಗುರು ಕಣಿಕ ಅಂತ ಹೇಳಿದರು. ಆ ಕಣಿಕನಿಗೆ ಒಬ್ಬ ಗುರು ಶುಕ್ರಾಚಾರ್ಯ. ಶುಕ್ರಾಚಾರ್ಯ ತುಂಬ ಸಾತ್ವಿಕರು, ಕವಿನಾಂ ಉಷರಾ ಕವಿ ಅಂತ ಭಗವದ್ಗೀತೆಯಲ್ಲಿ ಬರ. ಆದರೆ ಅವರು ಪೋಸ್ಟ್ ದೈತ್ಯಗುರುಗಳು ಪೋಸ್ಟ್ ಆದ್ದರಿಂದ ಆಗಿರ್ತಾರೆ. ಅವರ ಶಿಷ್ಯ ಕಣಿಕ, ಅವನೊಬ್ಬ ಬ್ರಾಹ್ಮಣ, ಅವರು ನಾಸ್ತಿಕ, ನಾಸ್ತಿಕ ಬ್ರಾಹ್ಮಣ ಅಂದರೆ ದ್ವಾಪರ ಯುಗದಲ್ಲೇ ಒಬ್ಬ ನಾಸ್ತಿಕ ಬ್ರಾಹ್ಮಣ ಇತ್ತ ಅಂತ ಹೇಳಿದ ಮೇಲೆ ಇವತ್ತಿದ್ದರೆ ಏನು ಆಶ್ಚರ್ಯ ಇಲ್ಲ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಅವನ ಶಿಷ್ಯ ಶಕುನಿ, ಶಿಷ್ಯ ಸುರೇತರ ಗುರೋಹೋ ಶಕುನೇಹೇ ಗುರುಸ್ಸಹ ಅಂಥವನು ಶಕುನಿಯ ಮಾತೇನಂತೆ ದುರ್ಯೋಧನಾದಿಗಳನ್ನು ಕೂಡಿಸಿಕೊಂಡು ಒಂದು ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಕಣಿಕ ನೀತಿ ಅಂತ ಹೆಸರು. ಕಣಿಕ ನೀತಿ, ಕಣಿಕ ನೀತಿ ಅಂತ ಕರೀತಾರೆ. ಅದೇನು ಅಂದರೆ ನಾಸ್ತಿಕ್ಯ ನೀತಿ. ಛದ್ಭೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾ ಸ್ವಾರ್ಥೈರ ವಚನ ಕೃತೆ ಜಗತೋಖಿಲಂಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿಷ್ಯಾತ್ ಶ್ರೇಷ್ಠಸ್ಥೈವ ನಿಖಿಲಾತ್ ಸುರದೈತ್ಯ ಸಂಘಾತ್. ಒಂದು ಅಧ್ಯಾಯ ಪೂರ್ತಿ ಮಹಾಭಾರತದಲ್ಲಿ ಕಣಿಕ ನೀತಿ ಬರುತ್ತೆ. ಆಚಾರ್ಯರು ಅದರ ಒಂದು ಶ್ಲೋಕದಲ್ಲಿ ಸಮ್ಮಪ್ ಮಾಡ್ತಾರೆ. ಅಣುಭಾಷ್ಯ ಬರೆದವರು ಇದು ಅಣುಕಣಿಕೆ ನೀತಿ ಬರೆದ ಬರೀತಿದ್ದಾರೆ. ಧರ್ಮ ಹೇಳ್ತಾರೆ ಛದ್ಮೈವ ಯತ್ರ ಪರಮಂ, ನಿಮ್ಮ ಜೀವನದಲ್ಲಿ ಮೋಸನೇ ಗುರಿಯಾಗಿರಬೇಕು. ಅವ್ನು ಹೇಳೋದು ಮೋಸನೇ ಪರಮ ಗುರಿಯಾಗಿರಬೇಕು. ನ ಸುರಾಶ್ಚ ಪೂಜ್ಯಾಹ, ದೇವತೆಗಳನ್ನು ಪೂಜೆ ಮಾಡಬಾರದು. ಮತ್ತು ನಾವು ದೇವತಾ ಪೂಜೆ ಇತ್ಯಾದಿ ಮಾಡಿದರೂ ಕೂಡ ಜಗತ್ತಿನ ನಂಬಿಸ್ಲಿಕ್ಕೆ ಮಾಡಬೇಕೇ ಹೊರತು ಮನಃಪೂರ್ವಕ ಮಾಡಬಾರ್ದು. ಅವ್ನು ಹೇಳ್ಕೊಡೋದು ನೋಡಿದ್ರೆ ಎಲ್ಲ ಮನಃಪೂರ್ವಕ ಯಾವುದನ್ನು ಮಾಡಬಾರ್ದು. ಜಗ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿ ಲಂಚ, ಎಷ್ಟು ಪುಣ್ಯ ಕಾರ್ಯ ಮಾಡಿದರೂ ಕೂಡ ಸ್ವಾರ್ಥ ಇರಬೇಕು, ಜಗತ್ತಿಗೆ ಮೋಸ ಮಾಡಬೇಕು. ಇದೇ ಕಣಿಕ ರೀತಿ. ಈ ರೀತಿ ಯಾರು ಬದುಕ್ತಾರೋ ಅವ್ರು ಭಾರಿ ದೊಡ್ಡವರು ಅಂತ ಹೇಳ್ಕೊಟ್ಟನಂತೆ ಮೊದಲೇ ದುಷ್ಟರು ದುರ್ಯೋಧನಾದಿಗಳು. ಇದರಿಂದ ಏನಾಯ್ತಂತೆ, ವಿಸ್ತಾರಿತ ಸ್ವಬುದ್ಧಿಬಲಾದ ಅಥೋಪಿ, ಇನ್ನೂ ಹೆಚ್ಚು ವಿಸ್ತಾರ ಮಾಡಿಕೊಂಡು ಸಂಪೂರ್ಣವಾದ ವಿನಾಶವನ್ನು ಕಾಣಲಿಕ್ಕೆ ದಾರಿಯಾಯಿತು. ಪಾಂಡವರು ಕಲಿತಿದ್ದೆಲ್ಲ ವೇದವ್ಯಾಸ ದೇವರ ಶಿಷ್ಯರಾಗಿ ಸರ್ವಶ್ರೇಷ್ಠವಾದಂತಹ ವೇದಾಂತವನ್ನು ಪಾಂಡವರು ಕೇಳಿದರೆ ಇವರು ಕಣಿಕ ನೀತಿಯನ್ನು ಕೇಳುತ್ತಾರೆ. ದೇವರು ಅವರವರಿಗೆ ಅನುಕೂಲವಾದ ಒಂದು ನೀತಿಯನ್ನೇ ಉಪದೇಶ ಮಾಡಿಸ್ತಾನೆ ಅಂತ. ಇವತ್ತು ಅಷ್ಟೇ, ಹೊರಗಿನ ವಾತಾವರಣದಲ್ಲಿ ಕಲಿಯೋದೆಲ್ಲ ಎಂಥದ್ದು, ಕಣಿಕ ನೀತಿಯೇ ಕಲಿತಿರೋದು. ದುರ್ಯೋಧನ ಕಲಿತಿದ್ದ ನೀತಿಯೇ ಕಲಿಯುಗದಲ್ಲಿ ಜನ ಸಾಮಾನ್ಯ ಓದ್ತಿರೋದೆಲ್ಲ ಅದನ್ನೇ. ಆದರೆ ಭಗವದ್ಗೀತಾ, ಮಹಾಭಾರತ, ಭಾಗವತಾದಿಗಳೆಲ್ಲ ಅದು ದೈವ ನೀತಿಯನ್ನು, ಅದನ್ನು ತಿಳಿದವನಷ್ಟೇ ಪಾಂಡವರಂತೆ ಯಥೋಚಿತವಾಗಿ ಸಾರ್ಥಕವಾದ ಜೀವನವನ್ನು ಸಾಗಿಸಿ ತಾವು ಉದ್ಧಾರವಾಗ್ತಾರೆ, ಲೋಕೋದ್ಧಾರವನ್ನು ಮಾಡ್ತಾರೆ. ಅವರು ತಾವು ಹಾಳಾಗ್ತಾರೆ, ಸ್ವಯಂ ನಷ್ಟಾಹ ಜಗತ ಕ್ಷಯಕಾರಿಣ, ಲೋಕವನ್ನು ಹಾಳು ಮಾಡ್ತಾರೆ. ಅದು ಅಂಥ ನೀತಿಗೆ ಕಣಿಕ ನೀತಿ ಆಶ್ರಯವಾಯಿತು. ದುರ್ಯೋಧನಾದಿಗಳು ಅದನ್ನು ಮುಂದೆ ಉಪಯೋಗ ಮಾಡಿಕೊಂಡು ಧೃತರಾಷ್ಟ್ರದ ಹತ್ರ ಹೋಗ್ತಾರೆ. ದುರ್ಯೋಧನ ಅವನ ಧೃತರಾಷ್ಟ್ರ ಮನಸ್ಸನ್ನು ತುಂಬ ಕೆಡಿಸ್ತಾನೆ. ಅಪ್ಪ, ನಾವೆಲ್ಲ ಸಾಯಲಕ್ಕೆ ತೀರ್ಮಾನ ಮಾಡಿದ್ದೇವೆ, ಅನುಮತಿ ಕೊಡು ಅಂತ ಕೇಳುತ್ತೆ. ಆತ್ಮಹತ್ಯೆ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಅನುಮತಿ ತಗೋತಾರೆ ಯಾರಾದರೂ ಕೂಡ. ದುರ್ಯೋಧನ ತಂತ್ರ ಮಾಡ್ತಾರೆ, ತಂದೆಯ ಮನಸ್ಸನ್ನು, ಮಕ್ಕಳು ಬಂದು ನಾನು ಸಾಯ್ತೇನೆ ಸಾಯ್ತೇನೆ ಅಂದರೆ ತಂದೆ ತಾಯಿಗಳು ಸಹಜವಾಗಿ ಬೇಡ ಅಂತ ಹೇಳೇ ಹೇಳ್ತಾರೆ. ಆ ತಂತ್ರ ಉಪಯೋಗಿಸ್ತಾರೆ. ಏನಾಗಿದೆ ದುರ್ಯೋಧನ ಸಾಯಲಿಕ್ಕೆ ಅಂತ ಕೇಳ್ತಾರೆ. ಅಪ್ಪ, ನಾವು ನಿನ್ನ ಸ್ವಂತ ಮಕ್ಕಳು, ನಮಗೆ ರಾಜ್ಯ ಕೊಡದೆ ಪಾಂಡವರಿಗೆ ರಾಜ್ಯ ಕೊಟ್ಟಿದ್ದೀಯಲ್ಲ, ನಮಗೇನು ದುಃಖ ಇಲ್ಲ, ಜನ ಬೈತಿದ್ದಾರೆ ಅಂತ ಹೇಳ್ತಾನೆ. ಯಾವ ಜನನೂ ಬೈದಿಲ್ಲ, ತಾನೇ ಸುಳ್ಳೆ ಸೇರಿಸ್ತಾನ. ಜನ ಬೈತಿದ್ದಾರೆ, ಅದರಿಂದ ನಿನಗೆ ಅವಮಾನ ಆಗ್ತಾ ಇದೆ, ಅದನ್ನು ನೋಡೋ ಸ್ಥಿತಿ ನಾವಿಲ್ಲ, ಅವೆಲ್ಲ ಸತ್ತೋಗ್ಬಿಡ್ತೇವೆ, ಅದಕ್ಕೆ ಅನುಮತಿ ಕೊಡೋದು ಮತ್ತೆ ಕೇಳ್ತಾನೆ. ಆಗ ಧೃತರಾಷ್ಟ್ರನಿಗೆ ಅರ್ಥ ಆಯಿತು. ನೋಡು ದುರ್ಯೋಧನ, ನನಗೆ ಅರ್ಥ ಆಗಿದೆ, ನೀನು ತುಂಬ ತಪ್ಪು ತಿಳ್ಕೊಂಡಿದ್ದಿ. ಧರ್ಮರಾಜನಿಗೆ ಪಾಂಡವರ ರಾಜ್ಯ ಕೊಟ್ಟಿದ್ದು ನಾನು ಯಾವುದೋ ಕಾರಣ ಕೊಡಲಿಲ್ಲ. ಸ್ವಬಾಹು ವಿರ್ಯಾಪ್ತ ಮಹಾಶ್ರೇಯೋಹಿತೆ, ಅವರು ತನ್ನ ಸ್ವಂತ ಬಾಹುಬಲದಿಂದ ರಾಜ್ಯವನ್ನು ಬೆಳೆಸಿದ್ದಾರೆ. ಅವರಿಗೆ ನಮ್ಮ ಉಪಕಾರ ಏನೂ ಆಗಿಲ್ಲ, ಅವರಿಂದ ಸ್ವಂತ ಶಕ್ತಿ ಅವರು. ಅವ್ರಿಗೆ ಕೊಡಬೇಕಾದ ನನ್ನ ಕರ್ತವ್ಯ, ಅದು ಕೊಟ್ಟಿದ್ದೇನೆ, ನೀನು ಅದನ್ನು ಅಪಾರ್ಥ ಮಾಡ್ಕೋಬೇಡ ಅಂತ ಹೇಳಿದ್ರೆ. ಆದರೆ ದುರ್ಯೋಧನ ಕೇಳೋದಿಲ್ಲ, ಇಲ್ಲ ಇಲ್ಲ, ನೀನು ಮಾಡಿದ್ದು ಸರಿಯಲ್ಲ, ನಮಗೆ ಕೊಡಬೇಕಾಗಿತ್ತು ಅಂತ ಹಠ ಶುರು ಮಾಡ್ತಾನೆ. ನಿಧಾನವಾಗಿ ಧೃತರಾಷ್ಟ್ರನ ಒಳಗೆ ದುರ್ಯೋಧನ ಎಂಟರ್ ಅಂದಂತೆ, ಕಲಿ ಪ್ರವೇಶವಾಗ್ತಾ ಇತ್ತು. ಧೃತರಾಷ್ಟ್ರ ಕಲಿ ಎಂಟರ್ ಆಗ್ತಾ ಹೋಗ್ತಾನೆ. ಆಗ ಏನು ದುರ್ಯೋಧನ ಏನು ವಿಚಾರ ಅಂದರೆ, ಅಪ್ಪ, ನಾವು ಬದುಕಬೇಕು ಅಂತಿದ್ದರೆ ನಾವೇ ರಾಜ್ಯ ಸಿಗಬೇಕು, ರಾಜ್ಯ ಸಿಗಬೇಕು ಅಂತಿದ್ದರೆ ಪಾಂಡವರಲ್ಲಿ ಇರ್ಕೊಡು, ಬಿಟ್ಟು ಹೋಗಬೇಕು, ಊರು ಬಿಟ್ಟು ಹೋಗಬೇಕು ಅವರೆಲ್ಲ ಕೂಡ. ದುರ್ಯೋಧನ, ಪಾಂಡವರು ಎಷ್ಟು ಬಲಾಢ್ಯರು ಗೊತ್ತಾ, ಅವ್ರನ್ನ ಕಳಿಸ್ತಕ್ಕಾಗತ್ತಾ ಅಂತ ಕೇಳ್ತಾರೆ. ಅಪ್ಪ, ಅದಕ್ಕೆ ದಾರಿ ಹುಡುಕಿದ್ದೇನೆ ನಾನು. ಏನು ದಾರಿ ಅಂದರೆ, ನಾನೀಗ ಇಡೀ ಸೈನ್ಯವನ್ನು ವಶ ಮಾಡ್ಕೊಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ವಶೀಕೃತ ಅಪಿ ದಾನಮಾನೈಹಿ, ಹೇಗೆ ವಶ ಮಾಡ್ಕೊಂಡು ಅಂದರೆ, ದಾನ ಮಾನ, ದಾನ ಅಂದರೆ ಲಂಚ, ಮಾನ ಅಂದರೆ ಪ್ರಮೋಷನ್ ಇತ್ಯಾದಿ ಕೊಡೋದು. ದುಷ್ಟರು ಹೇಳ್ಕೋಬೇಕಾದ್ರೆ ಸಹಜವಾದ ಪದ್ಧತಿಗಳು ಅಷ್ಟು ಮಾಡಿಬಿಟ್ಟಿದೆ, ಎಲ್ಲ ನನ್ನ ಕಡೆಯಾಗಿಬಿಟ್ಟಿದ್ದಾರೆ. ಮತ್ತು ಅರ್ಜುನ ಬಗ್ಗೆ ಯೋಚನೆ ಮಾಡಬೇಡ, ಕರ್ಣ ಸಿಕ್ಕಿಬಿಟ್ಟಿದ್ದಾರೆ, ಕರ್ಣ ಅರ್ಜುನ್ ನೋಡ್ಕೊಡ್ತಾರೆ. ಮತ್ತು ಭೀಷ್ಮ ದ್ರೋಣರು ನನ್ನ ಕಡೆಗಿದ್ದಾರೆ, ದ್ರೋಣಾಚಾರ್ಯ ಹಾಲು ಕುಡಿಸಿದ್ರೆ ನನ್ನ ಕಡೆ ಬಂದುಬಿಟ್ಟಿದ್ದಾರೆ, ಅಶ್ವತ್ಥಾಮ ನನ್ನ ಕಡೆ ಬಂದಿದ್ದಾರೆ, ಮಗ ಬಂದ ಅಂತ ಅಪ್ಪ ಬಂದಿದ್ದಾರೆ ದ್ರೋಣಾಚಾರ್ಯರು, ಅವರು ಬಂದದ್ದು ಭೀಷ್ಮಾಚಾರ್ಯರು ಬಂದಿದ್ದಾರೆ. ಹ್ಯಾಂಗೆ ಲಿಕ್ವಿಡ್ ಒಂದೊಂದು ಲಿಂಕ್ ಅದು, ಒಂದು ದುರ್ಯೋಧನ ಕುತಂತ್ರ ಹೇಗೆ ಮಾಡ್ತಾನೆ ನೋಡಬೇಕು. ಅಶ್ವತ್ಥಾಮಾಚಾರ್ಯ ಹಾಲು ಕುಡಿಸಿ ಅವನು ಹಿಡ್ಕೊಂಡೆ, ಅವರಪ್ಪ ದ್ರೋಣಾಚಾರ್ಯರು ಮಗ ಅಂತ ಬಂದರು, ಭೀಷ್ಮಾಚಾರ್ಯ ಅವ್ರ ಸ್ನೇಹಿತರು ಅಂತ ಬಂದರು, ಉಳಿದವರೇ ದಾನಮಾನ ಮಾಡಿಬಿಟ್ಟಿದ್ದೇನೆ, ಕರ್ಣರೇ ಅಂಗರಾಜ್ಯ ಕೊಟ್ಟು ಹೇಳ್ಕೊಂಡಿದ್ದೇನೆ, ಇನ್ನು ಉಳಿದಿರೋದು ವಿದುರ ಒಬ್ಬನೇ, ಅವನು ಯಾರ ಮಾತು ಕೇಳೋದಿಲ್ಲ, ಒಬ್ಬನ ಹೋದ್ರೆ ಹೋಗ್ಲಿ ಏನಂತೆ ಅಂತ ಹೇಳ್ತಾರೆ. ಅದು ವಿದುರನ್ನು ಮಾತ್ರ ಗೆಲ್ಲಕ್ಕಾಗಿಲ್ಲ, ದುರ್ಯೋಧನನಿಗೆ ಎಲ್ಲರ ವಶ ಮಾಡ್ಕೊಂಡ್ಬಿಟ್ಟಿದ್ದ. ಇನ್ನು ಪಾಂಡವರನ್ನು ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಸೈನ್ಯ ಸರಿ ಇದೆ, ಕರ್ಣ ಅರ್ಜುನ ಕೊಲ್ತಾನೆ, ನಾನು ಭೀಮನ್ನು ಕೊಲ್ತೇನೆ ಅಂತ ಹೇಳ್ತಾರೆ. ಅಲ್ಲ, ಭೀಮನ್ನು ಕೊಲ್ಲೋದು ನಿನಗೆ ಆಗುತ್ತಾ ಅಂತ ಕೇಳಿದರೆ, ಹೌದು ಕಷ್ಟ ಭೀಮನ್ನು ಕೊಲ್ಲೋದು, ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಹೇಳ್ತಾರೆ, ಮಂತ್ರ ಪರಮಿಕಾಹ ದುರ್ವಾಸಸ ದತ್ತಾಹ, ದುರ್ವಾಸ ಮುನಿಗಳ ಹತ್ರ ಹೋಗಿ ನಾನು 3000 ಮಂತ್ರ ಹೇಳ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. 3000 ಮಂತ್ರಗಳು ನೆನಪಿರಬೇಕು, 3000 ಮಂತ್ರ ಹೇಳ್ಕೊಂಡಿದ್ದೇನೆ, ನಿತ್ಯ ಜಪ ಮಾಡ್ತಿದ್ದೇನೆ, ಆ ಶಕ್ತಿಯಿಂದ ನಾನು ಭೀಮನ್ ಕೊಂದು ಬಿಡ್ತೇನೆ ಅಂತ ಹೇಳ್ತಾನೆ. 3000 ಮಂತ್ರ ಅದಕ್ಕೋಸ್ಕರ ಹೇಳ್ಕೊಂಡಿದ್ದಾನಂತೆ, ಅದು ನಿತ್ಯ ಹೇಳ್ತಾನಂತ ಅವನ. ನಾವು ಒಂದು ಗಾಯತ್ರಿ ಹೇಳೋದಕ್ಕೆ ಗೋಳಾಡ್ತೇವೆ, ಅವ್ರು 3000 ಮಂತ್ರ ಹೇಳ್ತಾನೆ ನೆನ್ಕೊಂಡು ನೆನ್ಪಿಟ್ಕೊಂಡಿರ್ಬೇಕು. ದುಷ್ಟರಿದ್ದರಿಗೆ ಅವ್ರು ಪಾಠ ಕಲಿಯೋಕ್ಕೆ ಬರುತ್ತೆ. ದುಷ್ಟ ಗುರಿಯ ಸಾಧನೆಗೆ ನಾವು ಠಟ ತೊಟ್ಟಿರಬೇಕಾದ್ರೆ, ಮೋಕ್ಷ ಬೇಕು ಅನ್ನೋರು ಎಷ್ಟು ವಿಶೇಷ ರೀತಿಯಲ್ಲಿ ಪ್ರಯತ್ನ ಮಾಡಿ ಗೆಲ್ಲಬೇಕು ಅನ್ನೋದಕ್ಕೆ ನಿದರ್ಶನ ಇದು. ಅದನ್ನೆಲ್ಲ ನಂಬಿಸ್ತಾ ಹೋಗ್ತಾನೆ ದುರ್ಯೋಧನನಿಗೆ. 3000 ಮಂತ್ರ ಇದೆ, 3000 ಮಂತ್ರ ಇದೆ ಅಂತ ಭಾರಿ ಒಳಗೊಳಗೆ ಖುಷಿ ಅವನಿಗೆ. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಎಷ್ಟು ದಂಡ ದುರ್ಯೋಧನ ಅಂದರೆ, 3000 ಮಂತ್ರ ಗೊತ್ತಿದೆ ಅಂತ ಗುಣದಾಡ್ತಾನಲ್ಲ, ಭೀಮಸೇನ ದೇವರು ಎಷ್ಟು ಮಂತ್ರ ಗೊತ್ತಿದೆ ಗೊತ್ತಾ ಅಂತ ಹೇಳ್ತಾನೆ. ಭೀಮಸೇನ ದೇವರು ಎಷ್ಟು ಮಂತ್ರ ಇದೆ ಗೊತ್ತಾ, ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಂ ಅಂತ ಹೇಳ್ತಾರೆ. ಎಲ್ಲಿ 3000, 7 ಕೋಟಿ ಮಂತ್ರಗಳು ಸಂಸಿದ್ಧ, ಪೂರ್ತಿ ಕರತಲ ಮರಕ ತಂತ್ರಸಾರ ಬರೆದವರು, ತಂತ್ರಸಾರ ಸಂಗ್ರಹ ಅವ್ರ ವಿಷಯ ಗೊತ್ತಿಲ್ಲ ಅವನಿಗೆ, ತಾನೇ ಗೊತ್ತಿರದೆ ಭಾರ್ಯ ತಿಳ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಭೀಮಸೇನಿಗೆ ಇಲ್ಲಿ ದುರ್ಯೋಧನ, ದುರ್ಯೋಧನ ಕಲ್ತಿದ್ದು ಮೋಸದಿಂದ, ಹೇಳಿಕೊಟ್ಟಿದ್ದು ದುರ್ವಾಸ ಮುನಿಗಳು, ಅವರು ಶಿವನ ಅವತಾರ, ಇವರು ಸಾಕ್ಷಾತ್ ವಿಷ್ಣುವಿನಿಂದ ಕಲಿತವರು, ಹರಿಯಿಂದ ಕಲಿತವರು ಇವರು. ಸಂಸಿದ್ಧ ಸಪ್ತ ಮಹಾಕೋಟಿ ಮಂತ್ರಗಳು, ಅಂಥ ಮಹಾನುಭಾವರ ವಿರುದ್ಧ ತಾನು ಹೋಗ್ತೇನೆ ಅಂತ ಕೇಳಿದರೆ ಸ್ವಲ್ಪ ವಿವೇಕ ಇದೆಯಾ ಅವನಿಗೆ? ಇದೆಲ್ಲ ಹೇಳಿಕೊಂಡು ಅಪ್ಪ ಮತ್ತೆ ಇಷ್ಟು ಮುಂದೇನು ಮಾಡಬೇಕು ಅಂತ ಕೇಳ್ತಾನೆ. ಮುಂದೇನು ಮಾಡಬೇಕು ನಾನೀಗ, ಇವನು ಬರ್ತಿರೋದು ಯಾತಕ್ಕೆ ಕೊತ್ತಾ ಸಾಯ್ಲಿಕ್ಕಿಂತ ಬಂದಿದ್ದೇನೆ ಅಂತ ಹೇಳ್ತಾನೆ. ಉಳಿದವರು ಸಾಯಿಸೋ ಏರ್ಪಾಡು ಮಾಡಿ ಬಂದಿದ್ದಾರೆ ಅಷ್ಟೇ. ಇದು ಯಾವಾಗಲೂ ಕೂಡ ಸಾಯ್ತೇನೆ ಸಾಯ್ತೇನೆ, ಒಬ್ಬರು ಸಾಯೋದಿಲ್ಲ, ಸಾಯಿಸ್ತಾರೆ ಅಂತ ಅರ್ಥ. ಸಾಯೋನು ಹೇಳೋದಿಲ್ಲ ಯಾರು ಬಂದಿರು, ಅವ್ನು ಸತ್ಮೇಲೆ ನೋಟ್ ಸಿಗಬೇಕು ಅಷ್ಟೇ ಹೊರತು ಮೊದಲು ಹೇಳೋದಿಲ್ಲ ಅವನು. ಇದು ಏನು ಹೇಳ್ತಾನೋ ದುರ್ಯೋಧನ ವಿರುದ್ಧ ನಡ್ಕೊಡ್ತಾನೆ. ನಾನು ಏನಪ್ಪ ಮಾಡಲಿ ಈಗ ಅಪ್ಪ, ಇನ್ನು ಇಷ್ಟೇ ಮಾಡಬೇಕಾದ, ಪಾಂಡವರು ಇಲ್ಲಿಂದ ಹೊರಗೆ ಹೋಗಬೇಕೀಗ, ಅದಕ್ಕೊಂದು ಅದಕ್ಕೂ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಒಂದು ವಾರಣಾವತ ಅಂತ ಊರಿದೆ, ಆ ಊರಲ್ಲಿ ವಿಷ್ಣುರ್ ಜಯಂತ ಇತಿ ಶಂಭು ಸಹಾಯ ಆಸ್ತೆ, ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ, ಜಯಂತ ಅಂತ ವಿಷ್ಣುವಿನ ಹೆಸರು, ಅಲ್ಲಿ ರುದ್ರದೇವರ ಗುಡಿ ಗಿಡ ಇದೆ. ಇಷ್ಟೆಲ್ಲ ದೊಡ್ಡ ಉತ್ಸವ ನಡೀತಾ ಇದೆ, ದೊಡ್ಡ ರಥೋತ್ಸವ ನಡೀತಾ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳು. ಅವ್ರು ಹೊರಟು ಬಿಡ್ತಾರೆ, ಬಾ ಅಂತ ಕರಿಬೇಡ, ಅವ್ರು ಹೋದರೆ ಮುಗಿದೋಯ್ತಷ್ಟೇ, ಮುಂದೆ ನಮ್ಮ ಕೈಯಲ್ಲಿ ರಾಜ್ಯ ಸಿಕ್ಕಾಗ ಲೆಕ್ಕ ಅಂತ ಹೇಳಿದನಂತೆ. ಈ ಕೆಲಸ ನೀನೇ ಮಾಡ್ಬೋದಲ್ಲ, ನಾನು ಹೇಳಿದ್ರೆ ನೀನು ಹೇಳಬೇಕು, ಇದನ್ನೆಲ್ಲ ಕೂಡ ಹೇಳೋದು ನಿನ್ನ ಕೆಲಸ, ವ್ಯವಸ್ಥೆ ನಾನು ಮಾಡಿದ್ದೇನೆ ಅಂದನಂತೆ. ಧೃತರಾಷ್ಟ್ರ ಮಕ್ಕಳ ವಶನಾಗ್ತಾನೆ, ಮಾತು ಕೆಟ್ಟದ್ದು, ಒಳಗೆ ಕಲಿಪ್ರವೇಶ, ಅದರಿಂದ ವ್ಯಾಮೋಹ, ಒಪ್ಪಿಕೊಂಡ ಧರ್ಮರಾಜ, ಅದರಿಂದ ಕಲಿಬೇಕು ನಾವು. ಧೃತರಾಷ್ಟ್ರ ಸ್ವಂತ ತಂದೆಯಲ್ಲ ಏನಲ್ಲ, ದೊಡ್ಡಪ್ಪ ಅಷ್ಟೇ. ಅವನ ಹತ್ರ ಪ್ರತಿನಿತ್ಯ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಂತೆ, ಪ್ರತಿನಿತ್ಯದಲ್ಲೂ ಕೂಡ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು, ಪ್ರತಿನಿತ್ಯ ಮಾಡಲಿಕ್ಕೆ ಬರ್ತಾ ಇದ್ದವು. ಧರ್ಮರಾಜ ಅವತ್ತು ಬಂದ, ಧೃತರಾಷ್ಟ್ರ ಹೇಳಿದ, ಧರ್ಮರಾಜ ಆ ವಾರಣಾವತದಲ್ಲಿ ವಿಷ್ಣುವಿನ ಉತ್ಸವ ನಡೀತಾ ಇದೆ, ರಥೋತ್ಸವ, ನೀವೆಲ್ಲ ಹೋಗಿ ಅಂತ ಹೇಳಿದ. ಧರ್ಮರಾಜ ಅರ್ಥ ಆಯಿತು, ಹೋಗಿ ಅಂತ, ಬನ್ನಿ ಹೋಗಿ ಬನ್ನಿ ಅಂತ ಹೇಳಲಿಲ್ಲ, ಬರೀ ಹೋಗಿ. ಧರ್ಮರಾಜ ಆಯಿತು ಅಂತ ಬಂದುಬಿಟ್ಟ. ಈ ಮಾತು ಸ್ವಂತ ತಂದೆ ಮಾತನ್ನು ಜನ ಕೇಳೋದಿಲ್ಲ, ಆತನ ಮಾತನ್ನು ಕೇಳ್ತಾನೆ, ಹೋಗ್ತಾನೆ, ತಮ್ಮಂದಿರ ಸಭೆ ಸೇರಿಸ್ತಾನೆ, ದೊಡ್ಡಪ್ಪ ಹೇಳಿದ್ದಾನೆ ನಾವು ಹೋಗಬೇಕಂತೆ. ಹುಡುಗವರು ಸರಿ ನೀ ಹೇಳಿದ, ಅಣ್ಣ ಹೇಳಿದ ಸರಿ, ಭೀಮಸೇನರು ಹೇಳ್ತಾರೆ, ಅಣ್ಣ ಅಮ್ಮ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ, ಹೋಗು ಅಂತ ಹೇಳಿದ್ದಾನೆ ಬಾ ಅಂತ ಹೇಳಿಲ್ಲ, ಅದರಿಂದಾಗಿನೇ ನಾವು ಹೋದರೆ ವಾಪಸ್ ಬರೋಗಿಲ್ಲ ಗೊತ್ತಾಯ್ತು ಅಂತ ಹೇಳ್ತಾನೆ. ಟ್ರಾನ್ಸ್ಫರ್ ಮಾಡಿದರೆ ಹೋಗಿಬಿಡ್ಬೇಕಂತ, ಇಷ್ಟು ದಿವಸ ಅಂತ ಹೇಳಿ ವಾಪಸ್ ಬರ್ಬೋದು, ಸುಮ್ಮನೆ ಹೋಗೋದ್ರೆ ಹೋಗಬೇಕಾಗತ್ತೆ. ಅದಕ್ಕೆ ನಾವು ಹೋಗೋದು ಬೇಡ, ನಮ್ಮನ್ನು ಹೋದರೆ ಮತ್ತೆ ಕರೆಸೋದಿಲ್ಲ ಅವನು, ಮತ್ತೆ ರಾಜ್ಯ ನಮಗೆ ತಪ್ಪದಂತೆ ಲೆಕ್ಕ. ರಾಜ್ಯ ನಮಗೆ ದೊಡ್ಡದಲ್ಲ, ಪ್ರಜೆಗಳನ್ನು ಒಪ್ಪಿಸೋದಾಗತ್ತೆ ನಾವೀಗ. ರಾಜ್ಯ ಬೇಡೋದ್ರೆ ಪ್ರಜೆಗಳು ಇನ್ನೊಬ್ಬರ ಕೈಯಲ್ಲಿ ದುರ್ಯೋಧನಂಥ ದುಷ್ಟರ ಕೈಯಲ್ಲಿ ಕೊಟ್ಟೋದಾಗತ್ತೆ, ಅದು ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡೋಣ, ಹೋಗೋದಿಲ್ಲ ಅಂತ ಹೇಳು ಅಂತ ಹೇಳಿದ್ದೆ. ಹೋಗೋದಿಲ್ಲ ಅಂತ ಹೇಳು, ತಂದೆ ಮಾತನ್ನು ಮೀರ್ಬೋದ ದೊಡ್ಡಪ್ಪನ ಮಾತನ್ನು ಅಂದರೆ. ಪ್ರಹ್ಲಾದರಾಜ ಹೇಳಿಬಿಟ್ಟಿದ್ದಾರೆ, ಗುರುಕ್ತಮ ಬಿರಗ್ರಾಹ್ಯಂ ಯದನರ್ಥೆ ಅರ್ಥ ಕಲ್ಪನ. ಧರ್ಮಕ್ಕೆ ವಿರುದ್ಧವಾದಂತ ಹೇಳಿದ್ರೆ ಗುರುಗಳ ಮಾತನ್ನು ಕೇಳಬೇಕಾಗಿಲ್ಲ. ಅಲ್ಲ ನಾವೇನೋ ಕೇಳೋದಿಲ್ಲ ಅಂತ ಹೇಳ್ಬೋದು, ಧೃತರಾಷ್ಟ್ರ ಸುಮ್ಮನೆ ಇರ್ತಾನ? ಭೀಷ್ಮದ್ರೋಣಾದಿಗಳಿದ್ದಾರೆ, ಅವ್ರ ಸಮೇತ ಯುದ್ಧಕ್ಕೆ ಬರಬಹುದು ನಾಳೆ, ದುರ್ಯೋಧನ ಯುದ್ಧಕ್ಕೆ ಬರಬಹುದು, ಏನು ಮಾಡಬೇಕು ಅಂತ ಕೇಳಿದರೆ, ಅಣ್ಣ ಯುದ್ಧದ ಮಾತು ಬಂದು ನಾನು ಬಿಟ್ಬಿಡ ವಿಚಾರ ಅಂತ ಹೇಳಿದ. ಯುದ್ಧದ ಮಾತು ನಾನಿದ್ದೇನೆ ನೋಡ್ಕೊಳ್ಳೋದಕ್ಕೋಸ್ಕರ, ಹೇಳಬೇಕಾದ್ರೆ ನಿನ್ನ ಕೆಲಸ, ಹೋಗೋದಿಲ್ಲ ಅಂತ ಹೇಳು, ಏನೇ ಬಂದರೂ ನಾನು ನೋಡ್ಕೋತೇನೆ ಅಂತ ಹೇಳಿದರು. ಈ ಮಾತು ಅರ್ಥ ಮಾಡಿಕೊಂಡು ಆಗೇನಾದರೂ ಕೂಡ ಧರ್ಮರಾಜ ಹೂ ಒಂದಿದ್ದರೆ ಆ ಅಲ್ಲಿಗೆ ಮಂಗಳ ಮುಗಿದೋಗ್ತಿತ್ತು, ಆದಿ ಪರ್ವ ನಾಳೆಯಿಂದ ಪ್ರವಚನ ಮಾಡಬೇಕನ್ನೋ ಸಿಟಿನೇ ಬರ್ತಿರಲಿಲ್ಲ. ಆದರೆ ಧರ್ಮರಾಜ ಏನು ಮಾಡಿದನಂತೆ, ಇಲ್ಲ ಇಲ್ಲ ದೊಡ್ಡಪ್ಪನ ಮಾತನ್ನು ಕೇಳ್ತೇನೆ ಅಂತ ಹೇಳಿದ್ದ. ಇದು ಧರ್ಮರಾಜನ ವೀಕ್ನೆಸ್, ಇದು ಒಂದು ಮಾತು ಕೇಳದಿರೋದು ಕೆಲವರು ವೀಕ್ನೆಸ್ಸು, ಕೆಲವರು ಕೇಳಬಾರ್ದನ್ನು ಕೇಳೋದು ಯಾವುದೋ ಒಂದು ವೀಕ್ನೆಸ್ಸೇನೆ. ಕೇಳಬೇಕಾಗಿದ್ದನ್ನು ಕೇಳದೇ ಇರಬಾರದು, ಕೇಳಬಾರ್ದನ್ನು ಎಂದು ಕೂಡ ಕೇಳಬಾರದು. ಧರ್ಮರಾಜ ಈ ತಪ್ಪನ್ನು ಮಾಡ್ತಾನೆ, ಇಲ್ಲ ನನಗದು ಸಾಧ್ಯ ಇಲ್ಲ ಅಂತೇಳಿ. ಹಾಗಿದ್ದರೆ ಸರಿ, ನಿನ್ನ ವಿರೋಧ ಮಾಡೋದಿಲ್ಲ ಅಂತ ಹೇಳ್ತಾರೆ, ನಿನ್ನ ವಿರೋಧ ಮಾಡೋದಿಲ್ಲ ಅಂದರೆ ಅಣ್ಣನನ್ನು ತಂದೆಯಂತೆ ಕಾಣಬೇಕು ಅಂತ ಶಾಸ್ತ್ರ, ಅದರಲ್ಲೂ ಜ್ಯೇಷ್ಠಪ್ರಾತ ಪಿತೃಸಭಾ, ನಿನ್ನ ಮಾತನ್ನು ನಡೆಸ್ತೇನೆ, ನನ್ನ ಆಯ್ಕೆ ಬಿಟ್ಟರೆ ನಾನು ಹೋಗೋದಿಲ್ಲ, ಹೊಡೆದಾಕ್ಬಿಡ್ತೇನೆ ಅಂತ ಹೇಳ್ತಾರೆ. ದೊಡ್ಡ ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ, ಮಹಾಭಾರತವನ್ನು ಯಾರ ಹತ್ರ ವಿವರಿಸೆ ಮಾಡಿರಲಿಲ್ಲ. ಆಚಾರ್ಯ ಹೇಳ್ತಾರೆ, ಧರ್ಮರಾಜ ಅಣ್ಣ, ಭೀಮಸೇನ ತಮ್ಮ, ಆಮೇಲೆ ಅರ್ಜುನ ನಕಲ ಸಹದೇವರು ಹುಟ್ಟಿದ್ದಾರೆ, ಈ ಕ್ರಮದಲ್ಲಿ ಹುಟ್ಟದೇನೆ ಅಣ್ಣನಾಗಿ ಭೀಮಸೇನ ದೇವರೇ ಹುಟ್ಟಿದ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ ಆಯಿತು. ಅವರೇ ದೊಡ್ಡಣ್ಣನಾಗಿ ಬಿಟ್ಟಿದ್ದಿದ್ರೆ ಯಥಾ ಪ್ರಕಾರ ಅಲ್ಲಿಗೆ ಬಂಗಾಳ ಅವತ್ತಿಗೆ ಕ್ಲೋಸ್ ಆಗ್ತಿತ್ತು, ಅವತ್ತು ಮುಂದೆ ಹೋಗ್ತಿರಲಿಲ್ಲ, ಆದಿ ಪರ್ವಕ್ಕೆ ಮುಗಿಸಿಬಿಡ್ತಾ ಇದ್ರು, ಅರ್ಧ ಭಾಗಕ್ಕೆ ಮುಗಿದು ಹೋಗ್ತಿತ್ತು, ಅವತ್ತೇ ಯುದ್ಧ ಅವತ್ತೇ ಕಥೆ ಮುಗಿಸಿಬಿಡ್ತಿದ್ವಿ. ಅದಕ್ಕೆ ದೇವರು ಏನು ಮಾಡಿದನಂತೆ, ಭೀಮನ ತಮ್ಮನಾಗಿ ಹುಟ್ಟಿಸಿದ ಅಂತ ಹೇಳ್ತಾರೆ. ಈ ಮಾತನ್ನು ಆಚಾರ್ಯ ಬರೀತಾರೆ, ಅದಕ್ಕೋಸ್ಕರ ತಮ್ಮನಾಗಿ ಹುಟ್ಟಿಸಿತ್ತು. ಅಲ್ಲಿಗೆ ಮುಗಿದ್ರೆ ಒಳ್ಳೆಯದಾಗ್ತಿತ್ತಲ್ಲ, ಯಾಕೆ ಇನ್ನೂ ಸುಲಭ ಆಗ್ತಿತ್ತಲ್ಲ ಅಂತ ಕೇಳಿದರೆ, ಇಲ್ಲ ದುರ್ಯೋಧನಾದಿಗಳ ಪಾಪದ ಕೊಡ ಇನ್ನೂ ತುಂಬಬೇಕು, ಅವರು ಎಷ್ಟು ಮಹಾಪಾಪಿಗಳು ಅಂತ ಗೊತ್ತಾಗಬೇಕು. ಆ ಮೂಲಕವಾಗಿ ಜಗತ್ತಿಗೆ ಅವರನ್ನು ಕೊಂದಿದ್ದು ಯಾತಕ್ಕೆ ಅಂತ ಅರ್ಥ ಆಗಬೇಕು. ಆ ರೀತಿ ಇರಬಾರದು ಜನ ತಿಳ್ಕೊಂಡು ಒಳ್ಳೆಯದಾಗಿ ಹಿಡಿಬೇಕು. ಅದಕ್ಕಾಗಿ ಇನ್ನೂ ಸ್ವಲ್ಪ ಗಂಟಿನ ಆಗಬೇಕಾದ್ರೆ ಯುದ್ಧ ಅಲ್ಲಿಗೆ ಅವತ್ತಾಗಬಾರ್ದು. ಅವತ್ತಾಗದೇ ಇರಬೇಕಾದ್ರೆ ಭೀಮಸೇನ ತಮ್ಮನಾಗಬೇಕು, ಅಣ್ಣನಾಗಬಾರ್ದು. ಆದ್ದರಿಂದಲೇ ಕೃಷ್ಣ ಏನು ಭಗವಂತ ಏನು ಮಾಡಿದ್ದಾನೆ, ವಾಯುದೇವರನ್ನು ಆಮೇಲೆ ಅವತಾರ ಮಾಡಕ್ಕೆ ಹೇಳಿದ್ದಾರೆ, ಮೊದಲು ಧರ್ಮರಾಜನನ್ನು ಬಿಟ್ಟಿದ್ದಾನೆ. ಇದು ಯೋಚನೆ ಮಾಡಿದರೆ ಈ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟವರೇ ಯಾರು ಇಲ್ಲ ನೆನಪಿರಬೇಕು. ಪ್ರಶ್ನೆನೇ ಯಾರ ತಲೆಯಲ್ಲೂ ಬಂದಿಲ್ಲ. ಫಸ್ಟ್ ಭೀಮಸೇನ ಸ್ವರೂಪತ ವಾಯುದೇವರು ಅಂದರೆ ಸ್ವರೂಪತ ಶ್ರೇಷ್ಠರು, ಅವ್ರ ಮೊದಲು ಹುಟ್ಟಬಹುದಾಗಿತ್ತು, ಯಾಕೆ ಹುಟ್ಟಲಿಲ್ಲ? ದೇವರು ಅಪ್ಪಣೆ ಮಾಡಲಿಲ್ಲ, ಹೀಗಾಗಬೇಕು ಅಂತಲೇ ಹಾಗೆ ಮಾಡ್ದ. ಆಯ್ತು ಅಣ್ಣ ಹೋಗೋಣ ಅಂತ ಹೇಳಿದರು, ಹೊರಟು ನಿಂತರು. ದುರ್ಯೋಧನ ವ್ಯವಸ್ಥೆ ಮಾಡಾಗ ಎಲ್ಲ ಹೋಗ್ತಿದ್ದಾರೆ. ಜನಕ್ಕೆ ಭಾರಿ ದುಃಖ ಆಗ್ತಾ ಇದೆ, ಪಾಂಡವನ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವಿದುರನಿಗೆ ಎಲ್ಲ ವಿಷಯ ಗೊತ್ತಾಗಿತ್ತಾಗಲೇ, ವಿದುರ ಎಲ್ಲವನ್ನು ಗಮನಿಸಿದ್ದ. ಅವರು ಕಳಿಸ್ಲಕ್ಕೆ ಹೋದ, ಸ್ವಲ್ಪ ಜೊತೆಗೆ ಹೋದ. ಧರ್ಮರಾಜನ ಹತ್ರ ಎಲ್ಲ ನಿಂತ್ಕೊಂಡ. ಧರ್ಮರಾಜ ಹುಷಾರು, ಅಲ್ಲೇನು ನಡೆದ ಎಂದು ನನಗೆ ಗೊತ್ತಿಲ್ಲ. ವಿಷ ಅಗ್ನಿ ಹುತಾಶ ಭಯಾತ್ ಆಧ್ವಂ ಅಂತ ಹೇಳಿದ್ದಾರೆ. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ವಿಷದ ಭಯ ಇದೆ, ಬೆಂಕಿಯ ಭಯ ಇದೆ. ಅಡುಗಿನ ಮನೆ ಮಾಡಿಸಿದ್ದಾರೆ, ಗೊತ್ತಿದೆ ಆತನಿಗೆ ಈಗಾಗಲೇ. ಅದನ್ನು ಎಲ್ಲರ ಮುಂದೆ ಕೇಳಾಗಿಲ್ಲ, ಕೇಳಿಬಿಟ್ಟರೆ ದುರ್ಯೋಧನ ಪ್ಲಾನ್ ಚೇಂಜ್ ಮಾಡಿಬಿಡ್ತಾನೆ. ಅದಕ್ಕಾಗಿ ಅದನ್ನು ಹೇಗೆ ಹೇಳಿದರಂತೆ, ವಿದುರ ಅಂತ್ಯಜ ಭಾಷಯೈವ, ಗುಹ್ಯ ಭಾಷೆಯಲ್ಲಿ ಹೇಳಿದರೆ ಉಳಿದವರಿಗೆ ಅರ್ಥ ಆಗಬಾರದು, ಧರ್ಮರಾಜನ ಮಾತ್ರ ಅರ್ಥ ಆಗಬೇಕು. ವಿದುರ ಯಮನ ಅವತಾರ, ಧರ್ಮರಾಜನ ಯಮನ ಅವತಾರನೇ, ತರಗೆ ತಾರೇ ಹೇಳ್ಕೊಂಡಾಗ ಲೆಕ್ಕ. ಭಾರಿ ಹುಷಾರಾಗಿರಿ, ಅಪಾಯ ಇದೆ ಅಂತ ಹೇಳಿದ ತಕ್ಷಣ ಧರ್ಮರಾಜನ ಅರ್ಥ ಆಯಿತು ಅಂತ ಹೇಳಿದ. ಎಲ್ಲ ಹೊರಟು ಬಿಡ್ತಾರೆ, ವಾರಣಾವತ ಪ್ರವೇಶ ಮಾಡ್ತಾರೆ. ಅಲ್ಲಿ ಪುರೋಚನ ಅಂತ ಒಬ್ಬ ರಾಕ್ಷಸ, ಅವನು ರಾಮಾಯಣದ ಕಾಲಕ್ಕೆ ಪ್ರಹಸ್ತ ಅಂತಾಗಿದ್ದ, ರಾವಣನ ಮಂತ್ರಿಗಳಲ್ಲಿ ಒಬ್ಬ. ಅಲ್ಲಿ ರಾವಣನ ಮಂತ್ರಿ, ಇಲ್ಲಿ ದುರ್ಯೋಧನನ ಮಂತ್ರಿ. ರಾವಣ ರಾಮಾಯಣದ ಖಳನಾಯಕ, ದುರ್ಯೋಧನ ಮಹಾಭಾರತದ ಖಳನಾಯಕ. ಅಂದರೆ ಜನ್ಮ ಬದಲಾದರೂ ಅವನ ಪಕ್ಷ ಬದಲಾಗಿಲ್ಲ, ನೆನಪಿರಬೇಕು. ಅಲ್ಲಿ ದುಷ್ಟಪಕ್ಷ, ಇಲ್ಲಿ ದುಷ್ಟಪಕ್ಷನೇ. ಅವನು ಏನು ಮಾಡಿದ್ದಾನೆ, ಇವ್ರನ್ನೆಲ್ಲ ತಂತ್ರ ಮಾಡಿ, ಓ ಪಾಂಡವರೇ ಬನ್ನಿ ಬನ್ನಿ, ಎಷ್ಟು ಪುಣ್ಯಾತ್ಮರು ನೀವೆಲ್ಲ ಕೂಡ, ನನ್ನ ಭಾಗ್ಯ ನಿಮ್ಮನ್ನು ಸ್ವಾಗತ ಮಾಡ್ತಿರೋದು. ಈಗೋ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ದುರ್ಯೋಧನ ಬಹಾದುಷ್ಟ ನೋಡಿದ್ರ ಹೇಗೆ ಒಳ್ಳೆ ಕಾನ್ಫಿಡೆನ್ಸ್ ತಗೋಬೇಕಲ್ಲ. ದುರ್ಯೋಧನ ಭಾರಿ ದುಷ್ಟ, ಅವನ ಸಾಹಸ ಸಾಕಾಗಿಬಿಟ್ಟಿದೆ ನನಗೆ. ನಿಮ್ಮನ್ನು ಕಂಡರೆ ಪಂಚ ಪ್ರಾಣ ನನಗೆ. ಅದಕ್ಕಾಗಿ ನಿಮಗೊಂದು ಒಳ್ಳೆ ಮನೆ ಏರ್ಪಾಟು ಮಾಡಿದ್ದೇನೆ, ಇಳ್ಕೊಳ್ಳೋಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೇನೆ, ಬನ್ನಿ ವಾಸ ಮಾಡಿ ಅಂತ ಕರೆದು ನಾನು. ಧರ್ಮರಾಜ ವಿದುರನ ಮಾತು ನೆನಪಾಯ್ತಾಗಲಿ, ಏನೋ ವ್ಯವಸ್ಥೆ ಇರಬೇಕು ಅಂತ ಅಂದ್ಕೊಂಡೆ. ನಾನು ಮನೆ ಬಿಟ್ಕೊಂಡಿದ್ದ, ಅದನ್ನು ಮನೆ ಕರ್ಕೊಂಡು ಹೋದ. ಅರಿಗಿನ ಮನೆ ಒಳಗೆ ಎಂಟರ್ ಆಗ್ತಾ ಇದ್ದಾರೆ. ಧರ್ಮರಾಜ ವಾಸನೆ ನೋಡಿದನಂತಾಗಲಿ, ವಸಯಾ ಸಮೇತ, ಅರಿಗಿನ ವಾಸನೆ ಹೊಡಿತಾ ಇತ್ತು ಸೂಕ್ಷ್ಮವಾಗಿ. ಒಳಗೆಲ್ಲ ಅರಗು, ಅರಗಿನ ಯಾತಕ್ಕೆ ಮಾಡಿದ್ದಾರೆ ಅಂದರೆ ಬೆಂಕಿ ಇಟ್ಟರೆ ತಕ್ಷಣ ಉರಿದು ಹೋಗಬೇಕು, ಟೈಮ್ ತೊಗೊಳ್ಬಾರ್ದು, ಎಸ್ಕೇಪ್ ಆಗಲಿ ಟೈಮ್ ಸಿಗಬಾರ್ದು, ಬ್ಲಾಂಬ್ ಬಾಂಬ್ ಹಾಕಿದಾಗ ಆಗಬೇಕು. ಅದಕ್ಕೆ ಆ ರೀತಿ ಕಟ್ಟಿಸಿದ್ದಾರೆ. ಡೌಟ್ ಬರಬಾರ್ದಲ್ಲ, ಮೇಲೆ ಎಲ್ಲ ಕಾಂಚನ ರತ್ನಗೂಢಂ, ಎಲ್ಲ ಬಂಗಾರದ ಅಲೈನ್ಮೆಂಟ್ ಕವರಿಂಗ್ ಹಾಕಿದ್ಮೇಲೆ, ಈಗ ಶುಗರ್ ಕೋಟೆಡ್ ಪಿಲ್ಸ್ ಅಂತಾರಲ್ಲ ಆ ಥರ, ಮೇಲೆಲ್ಲ ಕವರಿಂಗು. ಒಳ ನೋಡಿದರೆ ಬೆಂಕಿ, ದುಷ್ಟರು ಹೇಗಿರ್ತಾರೆ, ಮೇಲೂ ಭಾರಿ ಅಟ್ರಾಕ್ಷನ್, ಒಳಗೆ ವಿಷ. ಇವತ್ತು ನಡೀತಿರೋದೆಲ್ಲ ಹಾಗೇನೆ, ಇವತ್ತೇನೇನು ಪ್ಯಾಕ್ ಮಾಡಿಕೊಡ್ತಾರೆ, ಪ್ಯಾಕಿಂಗ್ ಭಾರಿ ಜೋರು ಇರುತ್ತೆ. ಒಳಗಿರೋದೆಲ್ಲ ಏನು ಗೊತ್ತಾ, ಅದು ಕಿಲಿಂಗ್ ಟ್ಯಾಬ್ಲೆಟ್ಸು, ಕಿಲಿಂಗ್ ಇದನ್ನಿಟ್ಟಿರ್ತಾರೆ. ನಾವು ತೊಗೊಳ್ತಕ್ಕಂಥ ಪದಾರ್ಥ ಕಲಿಯುಗದಲ್ಲಿ ಅವತ್ತೇನು ಪುರೋಚನೆ ವ್ಯವಸ್ಥೆ ಮಾಡಿದ್ದ, ಹೆಸರಿ ಪುರೋಚನೆ ವ್ಯವಸ್ಥೆ, ದುರ್ಯೋಧನ ವ್ಯವಸ್ಥೆ. ಮೇಲ್ನೋಟಕ್ಕೆ ಆಕರ್ಷಣೆ ಇರಬೇಕು, ಒಳಗೆ ಕೊಳ್ಳೋ ಶಕ್ತಿ ಇರಬೇಕು. ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ. ಇದು ಅರ್ಥ ಮಾಡಿಕೊಂಡು ಜನರು ಅಲ್ಲೇ ಮೋಸ ಹೋಗ್ತಾರೆ. ಧರ್ಮರಾಜ ಅರ್ಥ ಆಯಿತು, ಇದು ಅರಗಿರ ಮನೆ, ಒಂದು ಕ್ಷಣಕ್ಕೆ ಸುಟ್ಟು ಬೂದಿ ಆಗ್ತೇವೆ ನಾವು ಅಂತ ಗೊತ್ತಾಗಿಬಿಟ್ಟು ಏನು ಮಾಡಬೇಕಾಗಿ ಕಷ್ಟ. ಭೀಮಸೇನದೇವನು ಪ್ರಾರ್ಥನೆ ಮಾಡ್ತಾನೆ, ಭೀಮಸೇನ ವಿಷಯ ಗೊತ್ತಲ್ಲ, ಇದು ಅರಗಿರ ಮನೆ, ನಮ್ಮೆಲ್ಲರ ಪ್ರಾಣ ನಿನ್ನ ಕೈಯಲ್ಲಿದೆ ಅಂತ ಹೇಳಿದರೆ. ಪ್ರಾಣದೇವರ ಕೈಯಲ್ಲಿ ಪ್ರಾಣ ಒಪ್ಪಿಸಿದ ಮೇಲೆ ಇನ್ನೇನು ಯೋಚನೆ, ನಿಶ್ಚಿಂತೆ ಆಯಿತು. ವಾಯುಸ್ತುತಿ ಹೇಳಿದ ಬದುಕಿದ ಅಂತ ಅರ್ಥ. ಧರ್ಮರಾಜ ವಾಯುಸ್ತುತಿ ಹೇಳಿದ್ದಕ್ಕೆ ಬದುಕಿದ ಆಯ್ತು, ನಮ್ಮನ್ನು ಕಾಪಾಡಬೇಕು. ಅಣ್ಣ ಯೋಚನೆ ಮಾಡಬೇಡ, ನಾನು ಬಂದಿರೋದೇ ಅದಕ್ಕೆ, ಧರ್ಮರ ರಕ್ಷಣೆಗೋಸ್ಕರ ವಾಯುದೇವರು ಅವತಾರ ಮಾಡಿರೋದು. ಶುರುವಾಯಿತಲ್ಲಿ ದಿನ ಕಡಿತಾ ಇದೆ, 6 ತಿಂಗಳಾಯಿತು. ನಮಗೊಂದು ಸಮಸ್ಯೆ, 6 ತಿಂಗಳು ಸುಮ್ಮನೆ ಕಾಯ್ತಿರ್ತಾನೆ, ಅರಗಿನ ಮನೆ ರೆಡಿ ಮಾಡಿಕೊಂಡವನು, ಮನೆಗೆ ಬದ್ದೇ ಸಿಟ್ಟು ಬೆಂಕಿ ಇಟ್ಟರೆ ಮುದೋಗ್ತಿತ್ತು, ಯಾತಕ್ಕೆ ಬೆಂಕಿ ಇಡಲಿಲ್ಲ? ಇದೆಲ್ಲ ಮಹಾಭಾರತ ಓದ್ದವರಿಗೆ ಗೊತ್ತಾಗುತ್ತೆ. ಯಾತಕ್ಕೆ ಬೆಂಕಿ ಇಡಲಿಲ್ಲ ಅಂದರೆ, ಭೀಮಸೇನ ದೇವ ಅವೆಲ್ಲ ಪ್ರವಚನ ಕಾಯ್ತಾ ಕೊಡ್ತಿದ್ದ, ಎಲ್ಲರೂ ಮಲಗಲಿ ಬೆಂಕಿ ಇಡೋಣ ಅಂತ ಕಾಯ್ತಾ ಕೊಡ್ತಿದ್ದ. ಆದರೆ ಭೀಮಸೆ ಎದ್ದು ಕೂತಿದ್ದು, ಯಾವಾಗಲೂ ಹೀಗೆ ಕೂತಿದ್ದು ನೋಡಿದರೆ ಸಾಕಾಗಿ ನೋಡಿ ಅವನು ಮಲಿಕೊಂಡ್ಬಿಡ್ತಿದ್ದ ನನ್ನ ಕೊನೆಗೆ. ಭೀಮಸ ಅವನು ಮಲಗಿಬಿಡ್ತಿದ್ದ. ಸೊ ಭೀಮಸೆ ನಿದ್ದೆ ಇಲ್ಲ, ನೆನಪು, ಭೀಮಸೆ ನಿದ್ರೇನೇ ಮಾಡಿಲ್ಲ. 6 ತಿಂಗಳು ನಿದ್ರೆ ಮಾಡಿಲ್ಲ ಅಂದರೆ ಹೇಗಿರಬೇಕು? ಗುಡಾಕೇಶ ಅಂದರೆ ಅವರು ನಿಜವಾದ ಗುಡಾಕೇಶ ನಿದ್ರೆ. ನಾವು ಉಪನ್ಯಾಸ ಕಾಲಕ್ಕೆ ನಿದ್ದೆ ಹೊಡಿತೇವೆ, ಅದು ಆ ಕಾಲಕ್ಕೆ ಮಲಗಿಲ್ಲ ಅಂದರೆ ಹೇಗಿರಬಹುದು? ವಾಯುದೇವರಿಗೆ ಆಗ ನಿದ್ರೆ ಇಲ್ಲ ಅಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಮುಖ್ಯವಾಯು ನಿತ್ಯ ಸಮಹ. ಪ್ರಳಯ ಕಾಲದಲ್ಲೂ ಮಲಗೋದಿಲ್ವಂತೆ. ನಮಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಎಂಥ ಗುರುಗಳು ನಮಗಿದ್ದಾರೆ. ಪ್ರಳಯ ಕಾಲದಲ್ಲೂ ಮಲಗದೇ ಇರತಕ್ಕಂಥ ಗುರುಗಳು ನಮಗಿದ್ದಾರೆ ಅಂತ ತಿಳ್ಕೊಂಡ್ರೆ ಆರಾಮಾಗಿರ್ಬೋದು. ಅದಕ್ಕೆ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ವಾದಿರಾಜ ಸ್ವಾಮಿಗಳ ಮಾತಿದ್ದು ನಮ್ಮ ಗುರುಗಳು ಪವನ ವಾಯುದೇವರು ಅಂತ ಹೇಳಿದ್ದಾರೆ. ಉಳಿದವರು ಯಾರು ಈ ರೀತಿ ಇಲ್ಲ. ಲಕ್ಷ್ಮೀನಾರಾಯಣರಾದ ಮೇಲೆ ಇರೋದು ಹಾಗೆ ಬ್ರಹ್ಮವಾಯುಗಳು ಅಷ್ಟೇ, ಇನ್ಯಾರಿಗೂ ಆ ಸಾಮರ್ಥ್ಯ ಇಲ್ಲ. ಆಗ ಮುಂದೆ ಈ ಭೀಮಸೇನರು ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ, ತಾವು ಬೆಂಕಿ ಇಡಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಇವನು ಬೆಂಕಿ ಇಡಲಿಕ್ಕೆ ಇವನು ಕಾದ್ರೆ ಅವ್ರು ಬೆಂಕಿ ಇಡಲಿಕ್ಕೆ ಅವ್ರು ಕಾಯ್ತಿದ್ದಾರೆ. ಸರಿ, ಅವರೇ ಬೆಂಕಿ ಇಡ್ಬೋದಾಯ್ತಲ್ಲ, ಹಾಗಿದ್ದಾರೆ ಮನೆ ಬಿಡ್ತಾರೆ ಬೆಂಕಿ ಇಡ್ಬೋದಾಯ್ತಲ್ಲ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಇನ್ನೂ ಕೆಲವರು ಬರೋರು ಇದ್ದಾರೆ ಸಾಯಿಲಕ್ಕೆ, ಅವ್ರನ್ನೂ ಸೇರಿಸಿ ರೈಟ್ ಅನ್ನೋಕ್ಕಿಂತ ಎಲ್ಲರೂ ಹಚ್ಬೇಕಲ್ಲ, ಬಸ್ ಹತ್ತಿದ ಮೇಲೆ ರೈಟ್ ಅನ್ಬೇಕಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೂ ಸಾಯಿಲಕ್ಕೆ ಬರೋ ಕ್ಯಾಂಡಿಡೇಟ್ಸ್ ಇದ್ದಾರೆ. 6 ತಿಂಗಳು ಏನು ರೋ ರೆಸ್ಪಾನ್ಸ್, ಏನು ಸಾಧ್ಯವೇ ಆಗಲಿಲ್ಲ ಪುರೋಚನಿಗೆ. ಆಗ ಅವ್ರು ತಮ್ಮ ಅಕ್ಕನಿಗೆ ಹೇಳಿ ಕಳಿಸ್ತಾರೆ, ಅಕ್ಕ ಇರ್ತಾಳೆ, ಎಲ್ಲ ಒಂದೇ ಫ್ಯಾಮಿಲಿ ಅವರೆಲ್ಲ ಕೂಡ, ಎಲ್ಲ ಮಹಾದುಷ್ಟರು. ನೀನು ಬಾ, ಇಲ್ಲಿ ಭಾರಿ ಸಮಸ್ಯೆ ಆಗಿದೆ ನನಗೆ, ಈ ಭೀಮಸೇನ ಮಲಗ್ತಾನೆ ಇಲ್ಲ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಾಗಿದೆ, ನೀನು ಬಾ ಅಂತ ಹೇಳಿ ಕಳಿಸ್ತಾಳೆ. ಅವಳಾಯ್ತು ಅಂತೇಳಿ ಅಲ್ಲಿಗೆ ಬರ್ತಾಳೆ. ಅವಳಿಗೆ 5 ಜನ ಗಂಡ್ಮಕ್ಕಳು, ಅವಳಿಗೆ 5 ಜನ ಗಂಡ್ಮಕ್ಕಳು, ಅವಳೊಬ್ಬ ರಾಕ್ಷಸಿ ತನ್ನ ಮಕ್ಕಳು ಕರ್ಕೊಂಡು ಇಲ್ಲಿಗೆ ಆಗಮಿಸ್ತಾ ಇದ್ದಾಳೆ. ಬಂದು ಬರ್ತಿರ್ಲಿಕ್ಕೆ ಹಿಂದಿನ ಕಾಲಕ್ಕೊಂದು ಪದ್ಧತಿ, ಊರಿಂದ ಬಂದವರೆಲ್ಲ ಏನಾರ ಒಂದು ತರೋದು, ಚಕ್ಲಿ ಕೊಡಬೇಡಿ ಉಂಡಿ ಮಾಡ್ಕೊಬರೋ ಪದ್ಧತಿ ಅದು. ಅದಕ್ಕೋಸ್ಕರ ಅವಳೇನು ಮಾಡಿ ವಿಷದ ಲಡ್ಡಿಗೆ ಮಾಡ್ಕೊಂಬಂದಿದ್ದು, ವಿಷದ ಲಡ್ಡಿಗೆಗಳು ಅದನ್ನು ತಂದು ಮಕ್ಕಳೇ ಬನ್ನಿ ತಂದಿದ್ದೇನೆ ತಿಂಡಿ ತಂದಿದ್ದೇನೆ ಕೊಡ್ಲಿಕ್ಕೆ ಬರ್ತಾಳೆ. ಭೀಮಸೇನ ದೇವರಿಗೆ ಗೊತ್ತು, ಪೂರ್ಣ ಪ್ರಜ್ಞರವರು ಕೇಳಬೇಕಾ. ಅವಳ ಉದ್ದೇಶ ಏನಂದರೆ, ಇವರು ತಿಂದರೆ ಪ್ರಾಣ ಹೋದವರು ಪರವಾಗಿಲ್ಲ, ಎಚ್ಚರಿಕೆ ತಪ್ಪಿದ್ರು ಸಾಕು ಬೆಂಕಿ ಇಡಬಹುದು ಅಂತ. ಭೀಮಸೇನ ಎಚ್ಚರಿಕೆ ತಪ್ಪಿದ್ರು ಬೆಂಕಿ ಇಡಬಹುದು ಅಂತ ವಿಷ ಹಾಕೊಂಬಂದಿದ್ದಾಳು. ಭೀಮಸೇನ ಮುಂದೆ ಕೂತರು, ಅಜ್ಜಿ ಕೊಡು ಅಂತ ಕೂತ್ಕೊಂಡ್ರು, ನನಗೆ ಕೊಡು ಅಂತೇಳಿ ಇಸ್ಕೊಂಡ್ರು. ಇಸ್ಕೊಳ್ಳೋದು ತಿನ್ನೋದು, ಇಸ್ಕೊಳ್ಳೋದು ತಿನ್ನೋದು, ಎಷ್ಟು ಮಟ್ಟಿಗೆ ಬರ್ತಾ ಉಳಿದವ್ರು ಉಳಿಸ್ತಾ ಇಲ್ಲ ಅವರು, ಒಬ್ಬರೇ ತಿಂದುಬಿಟ್ರಂತೆ. ನಾವೇನು ತಿಳ್ಕೊತೇವೆ, ಎಷ್ಟು ಆಸೆ ಭೀಮಸೇನಿಗೆ ಅಂತೇಳಿ, ಆಸೆ ಇಲ್ಲ, ಉಳಿದವ್ರು ಪ್ರಾಣ ಉಳಿಬೇಕು ಅಂತ ತಿಂತಿದ್ದಾರೆ. ಅಕಸ್ಮಾತ್ ಅರ್ಜುನ ತಿಂದರೆ ಬದುಕ್ತಿರಲಿಲ್ಲ, ಧರ್ಮಾತ್ಮದಿಂದ ಬದುಕ್ತಿರಲಿಲ್ಲ. ಈ ನಮಗೆ ಅರ್ಥ ಆಗುತ್ತೆ ವಾಯುದೇವರಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಕೇಳಿದರೆ, ಇನ್ನೊಬ್ಬರು ತಿನ್ನೋ ಯೋಗ್ಯ ಪದಾರ್ಥನೇ ಕೊಟ್ಟು ಬಿಡ್ತಾರೆ, ಇಲ್ಲವರ್ ತಾವೊಬ್ಬರೇ ತಿಂತಾರೆ, ಎಲ್ಲ ತಿಂದುಬಿಟ್ರಂತೆ. ಏನೂ ಆಗಲೇ ಇಲ್ಲ, ಕಾಲಕೂಟ ಕುಡಿದವಾಗಲೇ ಏನೂ ಆಗಿಲ್ಲ, ಇದೇನಾಗುತ್ತೆ ಅವ್ರಿಗೆ, ಏನೂ ಆಗಲಿಲ್ಲ. ಅವ್ರಿಗೆ ಭಾರಿ ನಿರಾಶೆಯಾಗೋಯ್ತು. ಈಗಾಯ್ತಲ್ಲ, ಈಗ ಭೀಮಸೇನ ನಿನ್ನ ನಾನು ಕೆಲಸ ಮುಗಿತು, ಇನ್ನು ಬೆಂಕಿ ಇಡ್ಬೋದು ನಾನು ಅಂದ್ಕೊಂಡ್ರೆ, ಇವಳು ಬರಲಿ ಅಂತ ಕಾಯ್ತಾ ಇದ್ದೆ. ಇವಳು ಏನು ಕಥೆ ಇವಳದು ಅಂದರೆ, ಇವಳೊಬ್ಬ ರಾಕ್ಷಸಿ, 5 ಜನ ಗಂಡ್ಮಕ್ಕಳು ರುದ್ರದೇವರನ್ನು ಕೂತು ತಪಸ್ಸು ಮಾಡಿದ್ಲು, ವರ ಕೇಳಿದ್ಲು. ಏನು ವರ ಗೊತ್ತಾ, ನಾನು ಅತಿಥಿಯಾಗಬೇಕು, ನನ್ನ 5 ಜನ ಮಕ್ಕಳು ದೇವತೆಗಳಾಗಬೇಕು ಅಂತ ವರ ಕೇಳಿದ್ದಂತೆ ರುದ್ರದೇವರನ್ನು. ಅತಿಥಿ ಪೋಸ್ಟ್ ಅಂದರೆ ದೇವಮಾತಾ, ಅತಿಥಿ ದೇವಮಾತಾ ಅಂತ ಹೆಸರು. ನನಗಂಥ ಅರ್ಹತೆ ಕೊಡಬೇಕು ಅಂತ ಕೇಳಿದ್ರೆ ರುದ್ರದೇವರು ಯೋಚನೆ ಮಾಡ್ತಾರೆ, ಇವಳಿಗೆ ಅರ್ಹತೆ ಏನು ಮಾಡಿದರೂ ಇಲ್ಲ, ವರ ಕೇಳಿಬಿಟ್ಟಿದ್ದಾರೆ ಕೊಡೋದಿಲ್ಲ ಅಂತ ಹೇಳಬಾರದು. ಅದಕ್ಕೆ ಹೇಳ್ತಾರೆ, ನೋಡು ಒಂದು ಕೆಲಸ ಮಾಡು, ಈ ಜನ್ಮದಲ್ಲಿ ನೀನು ಪ್ಲಸ್ ನಿನ್ನ 5 ಜನ ಮಕ್ಕಳು ಒಂದೇ ದಿವಸ ಸಾಯಬಾರ್ದು. ಆ ರೀತಿ ಸತ್ರ ನೀನು ಅತಿಥಿ ಆಗೋದಿಲ್ಲ, ಸಪ್ರೇಟ್ ಸತ್ರ ಅತಿಥಿ ಆಗ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ರುದ್ರದೇವರ ವರ ಏನಾಗಬೇಕೀಗ, ಸತ್ಯ ಆಗಬೇಕಾದ್ರೆ ಇವತ್ತು ಸತ್ತು ಬಿಟ್ಟರೆ ಫೇಮಸ್, ರುದ್ರದೇವರ ವರ ಫೇಲ್ ಆಗಿಬಿಡುತ್ತೆ, ಯೋಚನೆ ಇಲ್ಲ. ಅದಕ್ಕಾಯ್ತಾ ಕೂತಿದ್ದಾರೆ. ರುದ್ರದೇವರವರ ಯಾತಕ್ಕಿವರು ಪಾಲಿಸಬೇಕು ಅಂತ ಕೇಳಿದರೆ, ಅವ್ರು ಯಾರು ರುದ್ರದೇವರು, ಇವ್ರ ಮಕ್ಕಳು, ವಾಯುದೇವ ಭಾರತೀಯ ಮಕ್ಕಳವರು. ಯಾ ಮಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೋ. ಸಾಕ್ಷಾತ್ ತಮ್ಮ ಮಕ್ಕಳು, ಆದ್ದರಿಂದ ಅವ್ರ ಮಾತು ಸುಳ್ಳಾಗಬಾರ್ದು. ಎಷ್ಟು ಕರುಣೆ ತೋರಿಸ್ತಾರೆ ವಾಯುದೇವರು. ಆದ್ದರಿಂದ ಒಂದು ಚೂರು ಉಳಿಸ್ಲಿಲ್ಲ, ಇನ್ನು ಮಲಗಿದ್ದಾರೆ ಎಲ್ಲರೂ ಕೂಡ. ಅವ್ರು ಕಾದರು 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 ಮತ್ತೆ ಅವರೇ ನಿದ್ದೆ ಮಾಡಿದರು, ಹಾಗೆ ಎದ್ದಿದ್ದಾರೆ. ಮಧ್ಯರಾತ್ರಿಯ ಸಮಯ ಎದ್ದಿದ್ದಾರೆ. ಅಷ್ಟೊತ್ತಿಗೆ ವಿದುರ ಒಂದು ಕೆಲಸ ಮಾಡಿದ್ದಾರೆ. ವಿದುರ ಒಬ್ಬ ಸುರಂಗ ತೋಡನ್ನು ಕಳಿಸಿಬಿಟ್ಟು ಹೊರಗಿನ ಮನೆಯಿಂದ ಗಂಗಾ ನದಿವರೆಗೂ ಸುರಂಗ ತೋಡಿಸಿರ್ತಾರೆ. ಎಷ್ಟು ಸೇವೆ ಮಾಡ್ತಾನೆ ಪಾಂಡವ ಸೇವೆ ವಿದುರ. ಅದಕ್ಕೆ ಧರ್ಮ ಅಂದರೆ ಧರ್ಮ ಅಂತ ಪಾಪ ಧರ್ಮಿಷ್ಠರ ಸ್ವಭಾವ ಅಂತದ್ದು. ಅವನು ಬಂದ, ಸ್ವಲ್ಪ ಏನೋ ಕಾಂಪೌಂಡ್ ರಿಪೇರಿ ಮಾಡ್ತೀನಿ ಅಂತ ಬಂದ ಬಿಟ್ಟು ಆಚಾರ್ಯ ಬರೀತಾರೆ, ವರ್ತ ವೃತಿ ಛಲೇನ, ಸ್ವಲ್ಪ ಏನೋ ಮೈನರ್ ರಿಪೇರ್ಸ್ ಇದೆ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾ ಅವಳು ಸುರಂಗ ತೋಡಿಬಿಟ್ಟ ಅಂತ ಎಕ್ಸ್ಪರ್ಟ್ ಆಗಿದ್ದ. ಸೀದಾ ಗಂಗಾನದಿ ಕನೆಕ್ಷನ್ ಕೊಟ್ಟ. ಆ ಗುಟ್ಟನ್ನು ಧರ್ಮರಾಜನ ಹೇಳಿ ಹೋಗ್ಬಿಟ್ಟ ಹೋಗ್ಬೇಕಾದ. ಭೀಮಸೇನರು ಏನು ಮಾಡಿದ್ರಂತೆ, ಎಲ್ಲರ ಅವರೇ ಮನೆಗೆ ಬಿಟ್ಟು ಎಲ್ಲರೂ ಅವ್ರಿಗೆ ಅವರಿಗೆ ನಿಶ್ಚಿಂತೆ, ಭೀಮಸೇನ ಇದ್ದಾನೆ ಯೋಚನೆ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಎಬ್ಬಿಸಿಬಿಟ್ಟು ಬಿಲೇ ನೆಧಾತ್ ಪ್ರಾಕ್ ಸ್ವಲ್ಪ ಮುಂದೆ ಹೋಗ್ತೀರಿ ಬರ್ತೀರಿ ಅಂತ ಕಳಿಸಿದರು. ಅವರು ಮುಂದೆ ಹೋಗ್ತೀರಿ ಅಂತ ಕಳಿಸಿಬಿಟ್ಟು ಭೀಮಸೇನ ದೇವರು ತಾವು ಆಮೇಲೆ ಅವೆಲ್ಲ ದೂರ ಹೋದ ಮೇಲೆ ಅವರೆಲ್ಲ ಮಲಗಿಕೊಂಡಿದ್ದಾರೆ. ಪುರೋಚನ ಮಲಗಿದ್ದಾನೆ, ಅಕ್ಕ ಮಲಗಿದ್ದಾಳೆ, 5 ಜನ ಮಕ್ಕಳು ಮಲಗಿದ್ದಾರೆ. ಬೆಂಕಿ ಇಟ್ಟರಂತೆ, ಇಮ್ಮಿ ಢಗ್ ಅಂತ ಉರಿದು ಬೂದಿ ಆಯಿತು, ಮುಂದೆ ಹೊರಟು ಬಿಟ್ರು. ಅಂದರೆ ಮಾಡಲಿಕ್ಕೆ ಅಂದ್ಕೊಂಡಿದ್ದೇನು ಆಗಿದ್ದೇನು ಗುರುವಚನ. ಅಲ್ಲಿ ಬಿಟ್ಟು ಬೂದಿ ಆಗ್ತಾರೆ, ಮುಂದೆ ಹೊರಟು ಬಿಡ್ತಾರೆ ಪಾಂಡವರು. ಅಲ್ಲಿ ಸ್ವಲ್ಪ ದೂರ ಹೋಗ್ತಾರೆ. ಅಷ್ಟೊತ್ತಿಗೆ ಧರ್ಮರಾಜಾದಿಗಳಿಗೆ ಆ ಗಂಗಾ ನದಿ ಸಿಕ್ತು. ಗಂಗಾ ನದಿ ಹತ್ರ ಬಂದರು. ವಿದುರ ಇನ್ನೊಂದು ಕೆಲಸ ಮಾಡಿದ್ದ, ಒಬ್ಬ ದೋಣಿ ಏರ್ಪಾಟು ಮಾಡಿದ್ದಂತಾಗಲೇ, ಒಬ್ಬ ದೋಣಿ ಆ ಮಿಡ್ ನೈಟಲ್ಲಿ ಕಾಯಿಲೆಗೆ ವ್ಯವಸ್ಥೆ ಮಾಡಿದ್ದ. ಈ ರೀತಿ ಧರ್ಮ ಸೇವೆ ಮಾಡ್ತಾರಲ್ಲ ಅವರು ಸೊಳ್ಳೆ ಸಾಧನೆ ಮಾಡ್ತಾರೆ ಹೊರತು ಇಲ್ಲದ್ರೆ ಉಪಯೋಗ ಇಲ್ಲ. ವಿದುರನೇ ಗೊತ್ತು ತನ್ನ ಸಹಾಯ ಇಲ್ಲದೆ ಹೋದರೂ ಭೀಮಸೇನ ಗೆಲ್ತಾರೆ ಅಂತೇಳಿ. ನಮ್ಮ ಸೇವೆ ಮಾಡಬೇಕು. ಸ್ವಾಮಿಗಳು ಕೇಳೋದು, ನಾಳೆ ಯಾರು ಭಿಕ್ಷೆ ಕರೆದಿಲ್ಲ ನಿಮ್ಮನ್ನ, ನಮ್ಮನೆ ಬರ್ತೀರಾ ಅಂತ ಕೇಳ್ತಾರೆ. ಯಾರು ಕೂಡ ನಾವು ಮಾಡ್ತೇವೆ, ಸಾವಿರ ಜನ ಕಾಯ್ತಿರ್ತಾರೆ ಅವ್ರು ಮಾಡಿಸ್ಲಿಕ್ಕೆ. ನಮ್ಮ ಪುಣ್ಯ ಅಂತ ಕರೆಯೋದೆ ಹೊರತು ಅವರಿಗಿಲ್ಲ ಅಂತ ನಾವು ಕರೆಯೋದಿಲ್ಲ. ವಿದುರ ಹಾಗೆ ಮಾಡಿ, ಇವತ್ತು ಪಾಂಡವರು ನನ್ನ ಸಹಾಯ ಇಲ್ಲದೇನೆ ಇರ್ತಾರೆ, ಆದರೆ ನನಗೆ ಪುಣ್ಯ ಬರಲಿ ಅಂತ ವಿದುರ ಅಷ್ಟು ಕೆಲಸ ಮಾಡಿರ್ತಾನೆ. ಅದಕ್ಕೆ ನೋಡ್ತಾರೆ ದೋಣಿಯವರು ತಯಾರಾಗಿರ್ತಾರೆ. ತಕ್ಷಣ ಇವ್ರು ಹೋಗ್ತಾರೆ, ದೋಣಿ ಹತ್ತಾರೆ, ಗಂಗಾ ನದಿ ದಾಚಿಬಿಡ್ತಾರೆ. ಮುಂದೆ ಭಯಂಕರ ಕಾಡು, ಕಾಡು ದಾಟಿ ಹೋಗ್ಬೇಕು ಈ ಕಡೆ. ಇವತ್ತು ಅರ್ಣಪುತ ನೋಡ್ಬೋದು, ಹಸ್ತಿರಾಪುರ ನೋಡಿ, ಎಲ್ಲ ಇದೆ. ಇವತ್ತಿಗೂ ಎಲ್ಲ ಊರುಗಳಿದೆ, ಗಂಗಾ ತೀರದ ಪಟ್ಟಣಗಳವೆಲ್ಲ ಕೂಡ. ಆ ಕಡೆ ಕಾಡಿದೆ, ಅಲ್ಲಿ ಹೋಗ್ತಾರೆ. ಮಧ್ಯರಾತ್ರಿ ಬೇರೆ, ಕಾಡು ಬೇರೆ, ಭಯಂಕರ ಅಂಧಕಾರ, ಏನು ಮಾಡಬೇಕಾಗ. ಆಗ ಅವ್ರು ಹೇಳ್ತಾರೆ, ಭೀಮಸೇನ ನಮಗೆ ನಡಿಲಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರಂತ ಪಾಂಡವರೆಲ್ಲ. ಉಳಿದವರೆಲ್ಲ ಕುಂತಿ ವಯಸ್ಸಾದ, ನನ್ನ ಕೈಲಿ ಆಗೋದಿಲ್ಲ, ಧರ್ಮ ನನ್ನ ಕೈಲಿ ಆಗಲ್ಲ. ನಿದ್ರೆ ಗಂಡು ಬೇರೆ, ನಿದ್ರೆ ಗಂಡು ಬೇರೆ, ಕಾಡು ಬೇರೆ, ಇಷ್ಟೊತ್ತು ಆಲೆ ಸಾಕಷ್ಟು ನಡ್ಕೊಂಡ್ಬಂದಿದ್ದಾರೆ, ಸುಸ್ತಾಗಿಬಿಟ್ಟಿದೆ, ಆಗೋದಿಲ್ಲ ಅಂದ್ರೆ. ಭೀಮಸೇನ ಹೇಳ್ತಾರೆ, ನಡಿಲಕ್ಕಾಗೋದಿಲ್ಲ, ಕೂಡ್ಲಕ್ಕಾಗತ್ತಲ್ಲ ನಿಮಗೆ, ನಾನು ಬುದ್ಧಿ ಮೇಲೆ ಕೂಡಿದ್ದು ಕೂಡಿಸ್ಕೊಡ್ರು. ಇಲ್ಲೊಂದು ಧರ್ಮರಾಜ ಮತ್ತು ಈ ಕಡೆಗೆ ಅರ್ಜುನ, ಈ ಕಂಕುಳಲ್ಲಿ ನಕಲ ಸಹದೇವರು ಆ ತಾಯಿನ ಹೊತ್ಕೊಂಡು ಹೊರಟುಬಿಟ್ರು. ತಲೆ ಮೇಲೆ ತಾಯಿನ ಕುಡಿಸ್ಕೊಂಡು ಹೋಗ್ತಾರೆ, ತಲೆ ಮೇಲೆ ತಾಯಿನ ಇಲ್ಲ ಬೂದಿ ಬಿಸಾಕಿರ್ತಾರೆ ಜನಗಳು, ತಲೆ ಮೇಲೆ ಕುಡಿಸ್ಕೊಂಡು ಹೋದ್ರಂತ. ಯಾತಕ್ಕೆ ತಾಯೇನು ಮಾತೃ ದೇವೋ ಭವ, ಅಷ್ಟು ಕುಡಿಸ್ಕೊಂಡು ವನದಲ್ಲಿ ಹೋಗ್ತಾ ಇದ್ದಾರೆ. ಕಾಡು ಮಧ್ಯರಾತ್ರಿ, ಉಳಿದವರಿಗೆ ಸುಸ್ತಾಗಿದೆ, ಅವ್ರು ಮಲಗಿದ್ದವ್ರು ಮದ್ದು ಮಲಗಿದ್ದವರೇ, ಆಮೇಲೆ ಎಬ್ಬಿಸಿ ಬಸ್ ಚೇಂಜ್ ಆದಾಗಿದೆ ಅಷ್ಟೇ, ಅವ್ರಿಗೆ ಇನ್ನೇನೂ ಇಲ್ಲ. ಎಲ್ಲ ಕೆಲಸ ಅಡುಗೆ ಮನೆ ಬೆಂಕಿ ಇಟ್ಟಿದ್ದು ಭೀಮಸೇನ, ಕರ್ಕೊಂಡು ಭೀಮಸೇನ, ನಡೀತಿರೋದು ಭೀಮಸೇನ, ಹೋಗ್ತಾ ಇದ್ದಾರೆ. ದಾರಿ ಇಲ್ಲ ಮಣ್ಣಿಲ್ಲ ಅರಣ್ಯದೊಳಗೆ, ಹೇಗೆ ಹೋದ್ರು ಭೀಮಸೇನ? ಆಚಾರ್ಯ ಹೇಳುತ್ತಾರೆ, ಅವರಿಗೆ ದಾರಿ ಬೇಕಿಲ್ಲಂತೆ. ಅವ್ರ ಕಾಲು ಎತ್ತಿ ಇಟ್ಟುಬಿಟ್ರೆ ಮರಗಳು ಸಾಲು ಸಾಲು ಬೀಳ್ತಿದ್ವು ಅಂತ, ಹಾಗೇನೆ ಹೈವೇ ಕ್ರಿಯೇಟ್ ಆಗ್ತಿತ್ತು ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಟೆಂಡರ್ ಕರೆದು ಮಾಡೋ ಹೊತ್ತಿ ವರ್ಷಗಟ್ಟಲೆ ಆಗಿರ್ತದಲ್ಲ, ಒಂದು ಸಲ ಹೀಗಂದ್ರೆ ರೋಡ್ ರಿಪೇರಿ ಆಗಿಬಿಡ್ತಿತ್ತು ಅಂತ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆನೆ ಹೋದಿದ್ದೇ ದಾರಿ, ಒಂದು ಮಾತಿದೆ, ಆನೆ ಹೋಗಿದ್ದೇ ದಾರಿ, ಭೀಮ ಹೋಗಿದ್ದೇ ದಾರಿ. ಅದಕ್ಕೆ ಪರಮಾತ್ಮ ಕಳಿಸಿಕೊಟ್ಟ, ನೀವು ಹೋಗಿದ್ದೇ ದಾರಿ, ಕಲಿಯುಗದಲ್ಲಿ ನನಗೆ ದಾರಿ ತೋರಿಸಿ ಅಂತ ಕಳಿಸಿಕೊಟ್ಟು. ಅವ್ರ ಹಿಂದೆ ಹೋಗಿಬಿಟ್ರೆ ಹೋಗಿದ್ದೇ ದಾರಿ, ಆದ್ದರಿಂದ ಇಷ್ಟಿದ್ದೆ. ಹೋಗ್ತಾ ಇದ್ದಾರೆ, ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಅಲ್ಲಿ ಕೆಲವು ಬೆಟ್ಟಗಳ ಅಡ್ಡ ಬರ್ತಿದ್ವಂತೆ. ಭೀಮಸೇನ ದೇವರ ಪದ್ಧತಿ ಡೈವರ್ಷನ್ ತಗೊಳ್ಳೋದು ಪದ್ಧತಿ ಅಲ್ಲ, ಹತ್ತಿಡಿಯೋದಂತೂ ಅಲ್ಲೇ ಅಲ್ಲ, ಕಾಲು ತೊಗೊಂಡು ಎತ್ತಿ ಇಡ್ತಿದ್ರಂತೆ. ಅಲ್ಲಿ ಗ್ರೌಂಡ್ ಲೆವೆಲ್ ಬರ್ತಿತ್ತು, ಗೊತ್ತಾಯ್ತಾ? ಗ್ರೌಂಡ್ ಲೆವೆಲ್ ಸೀದಾ ಸ್ಟ್ರೈಟ್ ರೋಡ್, ಇವತ್ತರ ಮಾಡಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿಕೊಂಡು ವನದಲ್ಲಿ ಸ್ಟ್ರೈಟ್ ರೋಡ್, ಕಲಿಯುಗದಲ್ಲೂ ಸರ್ವಮೂಲ ಬರೆದು ಸ್ಟ್ರೈಟ್ ರೋಡ್ ಮಾಡಿದವರು ಮಧ್ವಾಚಾರ್ಯ. ಕಲಿಯುಗದಲ್ಲೂ ಕೂಡ ಮೋಕ್ಷಕ್ಕೆ ಹೋಗ್ತಕ್ಕಂಥ ಗ್ರಂಥ ಕೊಟ್ಟವರು ಅಂದರೆ ಅವ್ರಿಗೆ ಅಡೆತಡೆಗಳೇ ಇಲ್ಲ. ಅದಕ್ಕೆ ಪರಮಾತ್ಮ ಅವರನ್ನು ಕಳಿಸಿಕೊಟ್ಟ. ಎಲ್ಲ ಕಾಲಕ್ಕೂ ನೀವು ಆಲ್ರೌಂಡರ್ ಅಂದರೆ ಅವರೊಬ್ಬರೇನೆ. ಆ ಕ್ಷಣಕ್ಕೆ ಹೋಗ್ತಾರೆ ಮಧ್ವಾಚಾರ್ಯಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭೀಮಸೇನದೇವರು ವನದೊಳಗೆ ಹೇಗೆ ಹೋದ್ರು ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೋಗ್ತಾರೆ, ಯಾವ ಸಮಸ್ಯೆನೇ ಇಲ್ಲ. ನಿಜವಾದ ಸಮಸ್ಯೆ ಏನು ಗೊತ್ತಾ? ಕೂತಿದ್ರಲ್ಲೆಲ್ಲ ಕೂಡ ಭೀಮಸೇನ, ನಾವು ಕೂತು ಸುಸ್ತಾಯಿತು ಅಂದ್ರಂತೆ, ಲೆಕ್ಕ ಆಯ್ತು. ಹೊತ್ತು ಸುಸ್ತಾಗಿಲ್ಲ ಅವರು, ಕೂತು ಸುಸ್ತಾಗಿದೆ ಅಂತ. ಧರ್ಮರಾಜ ಸುಸ್ತು ಅಂತಾನೆ, ಕುತ್ತಿ ಪಾಪ ಸ್ತ್ರೀ ಎಲ್ಲ ಹಾಗಿದ್ರೆ ಇಳಿಸಿಬಿಡುವ ಇಳಿಸು ಅಂದ್ರೆ. ತಮಾಷೆ ಅಂದರೆ ಹೊತ್ತಿದ್ದವರು ಎದ್ದಿದ್ದವರು ಸುಸ್ತಾಗಿದ್ದ ಇವರಿಗೆ ಇಳಿಸಿದ ತಕ್ಷಣ ಭೀಮಸೇನ ಬಾಯಾರಿಕೆ ಇದೆ, ನೀರು ಬೇಕು ಅಂತ ಕೇಳಿದ್ರು. ನಿಜವಾಗ್ಲು ಭೀಮಸೇನ ಕೇಳಬೇಕಾಗಿತ್ತು, ಅವರು ತಂದುಕೊಡ್ಬೇಕಾಗಿತ್ತು. ಬಾಯಾರಿಕೆ ನೀರು ತಂದುಕೊಡ್ತೀಯಾ? ಆ ತಂದುಕೊಡ್ತೀವಿ ಅಂತ ಹೇಳ್ತಾರೆ. ಯಾತಕ್ಕೆಂದ್ರೆ ಅಂಥ ಭೀಮಸೇನ ದೇವರಂಥ ವ್ಯಕ್ತಿ ಸಿಕ್ಕಾಗ ಏನು ಮನುಷ್ಯನಿಗೆ ನಿಶ್ಚಿಂತೆ ಇರಬಹುದು. ಅದಕ್ಕೆ ಆಚಾರ್ಯ ಬಗ್ಗೆ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಭವದವೋಷ್ಣೇನ ತಾತಪ್ಯಮಾನ ಭುವಿ ಪರಂನಾಥಮ ಅಪ್ರೇಕ್ಷಮಾಣ ಭುವನಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತಿ ಪ್ರೀಣಯೇ ಪೂರ್ಣಬೋಧಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ. ಅವರ ಹೆಸರೇ ಭೀಮ. ಏನಾಗಂದ್ರೆ ಅರ್ಥ ಭೀಹಿ ಮಾ, ಭಯಪಡಬೇಡಿ ಅಂತ ಅರ್ಥ. ಅದನ್ನೇ ಪುರಂದರದಾಸರು ಅಂಜಿಕಿನ್ಯಾತಕಯ್ಯ ಸಜ್ಜನರಿಗೆ ಭಯವು ಇನ್ಯಾತಕಯ್ಯ ಅಂತ ಹೇಳಿದ್ದಾರೆ. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ, ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ಭೀಮ ನಮಗೆ ನೀರು ಬೇಕು. ತಕ್ಷಣ ಅವರಲ್ಲಿ ಮಲಗಿಸಿ, ನಾನು ತರ್ತೇನೆ ನೀರು, ಇಲ್ಲೇ ಕೂತ್ಕೊಳ್ಳಿ ಎತ್ತು ಹೋದ್ರದ್ದು. ಮಧ್ಯರಾತ್ರಿ ಕಾಡಲ್ಲಿ ನೀರು ತರಬೇಕು, ಎಷ್ಟು ಕಷ್ಟದ ಕೆಲಸ. ಎಲ್ಲಿದೆ ಅಡ್ರೆಸ್ ಗೊತ್ತಿಲ್ಲ, ಈ ಮಧ್ಯೆ ಅಡ್ರೆಸ್ ಗೊತ್ತಿದ್ರೂ ಹೋಗೋದಿಲ್ಲ, ಎಲ್ಲ ಹುಡ್ಕೊಂಡು ಹೋದ್ರಂತ ಆ ಕ್ಷಣಕ್ಕೆ. ಅವರು ಸರ್ವಜ್ಞರು ಕೇಳಬೇಕು, ಹೋದರು ದೊಡ್ಡ ಸರೋವರ, ಅಲ್ಲಿ ಹೋದರು ಆ ನೀರು ತುಂಬಿಕೊಂಡ್ರಂತೆ. ನೀರು ಹೇಗೆ ತರಬೇಕು? ಇರು ಪಾತ್ರೆಗೆ ತೆರೆಯಿದೆಯಾ ಅಲ್ಲಿ? ಏನಿಲ್ಲ, ಹೇಗೆ ತರಬೇಕು ನೀರನ್ನು? ಮಹಾಭಾರತ ಕೇಳಿದರೆ ನಮಗೆ ಇಂಥ ಹೊತ್ತಿನಲ್ಲಿ ನೀರು ಹೇಗೆ ತರಬೇಕು ಹೇಳ್ಕೊಡ್ತಾರೆ. ಇದು ಎಮರ್ಜೆನ್ಸಿ, ನೀರು ಹೇಗೆ ತರಬೇಕು? ಇರೋದು ಬೈಬೈಲಿನ ಬಟ್ಟೆ ಬಿಟ್ಟರೆ ಏನೂ ಇಲ್ಲ. ಹೇಗೆ ನೀರು ತಂದ್ರು ಗೊತ್ತಾ? ಅಂಬುಜ ಪತ್ರಣ ಧಮ್ ಅಂತ ಹೇಳ್ತಾರೆ. ಒಂದು ಕಮಲದ ಎಲೆ ತಗೊಂಡ್ರಂತೆ, ಅದರ ನೀರು ಇಟ್ಕೊಂಡ್ರಂತೆ, ಅದರ ವಸ್ತ್ರದಲ್ಲಿ ಕಟ್ಕೊಂಡ್ರಂತೆ, ಫಸ್ಟ್ ಕ್ಲಾಸ್ ಇದಾಯಿತು. ಆರು ಚೂರು ಕೂಡ ಸೊರೋದಿಲ್ಲ, ಗಡಿಗೆ ಬೇಕಾದ್ರೂ ಸೊರಬಹುದು. ತಾವರೆಯಲ್ಲಿ ಗೊತ್ತಲ್ಲ, ಈ ಮಡಿಸಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಬಂದ ದೊನ್ನೆ ಆದಾಗುತ್ತೆ, ಬಟ್ಟೆಲಿಟ್ಟು ಹಿಡ್ಕೊಂಡ್ರು ನಮ್ಮ ನೀರು ತೊಗೊಂಡು ಬಂದು. ಇದು ಅರ್ಥ ಆದರೆ ಅಂತ ಆಪತ್ಕಾಲದಲ್ಲಿ ನೀರು ಹೇಗೆ ತಂದ್ರು ಬಂದು ತೋರಿಸ್ಕೊಡ್ತಾರೆ. ಅದು ಯಾವುದೋ ಇದರಲ್ಲಿ ತರಲಿಲ್ಲ, ಪ್ಲಾಸ್ಟಿಕ್ನ ತರಲಿಲ್ಲ, ಅಂಬುಜ ಪತ್ರಣದ್ದಂ ಕಬರದಲ್ಲಿ ತಂದ್ರೆ. ಆದ್ದರಿಂದ ಯಾವ ಕಾಲ ನಿಷಿದ್ಧ ಪದಾರ್ಥದಿಂದ ತರಬಾರ್ದು. ನಮ್ಮ ಹಿಂದಿನ ಜನಕ್ಕೆ ಪ್ಲಾಸ್ಟಿಕ್ ಮಾಡೋದಕ್ಕೆ ಬರ್ತಿದ್ದಿಲ್ಲ ಅಂತ ಬಿಟ್ಟಿದ್ರು ಅಂತ ತಿಳ್ಕೊಂಬಿಡಬಾರ್ದು. ಅವರು ಮಾಡಬಾರ್ದು ಅಂತ ಬಿಟ್ಟಿದ್ರು, ನೆನಪಿರಬೇಕು. ಯಾತಕ್ಕೆಂದ್ರೆ ಇವತ್ತು ಗೊತ್ತಿದೆ, ನಿಮ್ಗೆ ಮಾಡಿಬಿಟ್ಟಿದ್ದಾರೆ, ಈಗ ಉಪಯೋಗಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇವ್ರು ಮಾಡೋದು ಉಪಯೋಗಿಸ್ಬೇಡಿ ಅಂತ ಹೇಳೋದು ತಪ್ಪದು. ಅವು ಹಿಂದಿನ ಕಾಲದ ಜನ ಇವತ್ತು ಏನೇನು ನಾವು ಮಾಡಿದ್ದೇವೆ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೇವೆ, ಅವರು ಬರೋದಿಲ್ಲ ಅಂತ ಬಿಟ್ಟಿದ್ದಲ್ಲ, ಮಾಡಕೂಡ್ದು ಅಂತ ಬಿಟ್ಟಿದ್ದವರೆಲ್ಲ ಕೂಡ. ಫ್ರಿಜ್ ಮಾಡ್ಬೋದಾಗಿತ್ತು, ಎಲ್ಲ ಹಳಸದನ್ನ ತಿನ್ನಬೇಕಾಗ್ತಿತ್ತು ಅಷ್ಟೇ. ಅದಕ್ಕೆ ಆರೋಗ್ಯ ಸರಿ ಇರಬೇಕಾದ್ರೆ ಎಂದೂ ಕೂಡ ಅವತ್ತಿಂದ ಅವತ್ತಿಗೆ ಆಗಬೇಕು. ಮನುಷ್ಯ ಶ್ರಮಪಟ್ಟು ಸಾಧನೆ ಮಾಡಬೇಕೇ ಹೊರತು ಕೂಡಿಟ್ಟು ಸಾಧನೆ ಮಾಡಬಾರ್ದು. ಅದಕ್ಕೋಸ್ಕರ ಹಿಂದಿನವರು ಏನೇ ಮಾಡದೆ ಹೋದರೂ ಅದನ್ನು ಅವರು ಗೊತ್ತಿದ್ದಿಲ್ಲ ಅಂತ ಹೇಳ್ಕೊಂಡು, ನಾವು ಗೊತ್ತಿದೆ ಅಂತ ಹೇಳ್ಕೊಂಡು ಮಾಡಬಾರ್ದನ್ನು ಮನುಷ್ಯ ಮಾಡ್ತಾನೆ. ಸುಖವಾಗಿ ನೀರು ತಂದರು, ಕೊಟ್ಟರು, ಅಷ್ಟೊತ್ತಿಗೆ ನೀರು ಕೂಡ ಎಲ್ಲ ಮಾಡ್ಕೊಬಿಟ್ರು. ಆರಾಮಾಗಿ ಕಾಯ್ಬೇಕಲ್ಲ ಅವ್ರನ್ನ, ಅಷ್ಟೊತ್ತಿಗೆ ತೂಕಡಿಸ್ತಿದ್ರಂತೆ ಎಲ್ಲರ. ಮತ್ತೆ ತಕ್ಷಣ ನೀವು ಮಲಿಕೊಂಡು ನಾನೇ ಕಾಯ್ತಾ ಕೊಡ್ತೀನಿ ಅಂತ ಹೇಳ್ತಾರೆ. ತಂದಿದ್ದೆಲ್ಲ ಮಾಡಿದ್ದವರೇನೆ, ಮತ್ತೆ ರೆಸ್ಟ್ಲೆಸ್, ಮತ್ತೆ ಟೋಟಲಿ ರೆಸ್ಟ್. ಅರ್ಜುನ ಮಲ್ಕೊಂಡ್ಬಿಡ್ತಾನಾಗ. ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಒಂದು ಹೆಸರು ಹೇಳ್ತಾರೆ, ಏವಮುಕ್ತ ಶ್ರೀಕೇಶಂ ಗುಡಾಕೇಶ ಪರಂತಪ. ಗುಡಾಕೇಶ ಅಂದ್ರೆ ನಿದ್ರೆ ಗೆದ್ದವನು ಅಂತ ಅರ್ಥ. ನಿದ್ರೆ ಮಾಡ್ಕೊಂಡ್ಬಿಡ್ತಾನೆ, ನಿದ್ರೆ ಗೆದ್ದವನು ನಿಜವಾಗಲೇ ಯಾರು ಅಂದರೆ ಭೀಮಸೇನ ದೇವರು. ಅವರೆಲ್ಲರನ್ನ ಮನಸ್ಸು ಕಾಯ್ಕೋತ ಕೂತಿದ್ದಾರೆ. ಅವರನ್ನು 5 ಜನ ಮಲಗಿದ್ರು ಕಾಯ್ಕೋತ ಕೂತ್ಬಿಟ್ಟಿದ್ದಾರೆ, ಏನು ಆಶ್ಚರ್ಯ ಅಂದರೆ. 5 ಜನ ಮಲಗಿದಾಗ ಕಾಯ್ಕೊಂಡು ಕೂತಿದ್ದಲ್ಲ, ನಾವೆಲ್ಲ ಮಲಗಿದಾಗ ಕಾಯೋದು ಅವರೇ ಅಂತ ಹೇಳ್ತಾರೆ. ಇವತ್ತು ಜಗತ್ತೆಲ್ಲ ಮಲಗಿದಾಗ ಎದ್ದಿರೋರು ಯಾರು? ಅವರೊಬ್ಬರೇನೆ. ಇವತ್ತು ಅವರು ಎಷ್ಟೋ ಕಣ್ಣಿಗೆ ವಿಶ್ರಾಂತಿ, ಕಿವಿಗೆ ವಿಶ್ರಾಂತಿ, ಉಸಿರಾಟ ವಿಶ್ರಾಂತಿ ಆದರೆ ಮರು ದಿವಸ ಬೆಳಿಗ್ಗೆ ಕ್ಲಿಯರ್ ಮಾಡ್ತಾರೆ, ಏನೋ ದಾರಿನೇ ಇರೋದಿಲ್ಲ. ಅದನ್ನ ಮಲಿದಾಗಲೂ ಎದ್ದಿರೋರು ಅಂದರೆ ವಾಯುದೇವರು. ಅರ್ಥ ಆಯ್ತಾ? ವಾಯುದೇವರ ಮಹಿಮೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮಹಾಭಾರತವನ್ನು ಅಷ್ಟು ಕೇಳಿದಾಗ. ಅರ್ಜುನ ಮಲಗಿದ್ದಾನೆ, ಇಂದ್ರದೇವರು ಮಲಗಿದ್ದಾರೆ ಅಂತ ಅರ್ಥ. ಧರ್ಮರಾಜ ಮಲಗಿದ್ದ, ನಕಲ ಸಹದೇವರು ಮೂಗಿನ ದೇವತೆಗಳು, ಅವರು ಮಲಗಿಬಿಟ್ಟಿದ್ದಾರೆ. ಎದ್ದಿರೋದು ಭೀಮಸೇನ ದೇವರು ಮಾತ್ರ. ಆದ್ದರಿಂದನೇ ಅವರನ್ನು ಜಗದ್ಗುರು ಅಂತ ಯಾತು ಕರೀತಾರೆ. ಯಾವಾಗಲೂ ಎಚ್ಚರಿಸಿರ್ತಕ್ಕಂಥ ಮಹಾನುಭಾವರು. ಅಷ್ಟೊತ್ತಿಗೆ ಒಂದು ಪ್ರಸಂಗ ನಡೀತು. ಅಲ್ಲೊಬ್ಬ ಹಿಡಿಂಬೆ ಅಂತ ಒಬ್ಬ ರಾಕ್ಷಸಿ, ಆ ರಾಕ್ಷಸಿ ಕಾಯ್ತಾ ಇದ್ದಾಳೆ ಭಯಾನಕವಾದ ರೀತಿಯಲ್ಲಿ. ರಾಕ್ಷಸ ರಾಕ್ಷಸಿ, ಹಿಡಿಂಬಾಸುರ ರಾಕ್ಷಸ, ಅವನ ತಂಗಿ ಹಿಡಿಂಬ ಅಂತಕ್ಕಂಥ ರಾಕ್ಷಸಿ. ಹಿಡಿಂಬಾಸುರ ಅವ ಹಿಡಿಂಬವನ ಅಂತ ನನಗೆ ಹೆಸರು. ಇವತ್ತು ವೀರಪ್ಪನಿದ್ದಾಗ ಆ ಜಾಗ ಅವನ ಹೆಸರು ಬಂದಿತ್ತಲ್ಲ, ಆ ಥರ ಆಗಿತ್ತು. ಹಿಡಿಂಬವನ ಅವನು ವಾಸ ಮಾಡ್ಕೊಂಡಿದ್ದ. ಆ ಜಾಗಕ್ಕೆ ಭೀಮಸೇನರು ಬಂದಿದ್ದಾರೆ, ಬೇರೆ ಕಡೆ ಹೋಗಬಾರ್ದೆ, ಅಲ್ಲೇ ಬಂದು ಅವನ ಕತೆ ಮುಗಿಸ್ಬೇಕು ಅಂತಲೇ ಬಂದಿರೋದು. ಜಗತ್ತಿಗೆ ರಕ್ಷಣೆ ಕೊಡಲಿಕ್ಕೋಸ್ಕರ ಬಂದಿರೋದು. ಅಲ್ಲಿ ಅವನು ನೋಡಿದನಂತೆ, ಆ ನರರ ವಾಸನೆ ಬಂತಂತೆ, ಮನುಷ್ಯರ ವಾಸನೆ ಬಂತು. ನಮಗೆ ಆ ಅಂಬೋಡಿ ವಾಸನೆ ಎಲ್ಲ ಬರ್ತಿರುತ್ತಲ್ಲ, ಅಂಥವ್ರಿಗೆ ಆ ವಾಸನೆ ಬಂತು. ಓಹೋ, ಇಲ್ಯಾರು ಮನುಷ್ಯರು ಬಂದಿದ್ದಾರೆ, ತಂಗಿನ ಕರೀತಾರೆ, ಹೋಗು ನೀನು, ಹೋಗಿ ಅವ್ರು ಎತ್ಕೊಂಬ ತಿಂದುಬಿಡ್ತೀನಿ ಅಂತ ಹೇಳ್ತಾರೆ. ಇವನ ಕಥೆ ನೋಡಬೇಕು. ಹೆಂಗಸಿನಿಗೆ ಕೆಲಸ ಮಾಡಿ ಬದುಕೋ ವ್ಯಕ್ತಿ ಅಂತ ಅರ್ಥ. ಅವನು ತಂಗಿನ ಕೆಲಸಕ್ಕೆ ಕಳಿಸಿ ತಾನು ಬದುಕಬೇಕು, ಅರ್ಥ ಆಯ್ತಾ? ಅಂದರೆ ಅದು ಹೋಗಿ ತರೋದು ಅವನಿಗೆ ಬೇಕಿಲ್ಲ, ತಂದು ಕೊಟ್ಟರೆ ತಿಂದು ಮರ ಕೂಡೋನು ಅಷ್ಟೇ. ಅವರು ಈ ಬದಲು ತಿನ್ನೋದು, ಮನುಷ್ಯರು ತಿನ್ನೋದು, ತರಿಸಿ ತಿನ್ನೋದು, ಒಂದೊಂದು ಮೈನಸ್ ಪಾಯಿಂಟೇ. ಅಂಥವನು ಕೊಲ್ಲಕ್ಕೆ ಭೀಮಸೇನ ದೇವರು ಬಂದಿರೋದು. ಅವಳು ಬಂದ ದಿವಸ ಅದೇ ಕೆಲಸ, ಅವಳು ತರಬೇಕು, ತಿಂದು ಹಾಕ್ತಾ ಇದ್ದ. ಅವಳು ಬರ್ತಾಳೆ, ಭೀಮಸೇನ ಕಾಯ್ತಾ ಕೂತಿದ್ದಾರೆ. ಅವಳು ಬಂದಿದ್ದು ಇವಳು ಹಿಡ್ಕೊಂಡೋಗಿ ಕೊಡಬೇಕು ಅಂಥೇಳಿ. ಭೀಮಸೇನ ದೇವರು ನೋಡಿರ್ಲಂತೆ. ಭೀಮಸೇನ ದೇವರ ಬಗ್ಗೆ ವೇದವ್ಯಾಸ ದೇವರು ಬರೀತಾರೆ. ನೋಡಿದ ತಕ್ಷಣ ಏನಾಯ್ತು ಅವಳಿಗೆ ಅಂದರೆ, ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ. ಭೀಮಸೇನ ಸೌಂದರ್ಯ ಕಂಡು ತಕ್ಷಣ ಮೋಹಿತಳಾಗಿ ಬಿಟ್ಟಂತೆ. ಈ ಭೀಮಸೇನ ಸೌಂದರ್ಯದ ಬಗ್ಗೆ ಯಾವ ನಾಟಕ ಸಿನಿಮಾದ ಯಾರ್ಯಾರು ಹೇಳಿಲ್ಲ. ಭೀಮಸೇನ ಅಂದರೆ ಹೊಟ್ಟೆ ಡುಬ್ಬಿರುತ್ತೆ, ಭಯಂಕರ, ನೋಡಿದರೆ ಮಕ್ಕಳು ಚೀರ್ಕೋಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಭೀಮಸೇನ ಅಂದರೆ ಯಮನ ಪಾಠ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಭೀಮಸೇನ ಪರಮಸುಂದರ, ಪರಮಸುಂದರ ಮಂದಿರ ಅಂತದ್ದು, ಹನುಮಂತ ಸುಂದರ, ಅದಕ್ಕೆ ಸುಂದರ ಕಾಂಡ ಅಂತ ಹೆಸರಾಯಿತು. ಭೀಮಸೇನ ಸುಂದರ, ವಧ್ವಾಚಾರ್ಯರು ಸುಂದರ, ವಾಯುದೇವರು ಯಾತಕ್ಕೆ ಸುಂದರರು ಅಂದರೆ, ದ್ವಾತ್ರಿಂಶಲ್ ಲಕ್ಷಣೋಪೇತ ಮಗ್ರೆ. ಸಾಮುದ್ರಿಕ ಶಾಸ್ತ್ರದಂತೆ 32 ಲಕ್ಷಣ ಇರತಕ್ಕಂಥ ಮಹಾನುಭಾವರವರು. ಮೂಲ ರೂಪದಲ್ಲೂ 32 ಲಕ್ಷಣ, ಅವತಾರ ರೂಪದಲ್ಲೂ 32 ಲಕ್ಷಣ. ಆದ್ದರಿಂದ ಪರಮಸುಂದರರು. ನೋಡಿದ ತಕ್ಷಣ ಅವಳಿಗೇನಾಯ್ತಂತೆ, ಮೋಹಿತಳಾಗಿ ಬಿಟ್ಲು ಅಂತ ಹೇಳಿದ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಸೌಂದರ್ಯ ಅರ್ಜುನಾದಿಗಳಿಗೆ ಇರಲಿಲ್ಲ. ಇದ್ರ ಮಹಾಭಾರತ ತುಂಬ ಸರ್ತಿ ವರ್ಣನೆ ಮಾಡ್ತಾರೆ, ಒಂದೆರಡು ಸರ್ತಿ ಅಲ್ಲ. ಅದನ್ನು ಬೇರೆ ಕವಿಗಳೆಲ್ಲ ಒಂದು ಸರ್ತಿನೂ ತರಲಿಕ್ಕೆ ಸಮರ್ಥರಾಗಲಿಲ್ಲ. ಅದು ತರಲಿಕ್ಕೆ ಪ್ರಯತ್ನ ಪಟ್ಟ ಒಬ್ಬೇ ಕವಿ ಅಂದರೆ ಭಾಸಕವಿ. ತನ್ನ ನಾಟಕಗಳಲ್ಲಿ ಭೀಮಸೇನನನ್ನು ಭಾರಿ ವರ್ಣನೆ ಮಾಡ್ತಾರೆ. ಸಿಂಹಸ್ಕಂಧ ಅಂತ ಹೇಳ್ತಾರೆ, ಮನುಷ್ಯನ ಗಜರಾಜ ಯಾತ್ರ. ಆನೆಯಂತೆ ನಡಿಬೇಕಂತೆ, ಸಿಂಹದಂತೆ ಹೆಗಲಿರಬೇಕಂತೆ ಲಕ್ಷಣಗಳಿವೆಲ್ಲ ಕೂಡ. ಅದೆಲ್ಲ ಭೀಮನಲ್ಲಿತ್ತು ಅಂತ ಭಾಸ ಬರೀತಾರೆ. ಇನ್ನೂ ಮಹಾಭಾರತ ಹೆಚ್ಚು ಕೆಟ್ಟಿದ್ದ ಕಾಲ ಅಲ್ಲದು. ಅದಕ್ಕೆ ಸ್ವಲ್ಪ ಮುಂದೆ ಬರ್ತಾ 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 ಕಾನ್ಸೆಪ್ಟ್ ಹೋಗಿಬಿಡ್ತದೆ. ಭೀಮಸೇನ ನೋಡಿದ್ರು, ಮೆಚ್ಚಿದ್ಲು, ತಕ್ಷಣ ಹತ್ತಿರ ಬಂದು ನೀವು ಯಾರು ಅಂತ ಕೇಳಿದ್ರು. ನೀವು ತಮ್ಮ ವಿಷಯ ಹೇಳಿ ನೀನು ಯಾರು ಅಂತ ಅವ್ರು ಕೇಳಿದ್ರು. ಎಲ್ಲ ಮಾತುಕತೆ ನಡೀತು. ಓ ಭೀಮಸೇನ, ನಾನೊಂದು ಮಾತು ಹೇಳ್ತೇನೆ, ನನ್ನ ಅಣ್ಣ ಇದ್ದಾನೆ ಮಹಾದುಷ್ಟ, ಅವನು ನಿಮ್ಮೆಲ್ಲ ತಿನ್ನಬೇಕು ಅಂತ ನನ್ನ ಕಳಿಸಿದ್ದಾನೆ. ನಾನು ನಿಮ್ಮನ್ನು ಕರ್ಕೊಂಡು ಹೋಗಬೇಕಾಗಿದೆ, ಆದರೆ ನಾನು ಮೆಚ್ಚಿಬಿಟ್ಟಿದ್ದೇನೆ. ನಾನೀಗ ನನ್ನನ್ನು ನಿನ್ನ ಮದುವೆ ಆಗೋದಾದರೆ ನಿಮ್ಮನ್ನೆಲ್ಲ ಕಾಪಾಡ್ತೇನೆ ಅಂತ ಹೇಳಿದ್ದಾನೆ. ನನ್ನ ಮದುವೆ ಆಗೋದು ನಿಮ್ಮನ್ನೆಲ್ಲ ಕಾಪಾಡಿಬಿಡ್ತೇನೆ, ನಮ್ಮ ಅಣ್ಣ ತಿಂದ ಮಾಡ್ತೇನೆ ಅಂತ ಹೇಳಿದ್ದೆ. ಆಗ ಭೀಮಸೇನ ಹೇಳ್ದು, ಓ ಹಾಗೆ ಮಾಡ್ತೇನೆ ನೀನೀಗ, ಅಷ್ಟು ದೊಡ್ಡವಳ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ. ನಾನು ಮದುವೆ ಆಗೋದಿಲ್ಲ, ಯಾತಕ್ಕೆ? ನಾನಾಗ ಮೆಚ್ಚಿ ಬಂದಿದ್ದೇನೆ ಅಂತ ಕೇಳಿದರೆ ಇಲ್ಲ, ಒಂದು ಕಾರಣ ಹೇಳ್ತಾ ನೆನಪಿರಬೇಕು. ಜ್ಯೇಷ್ಠಾತ್ ಪೂರ್ವಂ ನಾ ಉಪಯಿನಿ, ಅಣ್ಣನಿಗೆ ಮದುವೆ ಆಗಿಲ್ಲ ನಾನು ಮದುವೆ ಆಗೋದಿಲ್ಲ. ಇದು ಶಾಸ್ತ್ರದ ನಿಯಮ ಅದು. ಗಂಡನಿಗೆ ಮದುವೆ ಆಗದೆ ತಮ್ಮ ಮದುವೆ ಆಗಬಾರ್ದು, ಅಕ್ಕನಿಗೆ ಮದುವೆ ಆಗದೆ ತಂಗಿಗೆ ಮದುವೆ ಆಗಬಾರ್ದು. ಆಗ ಒಂದು ಪ್ರಶ್ನೆ ಬರಬಹುದು, ಅಣ್ಣ ಮದುವೆ ಆಗೋದಿಲ್ಲ ತೀರ್ಮಾನ ಮಾಡಿಬಿಟ್ಟಿದ್ರೆ ಆಗ ತಮ್ಮ ಆಗ್ಬೋದು. ಅಣ್ಣ ಮದುವೆ ಕಾಯ್ತಾ ಇರ್ತಾನೆ, ತಮ್ಮ ಬದಲಾಗ್ತಾನೆ ತಪ್ಪದು. ಅಣ್ಣ ಯಾವುದೋ ಕಾರಣಕ್ಕೆ ಮದುವೆ ಆಗೋದಿಲ್ಲ ಅಂತ ಆಗ ತಮ್ಮ ಮದುವೆ ಆಗ್ಬೋದೇ ಹೊರತು ಇಲ್ಲದಿದ್ರೆ ತಮ್ಮ ಮದುವೆ ಆಗಬಾರ್ದು. ಇದು ನಿಯಮ ಉಂಟು, ಆ ನಿಯಮವನ್ನು ಪಾಲಿಸ್ಬೇಕು ನಾವೀಗ. ನಮ್ಮ ಅಣ್ಣನಿಗಾಗಿಲ್ಲ ನಮ್ಮ ಮದುವೆ ಆಗೋದಿಲ್ಲ, ಅಷ್ಟೇ ಧರ್ಮಶಾಸ್ತ್ರ. ಆಗ ಅವ್ರು ಹೇಳಿದ್ರಂತೆ, ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋ. ಎಷ್ಟೋ ಜನ ಗೊತ್ತೇನೋ, ಮೊದಲೇ ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ, ಅಣ್ಣನಿಗೂ ಹೇಳೋದಿಲ್ಲ, ಮದುವೆ ವಿಷಯ ಬಂದುಬಿಟ್ಟಿರ್ತಾರೆ. ಇದೆಲ್ಲ ಮಹಾಭಾರತ ಕೇಳಿದಾಗ ಎಷ್ಟು ಸೂಕ್ಷ್ಮ ಧರ್ಮ ಅಂತ ಹೇಳ್ತಾರೆ. ಆ ರೀತಿ ಮದುವೆ ಆದಕ್ಕೆ ಪರಿವೇದನ ಅಂತ ಕರೀತಾರೆ. ಪರಿವೇದನ, ಮದುವೆ ಆದವನ್ನು ಪರಿವಿತ್ತಿ ಅಂತ ಕರೀತಾರೆ. ಅದು ದೋಷ, ಆ ದೋಷ ಬರಬಾರ್ದು. ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು, ಅವಳು ಬಿಡ್ತಾ ಇಲ್ಲ. ಅಷ್ಟೊತ್ತಿ ಲೇಟ್ ಆಯ್ತಲ್ಲ, ಸ್ವಲ್ಪ ಮಾತುಕತೆಯಲ್ಲಿ ಹಿಡಿಂಬಾಸುರ ಅಲ್ಲಿಗೆ ಬಂದುಬಿಟ್ಟನಂತೆ ಲೇಟು. ಮೊದಲೇ ಇನ್ನೊಬ್ಬರ ಕೈ ತರಿಸಿಕೊಳ್ಳಿ, ಲಂಚ ಕೊಡೋದು ಲೇಟ್ ಆಯ್ತಂತ ಬೈದ್ರೆ ಹಾಗೋ ಹಾಗೆ. ಮೊದಲೇ ಲಂಚ ಅದು ಲೇಟ್ ಬೇರೆ, ಅದೇ ಒಂದೇ ತಾರೀಕು ಕೊಟ್ಟಾಗ ಕೊಡಬೇಕು ಅದನ್ನೆಲ್ಲ ಕೂಡ. ಜನಗಳು ದಾರಿ ತಪ್ಪಿದ್ರೆ ಹಾಗೇನೆ, ಅಲ್ಲಿ ಕೂಗ್ತಾ ಬಂದುಬಿಟ್ಟು ನಾನು ನೋಡ್ತಾನೆ, ಓ ಹಿಡಿಂಬೆ ಇದೇ ಕೆಲಸ ಮಾಡ್ತಿರೋದು ನೀನು, ಇವನು ಕರ್ಕೊಂಡು ಬಾ ಅಂತ ನಾನು ಕಳಿಸಿದರೆ ಮಾತಾಡ್ತಾ ನಿಂತುಬಿಟ್ಟಿದ್ದೀಯಾ, ಮೋಸ ನನಗೆ ಮೋಸ ಮಾಡ್ತೀಯಾ, ತಾನು ಜಗತ್ತಿಗೆ ಮೋಸ ಮಾಡೋನು ನನಗೆ ಮೋಸ ಮಾಡ್ತೀಯಾ ಅಂತ ಹೇಳಿಬಿಟ್ಟು ನಿನ್ನ ಸಮೇತ ಎಲ್ಲರೂ ತಿಂದುಬಿಡ್ತೇನೆ ಅಂತ ಬಂದು, ನಿನ್ನ ಸಮೇತ ಅವರೂ ತಿಂದುಬಿಡ್ತೇನೆ. ಆ ಕ್ಷಣಕ್ಕೆ ಹಿಡಿಂಬೆ ಹೇಳ್ತಾರೆ, ಭೀಮಸೇನ ನನ್ನನ್ನು ಕಾಪಾಡು, ಸ್ವಲ್ಪ ಹೊತ್ತಿನ ಮುಂದೆ ಏನು ಹೇಳಿದ್ದು, ಅವಳು ನಿಮ್ಮನ್ನೆಲ್ಲ ಕಾಪಾಡ್ತೇನೆ ಅಂತ ಹೇಳಿದ್ದು, ಇದು ನನ್ನ ಕಾಪಾಡು ಅಂತ ಕೇಳಿದ್ದು. ಆಗ ಭೀಮಸೇನ ಹೇಳ್ತಾರೆ, ಮದುವೆ ಆಗಲ್ಲ ಅಂತ ಹೇಳಿದ್ದೆ ಹೊರತು ಕಾಪಾಡೋದಿಲ್ಲ ಅಂತ ಹೇಳಿಲ್ಲ, ಕಾಪಾಡ್ತೀನಿ ಅಂತ ಹೇಳಿದ್ದ. ಮದುವೆ ಆಗೋ ವಿಷಯ ಬೇರೆ, ಕಾಪಾಡೋ ವಿಷಯ ಬೇರೆ, ಅದನ್ನು ನಾನು ಮಾಡ್ತೇನೆ, ಈ ಕಡೆ ನಿಂತ್ಕೋ ಅಂತ ಹೇಳಿಬಿಟ್ಟು ಬಂದರಂತೆ. ಕೂಗ್ತಾ ಬರ್ತಾನೆ ಭೀಮಸೇನದೇವರು, ಎಷ್ಟು ವಿಷಯ ಉಳಿದವರಾಗಿದ್ರೆ ಸೊಳ್ಳೆ ಬಂದರೆ ಎಬ್ಬಿಸಿಬಿಡ್ತಾರೆ ಜನ, ಅದು ಇಲ್ಲಿ ಬಂದರೆ ಎಬ್ಬಿಸಿಬಿಡ್ತಾರೆ, ಮನೆಯವರಲ್ಲೇ ಎಬ್ಬಿಸಿಕೊಡಿಸ್ಬಿಡ್ತಾರೆ, ಇಲ್ಲಿ ಬಂತು ಇಲ್ಲಿ ಬಂತು ಅಂತ. ಅಂತ ಹೊತ್ತು ರಾಕ್ಷಸ ಬಂದರೆ ಅವ್ರು ಏನು ಮಾಡಿದ್ರು ಗೊತ್ತಾ, ಮನಗಿದ್ದಾರೆ ಪಾಪ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಕೊಂಡ್ರು. ಇವರೆಲ್ಲ ಮಲಗಿದ್ದಾರೆ, ತೊಂದರೆ ಆಗಬಾರ್ದು ಯಾರಿಗೂ ಕೂಡ. ಅವನು ಕತ್ತು ಹಿಡಿದ್ರಂತೆ, ಗಟ್ಟಿ ಕೂಬೇಡ ಮಲಗಿದ್ದಾರೆ ಬಾ ದೂರ ಹೋಗಿ ಕೊಲ್ತೀನಿ ಅಂತ ಕರ್ಕೊಂಡೋದ್ರೆ. ಎಷ್ಟು ಬಲ ಇರಬೇಕು ಅವ್ರಿಗೆ. ಅಹುದು ಅಹುದು ಹನುಮಂತ, ಅಹುದು ನೀ ಬಲವಂತ, ಭೀಮ ಬಲವಂತ, ಹನುಮಂತ ಬಲವಂತ. ಆಚಾರ್ಯ ಎಲ್ಲ ರೂಪಗಳು ಬಲಿಷ್ಠ ಅಂತಲೇ ಶುರುವಾಗೋದು, ಬಲಿಷ್ಠ ಸೂಕ್ತ. ಅವರ ಬಲ ಅಷ್ಟು ಬಲ, ವಿಶಿಷ್ಟವಾದ ಬಲ. ಹಾಗೆ ಕತ್ತು ಹಿಡ್ಕೊಂಡು ಹಾಗೆ ದೂರ ಎಳ್ಕೊಂಡು ಹೋದ್ರಂತೆ, ಈಗ ಯುದ್ಧ ಮಾಡೋಣ ಬಾ. ಮರಗಳನ್ನು ದೈತ್ಯ ಅವ್ರು ಈಶ್ವರನ ಬರ ಇತ್ತವನಿಗೆ, ನಿನ್ನ ಕಥೆ ಕೇಳಿದ್ದೆ ಬಲರಾಮ ದೇವರಿಗೆ, ಕೊಲ್ಲಕ್ಕಾಗಲಿಲ್ಲ ಅವನನ್ನು. ಭಾರಿ ಕಟ್ಪಟ್ಟು ಎತ್ತಿ ಎಸ್ರೆ ಕಾಲು ಯೋಜನೆ ದೂರ ಬಿಡ್ತಾನಷ್ಟೇ, 1/4 ಆಫ್ ಯೋಜನೆ ಅಷ್ಟೇ ಬಿದ್ದಿದ್ದವನು. ಅಷ್ಟು ಬಲ ವರಬಲದಿಂದ ಆಗಿದ್ದ ಅವನನ್ನು ಅನಾಮತ್ಯ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಳಿ ಯುದ್ಧ ಶುರುವಾಯಿತು. ಮರ ಗಿಡ ಎತ್ತೆಸಿತಾನೆ, ಇವರು ಎತ್ತೆಸಿತಾರೆ, ಬಂಡೆಗಳಂತೆ ಇವರು ಬಂಡೆ ಎತ್ತೆಸಿತಾರೆ. ಅಷ್ಟೊತ್ತಿಗೆ ಇವರಿಗೆಲ್ಲ ಎಚ್ಚರಾಯ್ತಂತೆ, ಎಲ್ಲ ಓಡ್ಕೋತಾ ಬರ್ತಾರೆ ಪಾಂಡವರು. ಏನಾಗಿದೆ, ಅವಳು ಎಬ್ಬಿಸ್ತಾಳೆ ಹಿಡಿಂಬೆ ಕೂಗಿ, ಅವಳು ಎಬ್ಬಿಸ್ತಾಳೆ. ಬಂದು ನೋಡ್ತಾರೆ, ಯುದ್ಧ ನಡೀತಾ ಇರುತ್ತೆ. ಆಗ ಅರ್ಜುನ ನೋಡ್ತಾನೆ, ಅಣ್ಣ ನಾ ಸಹಾಯ ಮಾಡಲ, ಸ್ವಲ್ಪ ಆ ಕಡೆ ಸರಿ ಅಸ್ತ್ರ ಬಿಟ್ಟುಬಿಡ್ತೀರಿ ಅಂತ ಹೇಳ್ತಾನೆ. ಆಗ ಭೀಮಸೇನ ಹೇಳ್ತಾರೆ, ನಾನು ಇಷ್ಟೊತ್ತು ಯಾತಕ್ಕೆ ಕೊಂದಿಲ್ಲ ಗೊತ್ತಾ, ನೀವೆಲ್ಲ ಕೊಲ್ಲೋದು ನೋಡಲಿ ಅಂತ ತಡ ಮಾಡಿದ್ದೇನೆ ಅಂತ ಹೇಳ್ತಾರೆ. ನೀವೆಲ್ಲ ಜನ ಬಂದ ಟಿಕೆಟ್ ತೊಗೊಂಡು ಒಳಗೆ ಬಂದ ತಾನೇ ಶುರುವಾಗಬೇಕು, ಮೊದಲೇ ಆನ್ ಆಫ್ ಮಾಡೋಕ್ಕೆ ಸರಿಯಲ್ಲ, ಅದಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಮೊದಲು ಕೊಂದಿದ್ರೆ ಏನು ತಿಳ್ಕೊತಿದ್ರು ಇವರೆಲ್ಲ, ಯಾರೋ ಬಂದಿದ್ದ ಕೊಂದಾಗ ತಿಳ್ಕೊಂಡು. ಅವ್ರ ಶಕ್ತಿ ಎಷ್ಟು ಗೊತ್ತಾಯ್ತೆ ನಿಮಗೀಗ, ಮರ ಹೆಚ್ಚಾಗ್ತಾನೆ ಬಂಡೆ ಹೆಚ್ಚಾಗ್ತಾನೆ, ಅವನು ಹ್ಯಾಕ್ ಕೊಲ್ತಾನೆ ನೋಡಿ ಅಂತ ಹೇಳ್ತಾನೆ. ಅನಾವತ್ತ ಅವನ ಹಿಡಿದು ಅಪ್ಪಳಿಸಿ ಹೊರಟ್ರೆ ಅವನು ಗುಡಿ ಪುಡಿ ಹಿಡಿದ ಸತ್ತೋಗಿ ಬಿಡ್ತಾನೆ. ಅಂದರೆ ಅರ್ಜುನನಿಗೆ ಒಲಿ ಹೊಡಿತೇನೆ, ಅಸ್ತ್ರ ತಗೋತೀನಿ ಅಂತ ಹೇಳ್ತಾನೆ. ಭೀಮಸೇನದೇವರಿಗೆ ಅಸ್ತ್ರ ಗಿಸ್ತ್ರ ಏನೂ ಬೇಕಿಲ್ಲ, ಬರೀ ಕೈಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಅಷ್ಟು ಮಾಡಿದ್ದಾರೆ, ಹಿಡಿಂಬಾಸರು ಸತ್ತೋಗಿ ಬಿಡ್ತಾನೆ. ಅಷ್ಟೊತ್ತಿಗೆ ಹಿಡಿಂಬೆ ಮತ್ತೆ ಗಂಟು ಬಿಡ್ತಾಳೆ, ಮತ್ತೆ ನಾನು ಮದುವೆ ಆಗಬೇಕು ಅಂತ ಗಂಟು ಬಿಡ್ತಾಳೆ. ಆಗ ನಾನು ಹೇಳಿದೆ ಉತ್ತರ ಅಂದರೆ ಉತ್ತರ, ಮದುವೆ ಆಗೋದಿಲ್ಲ ಅಂತ ಹೇಳಿದರೆ. ಆಗ ಧರ್ಮರಾಜನ ಕೇಳ್ತಾರೆ, ಧರ್ಮರಾಜ ನೀನು ಒಪ್ಸಪ್ಪ. ಆಗ ಧರ್ಮರಾಜ ಹೇಳ್ತಾರೆ, ನೋಡು ನಾನು ಅಣ್ಣ, ನಾನು ಒಪ್ಪಿಗೆ ಕೊಡ್ತೇನೆ ಮದುವೆ ಆಗಿಬಿಡು ಅಂತ ಹೇಳ್ತಾರೆ. ಅಣ್ಣ ನಿನ್ನ ಮದುವೆ ಆಗೋ ಅಂತ ಹೇಳ್ತೀಯ, ಇದು ಅಭಿಮಾನದ ಮಾತು, ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದು ಶಾಸ್ತ್ರದ ಮಾತಲ್ಲ, ಅಭಿಮಾನದ ಮಾತು, ಒಪ್ಪೋದಿಲ್ಲ. ಆಗ ಕುಂತಿ ಕಾಲಿ ಬಿಡ್ತಾಳಮ್ಮ, ನೀನಾರ ಒಪ್ಪಿಸಿಬಿಡು. ಕುಂತಿ ಹೇಳ್ತಾಳೆ, ಭೀಮಸೇನ ಮದುವೆ ಆಗಿಬಿಡು ಅಂತ ಹೇಳಿದರು. ಅಮ್ಮ ಈ ವಿಷಯದಲ್ಲಿ ಯಾರು ಮಾತಾಡೋದು, ಧರ್ಮಶಾಸ್ತ್ರ ಬಂದರೆ ಧರ್ಮಶಾಸ್ತ್ರನೇ, ಈ ವಿಚಾರ ಕೇಳೋಕ್ಕೆ ಬರೋದಿಲ್ಲ, ನಾವು ಫಾಲೋ ಮಾಡ್ತೇವೆ. ಇವತ್ತು ಮಕ್ಕಳು ಹಠ ಹಿಡಿತಾರೆ, ತಾಯಿ ಮಾತು ಕೇಳೋದಿಲ್ಲ, ಡಾಕ್ಟ್ರ್ ಮಾತು ಕೇಳ್ತಾರೆ. ಅದಕ್ಕೆ ಡಾಕ್ಟ್ರ್ ಅಥಾರಿಟಿ, ಅದಕ್ಕೆ ತಾಯಿ ಅಥಾರಿಟಿ ಅಲ್ಲ. ತಾಯಿಯಲ್ಲಿ ಪ್ರೀತಿ ಇದೆ, ಜ್ಞಾನ ಇರೋದಿಲ್ಲ. ಡಾಕ್ಟ್ರಿಗೆ ಪ್ರೀತಿ ಪ್ರಶ್ನೆ ಅಲ್ಲ, ಜ್ಞಾನದ ಪ್ರಶ್ನೆ ಅದು, ಅದು ಕಾಂಪಿಟೆಂಟ್ ಅಥಾರಿಟಿ ಆಗುದು. ಆದ್ದರಿಂದ ನಿಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿಬಿಟ್ರೆ ನಮಗೆಲ್ಲ ತೋರಿಸಿಕೊಡ್ತಾರೆ ಆಚಾರ್ಯರು. ಯಾವುದೇ ಒಂದು ವಿಷಯವನ್ನು ಯಾರಾದರೂ ಹೇಳಿದರೆ ಅದು ಸಂಬಂಧಪಟ್ಟ ಸಾಮರ್ಥ್ಯ ಇದ್ದರೆ ಅವ್ರ ಮಾತು ಕೇಳಬೇಕೆ ಹೊರತು ಇಲ್ಲದ ಹೋದ್ರೆ ಕೇಳಬಾರ್ದು. ಕೆಲವು ಮಾತುಗಳು ಪ್ರೀತಿಗಳ ಮಾತಿಗೆ ಅಷ್ಟೇ ಬೆಲೆ ಕೊಡಬೇಕು, ಜಾಸ್ತಿ ಕೊಡಬಾರ್ದು. ಆಗಳು ಸುಮ್ಮನೆ ಆಗಲಿಲ್ಲ, ವಿವಸೇನ ಮದುವೆ ಆಗೇ ಆಗ್ತೇನೆ, ಹಠ ಹೇಳ್ತಾರೆ ಬಿಡದವಳು, ಮದುವೆ ಆಗೇ ಆಗ್ತೇನೆ ನಾನು, ವೇದವ್ಯಾಸರು ಬರ್ತಾರೆ ಮದುವೆ ಮಾಡ್ತಾರೆ, ಒಗ್ಗೊತ್ತಿಯಲ್ಲ ಅಂತ ಕೇಳಿದರು. ಇದು ಹೇಗೆ ಅವಳಿಗೆ ಗೊತ್ತಾಯಿತು ಅಂದರೆ ಆಚಾರ ಮುಂದೆ ಹೇಳ್ತಾರೆ, ಮೂರನೇ ದಿವಸ ವೇದವ್ಯಾಸರು ಬರ್ತಾರೆ ಅಲ್ಲಿಗೆ. ವೇದವ್ಯಾಸರಿಗೆ ಅಡ್ರೆಸ್ ಯಾರು ಕೊಟ್ಟಿದ್ರು, ಇವರು ಇಲ್ಲಿದ್ದೇವೆ ಬನ್ನಿ ಅಂತ ಯಾರು ಕೊಟ್ಟಿದ್ರಾ? ವೇದವ್ಯಾಸರು ಬಂದರು. ಯಾತಕ್ಕೆ? ಸರ್ವಜ್ಞರು. ಆಜಗಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವ್ರು ಬಂದರೆ ಮಾಡದೇ ಇರೋರು ಯಾರು? ಸುಮಧ್ವೇದದಲ್ಲಿ ಬರೀತಾರೆ, ವೇದವ್ಯಾಸರು ಬರ್ತಿಲ್ಲಕ್ಕೆ ಭೀಮಸೇಂದ್ರ ಏನು ಮಾಡಿದರು ಅಂತ ಹೇಳ್ತಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಭಾಸ ಸಯುದ್ಧ ಬುದ್ಧಿ. ಈವರೆಗೂ ಮಾಡಿದ ಎಲ್ಲ ಕಾರ್ಯಗಳು ಕೂಡ ಕೃಷ್ಣಾರ್ಪಣ, ಮುಂದೆ ಮಾಡೋ ಎಲ್ಲ ಕಾರ್ಯಗಳು ಕೃಷ್ಣಾರ್ಪಣ, ಈಗ ಮಾಡೋದು ಕೃಷ್ಣಾರ್ಪಣ. ಇದು ಅನುಸಂಧಾನದ ಕ್ರಮ. ಇದು ಇವತ್ತಿಂದ ಇವತ್ತೇ ಕೃಷ್ಣಾರ್ಪಣ ಅಂತ ನಮಗೆ ಗೊತ್ತಿರೋದಿಲ್ಲ. ಈವರೆಗೂ ಮಾಡಿದ ಎಲ್ಲ ಕೆಲಸಗಳು ಕೂಡ ಕೃಷ್ಣಾರ್ಪಣ, ಮುಂದಿನ ಎಲ್ಲ ಕೆಲಸಗಳು ಕೃಷ್ಣಾರ್ಪಣ, ಈಗ ಮಾಡ್ತಿರೋದು ಕೃಷ್ಣಾರ್ಪಣ, ನಾವು ಮಾಡೋದೆಲ್ಲ ಮಾಡಿದ್ದ ಕೃಷ್ಣಾರ್ಪಣ, ಎಲ್ಲ ಕೆಲಸಗಳ ಕೃಷ್ಣಾರ್ಪಣ. ಆದ್ದರಿಂದ ಯೋಚನೆ ಎಲ್ಲ ಕೆಲಸನೂ ಕೃಷ್ಣಾರ್ಪಣ ಮಾಡಿಬಿಟ್ಟಿರ್ತೇವೆ, ಎಲ್ಲ ಒಪ್ಪಿಸಿದ್ರಂತವು. ಇದು ನಮಗೆ ಹೇಳಿಕೊಡ್ತಾರೆ. ಯಾವಾಗಲೂ ಕೂಡ ಏನೇ ಆದರೂ ತಕ್ಷಣ ಕೃಷ್ಣಾರ್ಪಣ ಅಂದುಬಿಡಿ. ಮುಂದೆ ಯಾರಿಗೆ ಗೊತ್ತಿಲ್ಲ, ಬುದ್ಧಿ ಸರಿ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ ನಮಗೆ. ಅಡ್ವಾನ್ಸ್ ಟ್ಯಾಕ್ಸ್ ಕೊಡ್ತಾರಲ್ಲ ಆ ಥರ, ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಬಿಟ್ರೆ ರಿಸ್ಕೇ ಇರೋದಿಲ್ಲ, ಮರ್ತೃ ಯೋಚನೆ ಇರೋದಿಲ್ಲಲ್ಲ. ಅಡ್ವಾನ್ಸ್ ಸಮರ್ಪಣೆ ಮಾಡೋದು, ಹಿಂದಿಂದು ಸಮರ್ಪಣೆ, ಮುಂದಿಂದು ಸಮರ್ಪಣೆ, ಈಗಿಂದು ಸಮರ್ಪಣೆ. ಒಂದು ನಮಗೆ ಗೊತ್ತು, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾಮಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ. ಅಷ್ಟು ಗೊತ್ತಿದೆ. ಆದರೆ ಮುಂದಿಂದು ಮಾಡಬೇಕು, ಹಿಂದಿಂದು ಮಾಡಬೇಕು ಅಂದರೆ ಎಷ್ಟು ಆಶ್ಚರ್ಯ. ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ಪ್ರತಿ ದಿವಸ ಬೆಳಿಗ್ಗೆ ಎಲ್ಲರೂ ಹೇಳಬೇಕಾದ ಮಂತ್ರ ಇದು. ಗಂಡಸರು ಹೆಂಗಸರು ಎಲ್ಲ ವ್ಯತ್ಯಾಸ ಇಲ್ಲ, ಇದರೊಳಗೆ ಎಲ್ಲರೂ ಹೇಳಬೇಕು. ಅದಕ್ಕೆ ಅರ್ಥ ಹೇಳ್ತಾರೆ, ಪ್ರಾತಃ ಪ್ರವೃತ್ತಿ ಅಂದರೆ ಇವತ್ತು ಬೆಳಗಿನಿಂದ ಅಲ್ಲ, ನಾವು ಹುಟ್ಟಿದಾಗಿನಿಂದ ಎಷ್ಟೋ ಜನ್ಮದ ಮೊದಲು ಅಲ್ಲಿಂದ ಇಲ್ಲಿವರೆಗೂ ಮಾಡಿದ ಕರ್ಮಗಳನ್ನು, ಸಾಯಾಂತಂ ಮುಂದೆ ಕೊನೆಯವರೆಗೂ ಕೂಡ ಪ್ರಳಯಕ್ಕಾದರೂ ಏನೇನು ಮಾಡ್ತೀವಲ್ಲ ಅದಿಷ್ಟು ಕೃಷ್ಣಾರ್ಪಣ ಅಂತ ಹೇಳಬೇಕು. ಆಗ ನಮಗೆ ಯಾವ ಕಾಲದಲ್ಲೂ ಕೂಡ ಎಚ್ಚರ ತಪ್ಪಿದ್ರೂ ಭಯ ಇರೋದಿಲ್ಲ. ಅದನ್ನು ಭೀಮಸೇನದೇವರು ತೋರಿಸಿಕೊಡ್ತಾರೆ. ಆಗ ವೇದವ್ಯಾಸರು ಖಾಲಿ ಬಿಡ್ತಾ ಇವಳು, ಸ್ವಾಮಿ ಹೇಗಾದರೂ ಮದುವೆ ಮಾಡಿಸಿ ಭೀಮಸೇನ ದೇವರು ಅಂತ ಕೇಳಿದ ಕಷ್ಟ. ವೇದವ್ಯಾಸರು ಭೀಮಸೇನ ಮದುವೆ ಆಗುವಂದ್ರೆ ಭೀಮಸೇನದ್ರು ಏನು ಮಾಡಿದ್ರು ಗೊತ್ತ? ಓಂ ಆಗಲಿ ಅಂದೇಳ್ಬಿಟ್ರು. ಇಷ್ಟೊತ್ತು ಉಳಿದವ್ರು ಹೇಳಿದ್ರೆ ಒಂದು ಮಾತಿಲ್ಲ, ಒಂದು ಕ್ಷಣಕ್ಕೆ ಮದುವೆ ಒಪ್ಕೊಂಡ್ಬಿಟ್ರೆ ಅಲ್ಲ. ಉಳಿದವ್ರ ಮಾತು ಯಾತಕ್ಕೆ ಕೇಳಿ, ಇವ್ರ ಮಾತು ಯಾತಕ್ಕೆ ಕೇಳ್ತಾರೆ ಅಂದರೆ ವೇದವ್ಯಾಸರು ಗೊತ್ತಿದ್ದು ಹೇಳ್ತಾರೆ, ಉಳಿದವ್ರು ಬರೀ ಪ್ರೀತಿಯಿಂದ ಹೇಳ್ತಾರಷ್ಟೇ. ವೇದವ್ಯಾಸರಿಗೆ ಗೊತ್ತು ಅಂತ ಭೀಮಸೇನ ದೇವರಿಗೆ ಗೊತ್ತು, ಭೀಮಸೇನ ದೇವರಿಗೆ ಗೊತ್ತು, ವೇದವ್ಯಾಸರಿದೇವರಿಗೆ ಗೊತ್ತು. ಕಥೆ ಏನು ಅಂದರೆ, ಅವಳು ಮೂಲತಃ ಯಾರು ಗೊತ್ತಾ? ದೇವೇಂದ್ರನ ಅಮರಾವತಿ ಪಟ್ಟಣ ಇದೆಯಲ್ಲ, ಅಭಿಮಾನಿ ದೇವತೆ ಅವಳು. ಲಂಕಾಪಟ್ಟಕ್ಕೆ ಅಭಿಮಾನಿ ದೇವತೆ ಲಂಕಿಣಿ ಹೇಗೋ, ಅಮರಾವತಿಗೆ ಅಭಿಮಾನಿ ದೇವತೆ ಅವಳು. ಅಮರಾವತಿ ದೇವತೆ ಅವಳು. ಒಂದು ಸಲ ಇಂದ್ರದೇವರ ಪತ್ನಿಯರಲ್ಲಿ ಒಬ್ಬಳು, ಮಧ್ಯೆ ಶಚಿದೇವಿಯಲ್ಲ, ಇಂದ್ರ ಪತ್ನಿಯರಲ್ಲಿ ಒಬ್ಬಳು ಒಂದು ಸಲ ಏನು ಮಾಡಿದ್ಲಂತೆ, ಶಚಿದೇವಿಯ ಮುಂದೆ ಬಹಳ ಅಹಂಕಾರ ತೋರಿಸಿದ್ಲಂತೆ. ತಷ್ಟ ಶಾಪ ಕೊಟ್ಟಿದ್ದಕ್ಕೆ ಭೂಲೋಕಲ್ಲಿ ಹುಟ್ಟಿ ಬಂದಿದ್ದಾಳು, ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿದ ಥರ ಹುಟ್ಟಿ ಬಂದಿರ್ತಾಳೆ. ಆಗ ಅವಳಿಗೆ ಭಾರಿ ಪಶ್ಚಾತ್ತಾಪ ಆಗುತ್ತೆ. ಮತ್ತೆ ವಾಪಸ್ ಹೇಗೆ ಬರಬೇಕು ನಾವೀಗ ಅಂದರೆ, ಈ ಅಹಂಕಾರ ಶುದ್ಧಳಾದ ಮೇಲೆ ಬರಬೇಕು, ಅದಕ್ಕಿಂತ ಮುಂಚೆ ಬರಹಾಗಿಲ್ಲ. ಶುದ್ಧಳಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ವಾಯುದೇವರು ಮುಟ್ಟಬೇಕು. ವಾಯುದೇವರು ಮುಟ್ಟಿದ ತಕ್ಷಣ ಏನಾಗುತ್ತಾಗ, ಪವನ ಮುಟ್ಟಿದ್ದು ಪಾವನ. ತಕ್ಷಣ ವಾಯುದೇವರು ಯಾವಾಗ ಮುಟ್ತಾರೆ? ನಿನ್ನೆ ಬಂತಲ್ಲ. ಭಾರತೀಯ ಆವೇಶ ಇದ್ದರೆ ಮಾತ್ರ ಮುಟ್ತಾರೆ. ತಕ್ಷಣ ಭಾರತೀಯರ ಕುರಿತು ತಪಸ್ಸು ಮಾಡಿದರು. ಭಾರತೀಯ ಆವೇಶ ಇವಳಲ್ಲಿ ಬಂತು, ಭೂಲೋಕದಲ್ಲಿ ಹುಟ್ಟಿದ್ದು. ಸಾಲ ಕಟಂಕಟ ಅಂತ ಅವಳಿಗೆ ಹೆಸರಾಗ, ಹಿಡಿಂಬನ ತಂಬ ಹಿಡಿಂಬೆ ಅಷ್ಟೇ ಹೆಸರು, ಸಾಲ ಕಟಂಕಟ ಅಂತ ಹೆಸರು ಅಂತ ಅವಳಿಗೆ. ಅವಳು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದು, ಅದೆಲ್ಲ ಭೀಮಸೇನ ದೇವರಿಗೆ ಗೊತ್ತದು. ಯಾತಕ್ಕೆ ತಾವೇ ಒಪ್ಪಿಕೊಳ್ಳಿಲ್ಲ ಅಂದರೆ, ಇವರಿಗೆ ಗೊತ್ತದ್ದು, ಉಳಿದವರು ಯಾರಿಗೆ ಗೊತ್ತದ್ದು? ಉಳಿದವರಿಗೆ ಗೊತ್ತಾಗಬೇಕಾದ್ರೆ ಇನ್ನೊಬ್ರು ಹೇಳಬೇಕು, ಸರ್ಡ್ ಪರ್ಸನ್ ಒಬ್ರು ಹೇಳಬೇಕು. ಅದಕ್ಕಾಗಿ ವೇದವ್ಯಾಸರು ಬಂದುಬಿಟ್ರೆ ಅವರು ಯಾವಾಗಲೂ ಕೂಡ ಸರ್ವಜ್ಞರು, ಜಗತ್ತಿಗೆ ಗೊತ್ತು, ಬ್ರಹ್ಮಸೂತ್ರ ಬರೆದವರವರು. ಅವ್ರು ಹೇಳಿದ ತಕ್ಷಣ ವೇದವ್ಯಾಸರು ಎಲ್ಲ ಬಂದವರು. ಭೀಮಸೇನ ಆತನ ಮದುವೆ ಆಗಿಬಿಡು, ಯಾಕೆನಾ ಮದುವೆ ಆಗೋ ಉದ್ದೇಶ ಏನೋ, ಪವಿತ್ರಳಾಗಬೇಕಷ್ಟೆ, ಭಾರತೀಯ ದೇವಿ ಇದ್ದಾರೆ ಅಷ್ಟು ಆಗು ಅಂತ ಹೇಳ್ತಾ ತಕ್ಷಣ ಒಪ್ಕೊಂಡ್ಬಿಟ್ರಂತೆ. ಇಲ್ಲಿ ಭೀಮಸೇನ ದೇವರು ಮಾತು ನೋಡಿ, ಅಲ್ಲಿ ಭೀಷ್ಮಾಚಾರ್ಯರ ಮಾತು ನೋಡಿ, ಪರಶುರಾಮದೇವರು ಗುರುಗಳು ಬಂದು ಹೇಳಿದರು ಅಂಬೆನ ಮದುವೆ ಆಗು ಅಂತ ಹೇಳಿದರು. ಅಂಬೆ ಯಾರು ಗೊತ್ತಾ? ರಾಜಕುಮಾರಿ ಸ್ವರೂಪದಲ್ಲಿ ಭೀಷ್ಮರ ಹೆಂಡತಿ, ಅವಳು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ರಾಕ್ಷಸಿಯವಳು, ರಾಕ್ಷಸರಿ ಮದುವೆ ಆಗಂದ್ರೆ ಓಂ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ, ರಾಕ್ಷಸರಿ ಮದುವೆ ಆಗೋದ್ರು ಕೂಡ ಯಾರೋ ಒಳ್ಳೆಯವರಾಗಿದ್ದರೆ ಪರವಾಗಿಲ್ಲ ಅಂತ ಆಗ್ಬೋದಾಗಿತ್ತು. ರಾಕ್ಷಸಿ ಕೇಳಿದರೂ ಕೂಡ ವೇದವ್ಯಾಸ ಹೇಳಿದ್ರೆ ಮುಗಿದೋಯ್ತು. ವೇದವ್ಯಾಸರು ಹೇಳಿದರೆ ಮದುವೆ ಆಗಲಿಕ್ಕೆ ತಯಾರಿಲ್ಲ, ಹೋದ್ರಿಲ್ಲ. ಭೀಷ್ಮರು 425 ವರ್ಷ ಓದಿ ಅವ್ರ ಮಾತು ಕೇಳಲಿಲ್ಲ, ಇವರು ತಕ್ಷಣ ಕೇಳಿಬಿಡ್ತಾರೆ, ಒಂದು ಮಾತು ಹಿಂದೆ ಮುಂದೆ ನೋಡಲಿಲ್ಲ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಬೃಕೋದರಃ, ಪರಿಶುದ್ಧವಾದ ಭಾಗವತ ಧರ್ಮ ಅಂದರೆ ಇದು. ಭೀಷ್ಮರಿಗೆ ತಮ್ಮ ಪ್ರತಿಜ್ಞೆ ದೊಡ್ಡದಾಯಿತೇ ಹೊರತು ವೇದವ್ಯಾಸರ ಮಾತು ದೊಡ್ಡದಾಗಲಿಲ್ಲ. ಭೀಮಸೇನ ದೇವರಿಗೆ ದೋಷದ ಪ್ರಶ್ನೆ ಇಲ್ಲ, ಯಾಕೆ ಹಿನ್ನೆಲೆ ಇದೆ. ಈಗ ಆ ಹಿನ್ನೆಲೆ ಇದ್ದದ್ದು ಗೊತ್ತಾದ್ರಿಂದ ಸಮಸ್ಯೆಯೇ ಇಲ್ಲ. ಇನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಾರಣ ಇದೆ, ಕೃಷ್ಣ ಜಾಂಬವತಿನ ವಿವಾಹವಾದ, ಅವಳು ಮನುಷ್ಯಳಲ್ಲ, ಅವಳು ಕರಡಿ ಮಗಳು. ಭೀಮಸೇನ ದೇವರು ರಾಕ್ಷಸಿನ ಮದುವೆ ಆದರು, ಇವಳು ಮನುಷ್ಯಳಲ್ಲ. ಇಲ್ಲೂ ಕೂಡ ಹರಿ ಮಾಡದಂತೆ ವಾಯುದೇವರು ಮಾಡ್ತಾರೆ, ಬಿಂಬ ಪ್ರತಿಬಿಂಬ ಭಾವ. ವಾಯುದೇವರು ಮದುವೆ ಆಗಿದ್ದು ಇವ್ರನ್ನ, ಆ ಜಾಂಬವತಿನವಾಗಿದ್ದು ಕೃಷ್ಣ. ಈ ರೀತಿ ಅರ್ಜುನಾದಿಗಳು ಮದುವೆ ಆಗಿಲ್ಲ, ಯಾಕೆ ಸಾಕ್ಷಾತ್ ಪ್ರತಿಬಿಂಬ ಅಲ್ಲ ಅವರು. ಸಾಕ್ಷಾತ್ ಪ್ರತಿಬಿಂಬ ಇವರು. ಆಭಾಸಕೋಶ್ಯ ಪವನಃ ಪವನಸ್ಯ ರುದ್ರ. ವೇದವ್ಯಾಸ ಹೇಳ್ತಾರೆ, ನೋಡು ಮದುವೆ ಆಗಬೇಕು ಗುಡಿಂಬೆ, ಈ ಮದುವೆ ಆಗ್ತಿರೋದು ಯಾತಕ್ಕೆ ಇನ್ನೂ ಗೊತ್ತಿದೆ, ಬೇರೆ ಉದ್ದೇಶ ಇದೆ. ಅದಕ್ಕೋಸ್ಕರ ಒಂದು ಮಗು ಹುಟ್ಟೋರಿಗೆ ಮಾತ್ರ ಸಂಸಾರ, ಆಮೇಲೆ ಸಂಸಾರ ಇಲ್ಲ, ಆಮೇಲೆ ಹೋಗಿಬಿಡ್ಬೇಕು, ನೀನು ವಾಪಸ್ ಹೋಗಬೇಕು ಅಂತ ಹೇಳ್ತಾರೆ. ಒಪ್ಕೊಂಡ್ಬಿಡ್ತಾಳೆ, ಅಟ್ಲೆ ವಾಸ ಮಾಡ್ತಾ ಇರ್ತಾರೆ. 6 ತಿಂಗಳು ಅಲ್ಲಿ ಹಾಂಟ್ ಮಾಡ್ತಾರೆ, 6 ತಿಂಗಳು ವಾಸ ಮಾಡ್ತಾರಲ್ಲಿ. ದಿವಸ ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ವರ್ಗಲೋಕ ಕರ್ಕೊಂಡು ಹೋಗ್ತಾ ಇಲ್ಲಂತವಳು. ಭೀಮಸೇನ ದೇವರು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗಿ, ಅವರು ಮೋಕ್ಷ ಕೊಡಿಸೋರು ಇವತ್ತೇ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಲೋಕದೃಷ್ಟಿಯಲ್ಲಿ. ಸಾಯಂಕಾಲಕ್ಕೆ ವಾಪಸ್ ಬರೋದು, ನೈಟ್ ಆಟ ಇವರನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕಲ್ಲ, ರಾತ್ರಿಗೆ ವಾಪಸ್ ಬರ್ತಿದ್ರು. ಹಗಲೊತ್ತಲ್ಲಿ ಅರ್ಜುನ ಎದ್ದಿರ್ತಿದ್ದ, ಧರ್ಮ ಎದ್ದಿರ್ತಿದ್ದ, ಸಮಸ್ಯೆ ಇಲ್ಲ. ರಾತ್ರಿ ಮನೆದ ಕಾಪಾಡಕ್ಕೆ ವಾಪಸ್ ಬರ್ತಿದ್ರು. 6 ತಿಂಗಳಾಯ್ತು, ಒಂದು ಮಗು ಹುಟ್ಟಿತು. ಅವನೇ ಘಟೋತ್ಕಚ ಅಂತ ಹೆಸರು ಆದವನು, ಅವನು ಭೀಮಸೇನ ಹಿಂಡಬೇಯರ ಮಗನೇ ಅವನು. ಅವನು ಹುಟ್ಟುತ್ತಿರ್ಲಿಕ್ಕೆ ಪೂರ್ವಂ ಘಟೋಪಮುಷ್ಯ ಶಿರೋ ಬಭೂವ ಕೇಶ ನಿಮೇಷತ ಉದಾಸುಹು ಅಥೋ ಹಿ ನಾಮ. ಘಟೋತ್ಕಚ ಅಂತ ಯಾತಕ್ಕೆ ಹೆಸರಾಯಿತು, ನಮ್ಮ ಜನ ಘಟೋತ್ಕಚ ಅಂತ ಗೊತ್ತಿರ, ಘಟೋದ್ಗಜ ಮಾಡಿಬಿಟ್ಟಿದ್ದಾರೆ ಅದು, ಗಜ ಅಲ್ಲದು ಘಟೋತ್ಕಚ, ಘಟೋದ್ಗಜ ಅಲ್ಲ. ದ್ರೌಪದಿ ಮಾಡ್ತಾರೆ, ದ್ರೌಪದಿ ಅಲ್ಲ ದ್ರೌಪದಿ. ದ್ರುಪದನ ಮಗಳು ದ್ರೌಪದಿ ಆಗ್ತಾಳೆ, ದ್ರೌಪದಿ ಆಗೋದಿಲ್ಲ. ಇದು ಅನಸೂಯ ತಪ್ಪದು, ಅನಸೂಯ ಅಂತಿರ್ಬೇಕು, ಅನಸೂಯ ಪದ ಆಗೋದಿಲ್ಲ, ಅನಸೂಯ. ಕೆಲವೆಲ್ಲ ತಪ್ಪದ ಉಪಯೋಗಿಸ್ತಾರೆ. ಇದು ಘಟೋತ್ಕಚ ಅಂತ ಹೆಸರು. ಯಾತಕ್ಕೆ ಹೆಸರು ಬಂತು ಅಂದರೆ, ಮೊದಲು ಹುಟ್ಟಿದ ಒಂದು ತಲೆ ಬಂತು, ಎಲ್ಲರ ಮಕ್ಕಳು ಬರುತ್ತೆ. ಮೊದಲು ಹೇಗಿತ್ತಂತೆ, ಘಟೋಪಮುಷ್ಯ ಶಿರೋಬಭೂವ, ಗಡಿಗೆ ಇದ್ದಾಗಿತ್ತಂತೆ, ಒಂದು ಕೂದಲಿಲ್ಲ, ಬರೀ ಗಡಿಗೆ ತಲೆ ಇದ್ದಾಗಿತ್ತಂತೆ. ಸಾಮಾನ್ಯ ಎಷ್ಟೋ ದಿನಕ್ಕೆ ಆಗಿರುತ್ತೆ, ಏನು ಯೋಚನೆ ಇಲ್ಲ. ಆದರೆ ವಂಡರ್ ಏನಾಯ್ತು ಗೊತ್ತಾ, ಕೇಶ ನಿಮೇಷತ ಉದಾಸು. ನೆಕ್ಸ್ಟ್ ಮೊಮೆಂಟ್ ನೋಡ್ತಾರೆ, ತಲೆ ತುಂಬ ಭಯಂಕರ ಕೂದಲು. ಮೊದಲು ನೋಡಿದ್ರೆ ಘಟದಂತೆ ಬರೀ ತಲೆ, ಈಗ ನೋಡಿದರೆ ತಲೆ ತುಂಬ ಕೂದಲು. ಅದಕ್ಕೆ ಹೆಸರಿಟ್ಟು ಘಟ ಉತ್ಕಚ. ಮೊದಲು ಘಟದಂತೆ ತಲೆ ಬಂದು ತಕ್ಷಣ ಕೂದಲು ಬೆಳೆದು, ಆಮೇಲೆ ಕೂದಲು ಬೆಳಿಬೋದು, ದೊಡ್ಡದಲ್ಲ, ಆ ಕ್ಷಣಕ್ಕೆ ಬಂದು ಅದಕ್ಕೆ ಹೆಸರು ಬಂತು. ಅವನು ಯಾರು ಅಂದರೆ ನಿರ್ವೃತಿ ನಾಮಧೇಯ. ಅಷ್ಟದಿಕ್ಪಾಲಕ ನಿರ್ವೃತ್ತ ದಿಕ್ಕಿದೆಯಲ್ಲ, ಅಧಿಪತಿ ನಿರ್ವೃತ್ತಿ ದೇವತೆ, ಆತನೇ ಹುಟ್ಟಿ ಬಂದಿದ್ದಾನೆ. ಜೊತೆಗೆ ಆವೇಶಯುಕ್ತ ಗಿರಿಶಸ್ಯ ಘಟೋತ್ಕಚಾಖ್ಯ. ಆತ ರುದ್ರದೇವರ ಆವೇಶ ಬೇರೆ ಘಟೋತ್ಕಚನೊಳಗೆ. ತಕ್ಷಣ ವೇದವ್ಯಾಸರು ಬರ್ತಾರೆ ಅಲ್ಲಿಗೆ, ನಾನು ಹೇಳಿದ್ದಲ್ಲ ವಾಪಸ್ ಹೋಗು ಅಂತ ಹೇಳಿದ್ದಾರೆ, ನಿನ್ನ ಕಥೆ ಮುಗಿದು ವಾಪಸ್ ಹೋಗಬೇಕು ಅಂತ ಹೇಳಿದ ತಕ್ಷಣ ಆಕೆ ಹೊರಡ್ತಾಳೆ, ಘಟೋತ್ಕಚನ ಕರ್ಕೊಂಡೇ ಹೋಗ್ತಾಳೆ. ಹೋಗಬೇಕಾದ್ರೆ ಮಾತು ಕೊಡ್ತಾಳೆ, ಧರ್ಮರಾಜ ನೀವೆಲ್ಲರಲ್ಲಿ ಯಾರು ಕರೆದರೂ ನಾವಿಬ್ಬರೂ ಬರ್ತೇವೆ, ನನ್ನ ಕರೆದ್ರೆ ನಾನು ಬರ್ತೇನೆ, ಇವನು ಕರೆದ್ರೆ ಇವನು ಬರ್ತಾನೆ, ಹೇಗೆ ಬೇಕಾದ್ರೂ ಬರ್ತೇವೆ, ನಾನು ದಯವಿಟ್ಟು ಸೇವೆ ತೊಗೋಬೇಕು ಅಂತ ಕೇಳಿದ್ದೆ. ಇದು ಅವ್ರು ಕೊಟ್ಟ ಮಾತಿದ್ದು, ಯಾವ ಕರೆದ್ರೂ ನಾವು ಬರ್ತೇವೆ ಅಂತ ಅಲ್ಲಿ ಹೊರಟು ಹೋಗಿಬಿಟ್ಲಂತೆ. ಬೇರೆ ಕಡೆ ಬೆಳೀತಾ ಇದ್ದಾನೆ ಘಟೋತ್ಕಚ. ಅವನ ಕಥೆ ಅಂತ ಇದು ನೆನಪಿಟ್ಟುಬಿಟ್ರೆ, ಭೀಮಸೇನ ದೇವರು ದೋಷ ಬಂತ ಅನ್ನೋ ಪ್ರಶ್ನೆ, ದೋಷ ಬರಲಿಲ್ಲ ಯಾತಕ್ಕೆ ಅಂದರೆ, ಅವಳು ಹೆಂಡತಿಯಾಗಿ ಉಳ್ಕೊಳ್ಳೇ ಇಲ್ಲ ಇಲ್ಲಿ, ಶಾಪ ಪರಿಹಾರ ಆಗಲಿಕ್ಕೆ ಹೆಂಡತಿಯಾದರೂ ಹೊರಟು ಹೋಗಿಬಿಟ್ಲ ಅಷ್ಟೇ ಹೊರತು, ಯಥಾ ಪ್ರಕಾರ ಅವರಿರೋದು ಹೇಗೀಗ ಇವರಂತೆ ಇದ್ದ. ಅವಳ ಜೊತೆ ವಾಸ ಮಾಡೋದೇ ಇಲ್ಲ, ಮತ್ತೆ ಹಿಡಿಂಬೆ ಎಂದೂ ಭೀಮಸೇನ ವಾಸ ಮಾಡೋದೇ ಇಲ್ಲ. ಅವಳು ನಿಜವಾಗಲೂ ಭೀಮನ ಪತ್ನಿ ಅಲ್ಲವೇ ಅಲ್ಲ, ಅವಳು ಇಂದ್ರದೇವರ ಪತ್ನಿ. ವಾಪಸ್ ಹೋಗಬೇಕಾಗಿತ್ತು, ಭಾರತೀಯ ಆವೇಶ ಇತ್ತು, ಆಯಿತು. ಇದರಿಂದ ನಿನ್ನೆ ಹೇಳಿದಂತೆ ನಿಜ ಪತ್ನಿ. ಕೃತಿಯರಮಣ ಪ್ರದ್ಯುಮ್ನ ನಂದನೆ ಚತುರಪತಿ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುವುದೇ ಮಾರುತಾನ. ನಿಜ ಪತ್ನಿ ಭಾರತೀ ದೇವಿ ಮಾತ್ರ ಇವರಲ್ಲ ಎನ್ನೆಲ್ಲ ಹೇಳೋದಕ್ಕೆ ಪದ ಉಪಯೋಗಿಸಿದ್ದಾರೆ ಜಗನ್ನಾಥದಾಸರು. ಅಲ್ಲಿಯಿಂದ ವೇದವ್ಯಾಸರು ಹೇಳ್ತಾರೆ, ಬನ್ನಿ ಹೋಗೋಣ, ಹಾಗೆ ಮುಂದೊಂದು ಕಡೆ ಹೋಗೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏಕಚಕ್ರ ಕರ್ಕೊಂಡು ಹೋಗ್ತಾರೆ. ಏಕಚಕ್ರ ಬಕಾಸುರ ಅಂತ ಇರ್ತಾರೆ, ಅವನು ಸಂಹಾರ ಮಾಡಿಸ್ಬೇಕಾಗಿದೆ, ಬಕಾಸುರ ಸಂಹಾರ ಆಗಬೇಕು. ಭೀಮಸೇನ ದೇವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಒಬ್ಬ ದುಷ್ಟ ಸಾಯಲೇಬೇಕಲ್ಲಿ. ಅವ್ರು ಬಂದಿರದೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯಿತ ದುಷ್ಕೃತ, ಪರಮಾತ್ಮನ ಕಾರ್ಯ ಇದೆಯಲ್ಲ ಅದು ಮಾಡಕ್ಕೆ ಬಂದಿದ್ದಾರೆ. ಭಗವತ್ ಕಾರ್ಯ ಸಾಧಕ ಅಂತ ಹೆಸರವರು, ಭಗವತ್ ಕಾರ್ಯ ಅದು, ಭಗವತ್ ಕಾರ್ಯ ಸಾಧಕರಿವರು. ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆ, ಅವರೆಲ್ಲ ಬ್ರಾಹ್ಮಣ ವೇಷ ಹಾಕಿಸಿಬಿಡ್ತಾರೆ. ಭೀಮಸೇನಿ ಬ್ರಾಹ್ಮಣ ವೇಷ ಆದರೆ ಮಧ್ವಾಚಾರ ಆದರೂ ಆಗಲಿ ಅಂತ ಅರ್ಥನೆ. ಆಗಲಿ ಮಧ್ವಾಚಾರ ಆಗಿಬಿಟ್ಟು ಅರ್ಜುನ ಟೀಕಾಚಾರ ಆಗಿಬಿಟ್ಟ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬಿಟ್ಟಿದ್ದಾರೆ. ಅವು ಬ್ರಾಹ್ಮಣನ ಹೇಳ್ತಾರೆ, ನೋಡು ಶಿಷ್ಯಾಮ ಮೈತೆ, ನನ್ನ ಶಿಷ್ಯರು ಇವರು ಇಲ್ಲಿ ಸ್ವಲ್ಪ ದಿವಸ ಇರ್ತಾರೆ, ನಾ ಎಲ್ಲ ಹೋಗಿರ್ಬೇಕಾಗಿದೆ, ಇಲ್ಲಿರ್ತಾರೆ, ಸರಿಯಾಗಿ ನೋಡಿಕೊಡಿ ಅಂತ ಬಿಟ್ಟು ಹೋಗಿಬಿಟ್ರು. ಬ್ರಾಹ್ಮಣ ವೇದವ್ಯಾಸರು ಬಿಟ್ಟರೆ ಕೇಳಬೇಕು, ಭಾರಿ ಖುಷಿಯಿಂದ ನಾವು ಅರ್ಥ ಮಾಡ್ಕೋಬೇಕು. ಮನೆಗೆ ಹಚ್ಚಿದ್ರು ದೇವರು ತಂದು ಬಿಡ್ತಿದ್ದಾನೆ ಅಂತ ಅರ್ಥ. ನಮ್ಮ ಕಣ್ಣಿಗೆ ದೇವರು ಕಾಣೋದಿಲ್ಲ, ಅವ್ರಿಗೆ ಕಾಣ್ತಾರೆ ಅಷ್ಟೇ. ದೇವರು ಕೊಟ್ಟ ಯೋಗ ಅದಕ್ಕೆ ಅತಿಥಿ ಅಂತ ಅವ್ರ ಹೆಸರು. ಅನೆಕ್ಸ್ಪೆಕ್ಟೆಡ್ ದೇವರು ಬಂದುಬಿಡ್ತು, ದೇವರು ಕರ್ಕೊಂಬರ್ತಾನೆ ಅಂತ ಅರ್ಥ. ಆಗ ಅವ್ರು ಸ್ವಾಗತಿಸಿಬಿಟ್ಬಿಟ್ಟು ಅತಿಥಿ ದೇವೋಭವ ಹೊರಟೋದ್ರು. ವೇದವ್ಯಾಸ ದೇವರು ವಾಸ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಇನ್ನು ಬ್ರಹ್ಮಚಾರಿ ವೇಷ, ಬ್ರಾಹ್ಮಣರು ಬ್ರಹ್ಮಚಾರಿಗಳು ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು, ಹೋಟ್ಲಿಗೆ ಹೋಗಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಅದಕ್ಕೆ ಅರ್ಥ ಭಿಕ್ಷಾರಣ ಮಾಡಿ ಜೀವನ ಬದುಕರ ವೃತ್ತಿಯಲ್ಲಿ ಬದುಕಬೇಕು. ಬದುಕರ ವೃತ್ತಿ ಅನ್ನೋದು ಅದು ಬಲು ಚೆನ್ನದು. ಯತಿಗಳಿಗೆ ಸ್ವಯಂಪಾಕ ಇಲ್ಲ, ಬ್ರಹ್ಮಚಾರಿಗಳು ಸ್ವಯಂಪಾಕ ಇಲ್ಲ. ಬ್ರಹ್ಮಚಾರಿ ಯಾತಕ್ಕೆ ಸ್ವಯಂಪಾಕ ಮಾಡ್ಕೋಬಾರ್ದು ಅಂದರೆ ಅವರ ವಿದ್ಯಾರ್ಥಿ ಅವನು ಅಡುಗೆ ಊಟ ಮಾಡ್ಕೊಂಡು ಮಲಿಕೊಂಡ್ಬಿಟ್ರೆ ಆಮೇಲೆ ಓದೋದು ಯಾವಾಗ ಅವನು. ಆದ್ದರಿಂದ ಅವನು ಸ್ವಂತ ಅಡುಗೆ ಮಾಡ್ಕೋಬಾರ್ದು. ಅದೇ ಅದೇ ರೀತಿ ಯತಿಗಳು ಮನೆ ಬಿಟ್ಟು ಬಂದವರು, ಮತ್ತೆ ಅಡುಗೆ ಮಾಡ್ಕೊಳ್ಳಾಗಿಲ್ಲ, ಮುಗಿದೋಯ್ತು. ಅಲ್ಲಿ ಉಳಿದೋದು ಯಾರೀಗ? ಗೃಹಸ್ಥ, ವಾನಪ್ರಸ್ಥ. ವಾನಪ್ರಸ್ಥ ಮಾಡ್ಕೊಳ್ಳೋ ಪ್ರಸ್ಥಿ ಕಾಡಿಗೆ ಹೋಗ್ಬಿಡ್ತಾನಾತ, ಇಲ್ಲಿ ಇರಾಗಿಲ್ಲೇ ಇಲ್ಲ. ಉಳಿದಿದ್ದು ಗೃಹಸ್ಥ ಒಂದೇ, ಇದು ಗೃಹಸ್ಥ ಕೇಳಿ ಕೊಡಬೇಕು, ಅವ್ರು ತೊಗೊಳ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಭಿಕ್ಷೆಗೆ ಅಂತ ಹೊರಡ್ತಾ ಇದ್ರು. ಎಲ್ಲರ ಮನೆ ಮುಂದೆ ಹೋಗೋದು, ಭಿಕ್ಷಾಂದೇಹಿ ಅಂತ ಕೇಳೋದು, ಭಿಕ್ಷೆ ಹಾಕೋದು ನಡೆದಿತ್ತು. ಆದರೆ ಒಂದು ನಿಯಮ ಉಂಟು, ಭೀಮಸೇನ ದೇವರಿಗೆ ಒಂದು ನಿಯಮ, ಆಪತ್ಕಾಲದಲ್ಲಿ ಭಿಕ್ಷೆ ಬೇಡಬಹುದು ಅಂತಿದೆ. ಇವರಿಗೆ ಆಪತ್ಕಾಲನೇ ಇಲ್ಲ, ಆದ್ದರಿಂದ ಭಿಕ್ಷೆ ಬೇಡಬಾರ್ದವರು. ಆದರೆ ನೋಡಿದ್ರೆ ಬೇಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ಆದರೂ ಧರ್ಮ ಬಿಡಲಿಲ್ಲ ಅಂತ ಹೇಳ್ತಾ, ಧರ್ಮ ಬಿಡಲಿಲ್ಲ. ಏನು ಮಾಡ್ತಿದ್ರಂತೆ, ಹೋಗೋದು ಅಲ್ಲಿ ಜೋರು, ಇನ್ನು ಹುಮ್ಮ ಅಂತಿದ್ದಾರಂತ ಹೋಗಿಬಿಟ್ಟು, ಅವ್ರು ಓಡ್ಕೊಂಡು ಭಿಕ್ಷೆ ಹಾಕಿಬಿಡ್ತಿದ್ರು. ಹುಮ್ಮಂತಷ್ಟ ಬೇಡ್ತಿದ್ದಿಲ್ಲ, ಹೋಗ್ಬಂದು ಬಂದು ಭಿಕ್ಷೆ ಹಾಕಿಬಿಡೋದು ಅಷ್ಟೇ ಹೊರತು ಅವ್ರು ಎಂದೂ ಕೂಡ ಯಾಚನೆ ಮಾಡಿ ಭಿಕ್ಷಾಂದೇ ಎಂದು ಕೇಳ್ತಿದ್ದಿಲ್ಲ. ಉಳಿದವರು ಕೇಳಿಬಿಡ್ತಾ ಇದ್ರು, ಇವ್ರು ಮಾತ್ರ ಕೇಳ್ತಿರಲಿಲ್ಲ. ಅದು ಬರೀ ಕೇಳೋದಲ್ಲ, ಒಂದ್ಸರ್ತಿ ಏನಾಯ್ತಂತ ಅವರಲ್ಲಿದ್ದಾಗ ಇವ್ರದ್ದು ಅಗ್ರಹಾರ ತೀರ ಇತ್ತೀಚಿನ ಅಗ್ರಹಾರ ಇರ್ತಿದ್ರು, ಈಗ ಅಗ್ರಹಾರ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ ಈಗಾಗಲೇ. ಈ ಅಗ್ರಹಾರ ಬರೀ ಬ್ರಾಹ್ಮಣರ ವಾಸ ಮಾಡೋ ಜಾಗ, ಅಗ್ರಹಾರದಲ್ಲಿ ಇವರಿದ್ದಾರೆ. ಸುತ್ತಮುತ್ತ ಎಲ್ಲ ಕುಬ್ಬಾರಿಗೇರಿ ಇತ್ತು, ಅಲ್ಲಿ ಬೆಂಕಿ ಬಿತ್ತು, ಎಲ್ಲ ಕಡೆ ಜೋರ ಬೆಂಕಿ ಹತ್ತಿ ಬರ್ತಾ ಇದೆ. ಅವ್ರಿಗೆ ಭಾರಿ ಗಾಬರಿ ಆಗಿರುತ್ತೆ, ಕಾಪಾಡಿ ಕಾಪಾಡಿ ಜೋರ ಕೂಕೊಂಡ. ಭೀಮಸೇನದೇವರು ಕಿವಿಗೆ ಬಿತ್ತು, ಮಾತಾಡಮೇ ಮಾತಾಡಿಸ್ತು ಅಂತ ತಕ್ಷಣ ಹೊರಟ್ರ ಅಲ್ಲಿಗೆ. ಹೋದ್ರು ಉರಿತಾ ಇದೆ, ಧಗ ಧಗ ಉರಿತಾ ಇದೆ ಮನೆ, ಸುತ್ತ ಮನೆಗೆಲ್ಲ ಬರ್ತಾ ಇದೆ, ಇವ್ರ ಮನೆ ಬರ್ತಾ ಇದೆ ಬೆಂಕಿ ಆಗ್ಲೇನೆ. ಇವ್ರು ಏನು ಮಾಡಿದ್ರು ಅಂತ ಗೊತ್ತಾ? ಭೀಮಸೇನ ಅಂದರೆ ಭೀಮಸೇನ, ಅವ್ರ ಮೆಥಡ್ಡೇ ಬೇರೆ. ನೀರು ತಂದು ಆರಿಸೋದಲ್ಲಿ ಗೊತ್ತಿಲ್ಲ ಅವರಿಗೆ, ತಕ್ಷಣ ನೆಲ ಕೈ ಹಾಕಿದ್ರಂತೆ ಮನೆ ಅಪ್ನಾ. ನಾವು ಮೈಸೂರು ಪಾಕ್ ಎತ್ತಾಗಿರ್ತಾರೆ ಮೇಲಕ್ಕೆ, ನಮಗೆ ಅದನ್ನೆತ್ತಕ್ಕೂ ಬರೋದಿಲ್ಲ ಎಷ್ಟೋ ದಿನಕ್ಕೆ. ಸಿ ಅನಾಮತ್ತೆ ಎತ್ತಿಬಿಟ್ರಂತೆ, ಎತ್ತಿ ದೂರ ಇಟ್ಟುಬಿಟ್ರು. ಸಂಜೀವನ ಪರ್ವತ ಎತ್ತಿದ್ದವ್ರು ಗೊತ್ತವರು, ಅನಾಮತ್ ಎತ್ತಿಟ್ರಂತೆ. ಅವನು ಆಶ್ಚರ್ಯ ಆಗಿರುತ್ತೆ ಅವನಿಗೆ, ಅವನ್ನೆತ್ತಿ ಹೊರಗಿಟ್ಟರು ಸಾಕಾಗಿತ್ತು ಅಂಥದ್ದು. ಅವನು ಅವನ ಹೆಂಡತಿ ಮಕ್ಕಳು ಅವನ ಎಲ್ಲ ಪಾತ್ರೆ ಪಡಗ ಎಲ್ಲವೂ ಕೂಡ ಸುರಕ್ಷಿತ. ಅಂದರೆ ವಾಯುದೇವರು ಬರೀ ಕಾಪಾಡೋದಿಲ್ಲ, ಸಂಪೂರ್ಣ ಕಾಪಾಡ್ತಾರೆ ಅಂತ. ವಾಯುದೇವರ ರಕ್ಷಣೆ ಅಂದರೆ ಸಣ್ಣ ಪುಟ್ಟ ರಕ್ಷಣೆ ಅಲ್ಲ, ಟೋಟಲ್ ರಕ್ಷಣೆ. ಜನ್ಮಾದಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ. ವಾಯುಸ್ತುತಿಯಲ್ಲಿ ಎಷ್ಟು ಹೇಳ್ತಾರೆ, ಜನ್ಮ ಆದಿ ವ್ಯಾಧಿ ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥ ಸಮರ್ಥರು. ಸಂಪೂರ್ಣ ಕಾಪಾಡಿಬಿಟ್ರು, ದೂರ ಇಟ್ಟರು. ಇದರಿಂದ ವಾಯುದೇವರಿಗೆ ಏನಿಲ್ಲ ಅಂತ ಗೊತ್ತಾಯಿತು, ಜಾತಿ ಗೀತಿ ನೋಡೋದಿಲ್ಲ ಅಂತ ಅರ್ಥ. ವಾಯುದೇವರು ಅಂದರೆ ಜಾತಿ ಇಲ್ಲ ಅಂತ ಅರ್ಥ ನೆನಪಿರಬೇಕು. ವರ್ಣಾಶ್ರಮಗಳು ಇಲ್ಲ ಅಂತಲ್ಲ, ಆಪತ್ತು ಬಂದಾಗ ಯಾವ ಜಾತಿಯವರು ಅಂತ ಕೇಳೇನು ಮಾಡಬೇಕೀಗ? ಆ ಯಾರೋ ನೀರಿನ ಮುಳುಗ್ತಿರ್ತಾರೆ, ಯಾವ ಜಾತಿ ಅಂತ ಕೇಳೋದು ಅಂತ ಸತ್ಯ ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಮೊದಲು ಎತ್ತಿ ಹಾಕಿಬಿಡಿ, ಜಾತಿ ಪ್ರಶ್ನೆ ಅಲ್ಲ ಅದು, ಕಾಪಾಡಬೇಕಾಗಿ. ಹಸಿದು ಬಂದವನಿಗೆ ಅನ್ನ ಹಾಕಿಬಿಡಿ, ಕೇಳೋದಕ್ಕೆ ಹೋಗಬೇಡಿ. ಡಾಕ್ಟರ್ಸ್ ಎಲ್ಲ ಜಾತಿ ಕೇಳಿಕೊಂಡ್ಬಿಟ್ರೆ ಮಾಧ್ವರ ಹಾಸ್ಪಿಟಲ್ ಮಾಡಿದ್ರೆ ಗತಿಯೇನಾಗಬೇಕು? ಹಾಸ್ಪಿಟಲ್ಸ್ ಮಾಧ್ವಾಸ ಅಂತ ಹಾಕೋದು, ಬಸ್ಗಳು ಮಾಧ್ವರಿ ಮಾತ್ರ ಅಂತ ಹಾಕೋದು, ಪಾಪರಾಗಿಬಿಡ್ತಾರೆ ಅಷ್ಟೇ. ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದೆಲ್ಲರಿಗೂ ಸಾರ್ವಜನಿಕ ಅವೆಲ್ಲ ಕೂಡ. ಅಂದರೆ ವರ್ಣಾಶ್ರಮ ಇರಬೇಕು, ಎಲ್ಲಿ ಪಾಲನೆ ಮಾಡಬೇಕು ಅಲ್ಲಿ ಪಾಲನೆ ಮಾಡಬೇಕು. ನಮ್ಮಲ್ಲಿ ಕೆಲವು ಪದ್ಧತಿಗಳು ಉಂಟು. ರಥೋತ್ಸವದ ಕಾಲಕ್ಕೆ ಮಡಿ ಮೈಲಿಗೆ ನೋಡಬೇಡಿ ಅಷ್ಟೇ. ರಥೋತ್ಸವ ಆಗ್ತಾ ಇರ್ತದೆ, ಎಡಿತಾ ಇರ್ತಾರೆ, ಅದು ಇದು ನೋಡೋಕೆ ಮೈ ಮೈಲಿ ಮಡಿ ಕೆಲಸನೆ, ಯಾರನ್ನು ಕೇಳೋಕ್ಕೆ ಹೋಗಬೇಡಿ, ಅದು ಮಡಿ ಅಂತ ಅರ್ಥ. ಅದು ಅಲ್ಲಿ ಮಡಿತಾ ಅವನು ಮೈಲಿಗೆ ಮಾಡಿಕೊಂಡು ರಥೋತ್ಸವ ಮಾಡೋಕ್ಕೆ ಬರೋದು ಇವನಿಗೆ ಅಂತ ಅರ್ಥ. ಅಲ್ಲೆಲ್ಲ ಮಣ್ಣು ನೋಡಬಾರದು. ಈ ಕೆಲವು ಕಾಲದಲ್ಲಿ ಮಡಿ ಮೈಲಿಗೆ ಎಂಬುದಕ್ಕೆ ಅರ್ಥ ಇಲ್ಲ. ಆದರೆ ನಾವು ಜನ ಎಲ್ಲ ಕಡೆ ನೋಡ್ತೇವೆ, ಮನೆಯಲ್ಲೇ ಮಡಿ ಮೈಲಿ ಬಿಟ್ಬಿಡ್ತಾರೆ, ಅದು ತಪ್ಪಾಗುತ್ತೆ. ಅಲ್ಲಿ ನೋಡಲೇಬೇಕು. ಎಲ್ಲಿ ಅಶೆ ನಹಿ ಅಶಕ್ಕೆ ಶಾಸ್ತ್ರ ಚೋದರ, ಎಲ್ಲಿ ಇಂಪಾಸಿಬಲ್ ಅವ್ನು ಮಾಡಲಿಕ್ಕೆ ಹೋಗಬಾರ್ದು, ಪಾಸಿಬಲ್ ಇದ್ದಲ್ಲಿ ಬಿಡಲಿಕ್ಕೆ ಹೋಗಬಾರ್ದು. ಇವತ್ತನ್ನು ಪಾಸಿಬಲ್ಲಲ್ಲಿ ಬಿಟ್ಬಿಟ್ಟಿದ್ದೇವಲ್ಲ, ಅದು ತಪ್ಪಾಯಿತು. ತಕ್ಷಣ ಅವರು ಎತ್ತಿಟ್ಟರು, ಕಾಪಾಡ್ತಾರೆ. ಇದರಿಂದ ಎಲ್ಲ ಜಾತಿ ಗುರುಗಳು ಆಚಾರ್ಯರು, ಮಧ್ವಾಚಾರ್ಯರ ಶಿಷ್ಯರಲ್ಲಿ ಮಧ್ವಿದಲ್ಲಿ ಹೇಳ್ತಾರೆ, ಎಲ್ಲ ಜಾತಿಯ ಶಿಷ್ಯರು ಇದ್ರು ಅಂತ ಹೇಳ್ತಾರೆ. ಮಾಧ್ವರಾಗಲಿಕ್ಕೆ ಎಲ್ಲರೂ ಎಲಿಜಿಬಲ್, ಬ್ರಾಹ್ಮಣರಾಗಲಿಕ್ಕೆ ಎಲ್ಲ ಎಲಿಜಿಬಲ್ ಅಲ್ಲ. ಬ್ರಾಹ್ಮಣರಿಗೆ ಮೋಕ್ಷ ಅಂತ ಹೇಳಲಿಲ್ಲ, ಮಾಧ್ವರಿಗೆ ಮೋಕ್ಷ ಅಂತ ಹೇಳಿರೋದ್ರಿಂದ ಆಚಾರ್ಯ ಶಿಷ್ಯರಾಗಲಿಕ್ಕೆ ಎಲ್ಲರೂ ಅರ್ಹರಾಗಿದ್ದಾರೆ. ಅವರವರ ವರ್ಣ ಆಶ್ರಮಕ್ಕೆ ತಕ್ಕಂತೆ ಪಾಲನೆ ಮಾಡಬೇಕೇ ಹೊರತು ಬೇರೆ ಅಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ, ಅದು ಮಾತ್ರ ಚೇಂಜ್ ಆಗೋದಿಲ್ಲ, ಎಲ್ಲರಿಗೂ ಕಾಮನ್. ಅದು ರಕ್ಷಣೆ ಮಾಡಿದ್ದಾರೆ, ಅವನಿಗೆ ತುಂಬ ಸಂತೋಷ ಆಗಿತ್ತು. ಏನು ಕೃತಜ್ಞತೆ ಕೊಟ್ಟು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಏನು ಕೊಡಬೇಕು ಅವರಿಗೆ? ರಾಮದೇವರು ಕೇಳಿದಾಗಲೇ ಬೇಡ ಅಂತ ಹೇಳಿದವರು, ಅವ್ರು ಬೇಡ ಅಂದ್ರೆ ಬಿಡಲಿಲ್ಲ, ಏನಾದ್ರು ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದ. ಏನು ಕೊಟ್ಟ ಗೊತ್ತ ಅವನು? ನಾನೊಬ್ಬ ಕುಂಬಾರ, ಏನು ಕೊಡ್ಬೋದು, ಒಳ್ಳೆ ಗಡಿಗೆ ಕೊಡ್ಬೋದು ಅಷ್ಟೇ, ಇನ್ನೇನು ಕೊಡ್ಲಿಕ್ಕೆ ಬರುತ್ತೆ ನನಗೆ. ಆದರೆ ಇವ್ರಿಗೆ ಇಷ್ಟು ಗಡಿಗೆ ಕೊಟ್ಟರೆ ಸಾಲದು ಅಂಥೇಳಿ ಅವ್ರು ಎಷ್ಟು ಪ್ಲಾನ್ ಮಾಡಿದೆ ಗೊತ್ತಾ? ಅವ್ರು ಎತ್ತಿರೋದೇನು? ನನ್ನ ಮನೇನ, ನಾನೇ ಕೃತಜ್ಞತೆ ತೋರಿಸ್ಬೇಕು. ಅದಕ್ಕೆ ಮನೆಯಷ್ಟು ದೊಡ್ಡ ಗಡಿಗೆ ಮಾಡಿದ್ದಂಥವ್ರು ಗೃಹ ಪ್ರಮಾಣಂ ಅಂತ ಹೇಳ್ತಾರೆ. ಮನೆಯ ಸೈಜ್ ಗಡಿಗೆ ಮಾಡಿ ಕೊಟ್ಬಿಟ್ಟದ್ದು ಭೀಮಸೇನ ದೇವರಿಗೆ. ಒಳ್ಳೆ ಭಿಕ್ಷಾ ಪಾತ್ರೆ ತೊಗೊಂಡೋಗ್ಬಿಟ್ಟಿರ್ತವ್ರು, ಭಿಕ್ಷಾ ಪಾತ್ರೆ ಅದನ್ನು ಮಾಡಿಕೊಂಡಿರಂಥವ್ರು. ಆ ಹೋಗೋದು ಭಿಕ್ಷಾ ಅಂದೇ ಎತ್ತಿ ಕೇಳಿ ಗತಿ ಹೇಳ್ಬೇಕಾ ಕೇಳಿ ಜರ ಓಡ್ಕೊಬಂದು ಹಾಕ್ಬಿಡ್ತಿದ್ರು. ಹುಮ್ಮಂತಕ್ಷಣ ದಂದು ಹಾಕೋದು ತೊಗೊಂಡು ಹೋಗ್ತಿರೋದು ಪಾತ್ರೆ. ಅದಕ್ಕೆ ಹೇಳ್ತಾರೆ ಉತ್ತರ ಗುಂಡಾಗಿರಿ ಆಗಲಿಲ್ಲ ಇದು ಒಂದು, ಎಲ್ಲ ರಿವಾಲ್ವರ್ ತೋರಿಸಿ ಭಿಕ್ಷಾ ಹಾಕಿದ್ರೆ ಎಲ್ಲರೂ ಹಾಕ್ತಾರೆ, ದೊಡ್ಡ ವಿಚಾರ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಭೀಮಸೇನ ದೇವರು ಯಾರ ಮನೆಗೆ ಹೋಗ್ತಿದ್ರು ಗೊತ್ತಾ? ಬ್ರಾಹ್ಮಣರ ಮನೆಗೆ ಹೋಗ್ತಿರಲಿಲ್ಲ, ವೈಶ್ಯರ ಮನೆಗೆ ಮಾತ್ರ ಹೋಗ್ತಿದ್ರೆ ಹೊರತು ಬ್ರಾಹ್ಮಣರ ಮನೆಗೆ ಹೋಗ್ತಿರಲಿಲ್ಲ. ವೈಶ್ಯರಿಂದ ತಗೊಳ್ಬೋದು ಅಂತ ಕೇಳಿದರೆ ಕರವದ್ ವೈಶ್ಯತೋಗ್ರಹಿ, ಟ್ಯಾಕ್ಸ್ ಕಲೆಕ್ಟ್ ಮಾಡದೆ ಮಾಡ್ತಿದ್ರೆ ಹೊರತು ಅದನ್ನು ಇದು ಮಾಡ್ತಿರಲಿಲ್ಲ. ರಾಜರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಕ್ಕಿದೆ, ಸರ್ಕಾರಕ್ಕೆ ಹಕ್ಕಿದೆ ತಾನೆ. ರಾಜರು ನಿಜವಾಗ್ಲೂ ರಾಜರು, ಇವರೇ ಆದ್ರಿಂದಾಗೇ ಆ ರೀತಿ ಮಾಡ್ತಿದ್ರೆ ಹೊರತು ಎಂದೂ ಬೇರೆ ಮಾಡ್ತಿರಲಿಲ್ಲ. ಧರ್ಮರಾಜ ನೋಡ್ದ, ಭೀಮಸೇನ ಹತ್ರ ಬಂದ, ಅಪ್ಪ ನಾವೆಲ್ಲ ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ. ಇಲ್ಲಿ ನೋಡಿದರೆ ಈ ರೀತಿ ಗಡಿಗೆ ಎತ್ತಾಗಲ ಗೊತ್ತಾಗುತ್ತೆ ಭೀಮಸೇನ ಅಂತ ಹೇಳಿದ್ರು, ಕೂಗಿದಾಗಲ ಗೊತ್ತಾಗುತ್ತೆ. ಅದಕ್ಕೆ ದಯವಿಟ್ಟು ಮನೆಯಲ್ಲೇ ಇದ್ದುಬಿಡು, ಭಿಕ್ಷ ಬರಬೇಡ, ನಾವು ಭಿಕ್ಷೆ ಬಿಡ್ಕೊಂಡು ಬಂದು ತರ್ತೀವಿ, ಅದನ್ನು ಎರಡು ಭಾಗ ಮಾಡೋಣ, ಒಂದು ಭಾಗ ನಿನಗೇನೆ, ಉಳಿದ ನಾಲ್ಕು ಭಾಗ ಐದು ಜನ ತಗೋತೀವಿ ಅಂತ ಹೇಳಿದರು. ಭೀಮಸೇನ ತಥಾಸ್ತು ಅಂದು ಬಿಟ್ರಂತೆ. ಯಾತಕ್ಕೆ ಅವರೇ ಕೇಳಿದರು ಅಂದರೆ, ಕೂತು ಭೀಮಸೇನ ದೇವರು ಐದು ಭಾಗ ತಗೊಳ್ದು ಎರಡು ಭಾಗ ತಗೊಳ್ಳೋ ಹಕ್ಕಿ ಯಾತಕ್ಕಿದೆ ಅಂದರೆ, ಫುಲ್ ಕಾಪಾಡ್ತಿರೋದು ಅವರೇ, ಅವರಿಗೆ ರೈಟ್ ಇದೆ. ಆಫೀಸರಿಗೆ ಹೆಚ್ಚು ಸಂಬಳ, ಉಳಿದವ್ರಿಗೆ ಕಡಿಮೆ, ಯಾತಕ್ಕೆ ಅಷ್ಟು ಕೆಲಸ ಇದೆ ಅವರಿಗೆ, ಅದಕ್ಕೆ ಸಂಬಳ. ಅದಕ್ಕಿಟ್ಟರಂತೆ ಭೀಮಸೇನ ದೇವರು ಆ ರೀತಿ ಮಾಡ್ಕೊಂಡಿದ್ರು. ದಿವಸಗಳು ಕಡಿತಾ ಇದೆ, ಆರು ತಿಂಗಳಾಯ್ತು. ಮತ್ತೆ ಆರಾರು ತಿಂಗಳ ಲೆಕ್ಕ, ಈ ತಿಂಗಳು ಯಾರೋ ಹೇಳೋದಿಲ್ಲ, ವೇದವ್ಯಾಸ ಅವರೊಬ್ಬರೇ ಹೇಳೋದು, ಆಚಾರ ಬರೆಯೋದು. ಎಷ್ಟು ತಿಂಗಳಲ್ಲಿ ಇದ್ರದ್ದು ಪ್ರಶ್ನೆ ಬರ್ತಾರೆ, ಉತ್ತರ ಕೊಟ್ಬಿಡ್ತಾರೆ. ಆರು ತಿಂಗಳ ಕಥೆಯಾಯಿತು. ಇವತ್ತು ಹೊತ್ತಾಗಿದೆ, ನಾಳೆ ಇವತ್ತು ಹಿಡಿಂಬ ಕಲ್ಯಾಣ ಅಂತ ಆಯ್ತಲ್ಲ, ನಾಳೆ ದ್ರೌಪದಿ ಸ್ವಯಂವರ ಆಗಬೇಕು. ಏ ಬಕಾಸುರನ ಸಂಹಾರ, ದ್ರೌಪದಿ ಸ್ವಯಂವರ ಮತ್ತು ಅನೇಕ ದುರ್ಯೋಧನದ ಕಲ್ಯಾಣವೂ ಆಗಬೇಕು. ಕೆಟ್ಟವರು ಮದುವೆ ಆಗಲೇಬೇಕಲ್ಲ, ಅವ್ರ ಸಂತತಿಯನ್ನು ಬೆಳಿಬೇಕಲ್ಲ, ಆದ್ದರಿಂದ ಅವ್ರ ಮದುವೆನೂ ಆಗ್ತದೆ. ನಾಳೆ ಅದಿಷ್ಟು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ. ಇವತ್ತು ಇನ್ನೊಂದು ಅನುಕೂಲ, ದೇವರು ಹತ್ರನೇ ಆಗಿದೆ, ಹತ್ರ ಕಳಿಸ್ಕೋತಾರೆ ದೇವರು ಅಂತ ಅರ್ಥ. ಮಹಾಭಾರತ ಕೇಳ್ತಿದ್ರೆ ದೇವರು ತಾವು ಮುಂದೆ ಕುಡಿಸ್ಕೊಂಡ್ಬಿಡ್ತಾರೆ ಎಂಬುದು ಗ್ರಹಸ್ಥಾನ ಆಗ್ತಾ ಇದೆ. ಇವತ್ತು ಪವಿತ್ರ ಕೃಷ್ಣಾರ್ಪಣ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಅಕ್ಟೋಬರ್ ಸಂಚಿಕೆಯ ವ್ಯಾಸಮಧ್ವದಲ್ಲಿ ಒಂದು ತತ್ವಸಾರ ಸಮುದ್ರತಿ ಅಂತ ಪ್ರಿಂಟ್ ಆಗಿದೆ. ತತ್ವಸಾರ ಸಮುದ್ರತಿ ಅಂತೇಳಿ ಅದು ಆನಂದ ತೀರ್ಥಾಚಾರ್ಯರಂತೂ ದೊಡ್ಡ ಜ್ಞಾನಿಗಳು, ತಾಮ್ರಪರ್ಣಿ ಆನಂದ ತೀರ್ಥ ಸತ್ವತ್ತರ ತಮಲ ಅಂತ ಗ್ರಂಥ ಬರೆದಿದ್ದಾರೆ. ತುಂಬ ಪ್ರಮೇಯಗಳು, ನಾವು ಸಂಸ್ಕೃತದಲ್ಲಿ ಒಂದೇ ಕಡೆ ಪ್ರಮೇಯ ಸಿಗತಕ್ಕಂಥ ಗ್ರಂಥ ಅಂದರೆ ಎರಡು, ಸತತ್ವ ರತ್ನಮಾಲ ಒಂದು, ಮಧ್ವ ಸಿದ್ಧಾಂತ ಸಾರ ಅಂತ ಒಂದು. ಅವರಿಬ್ಬರು ಹೆಚ್ಚಿಗೆ ಕಂಟೆಂಪರರಿ ಬರೆದವರು. ಸತತ್ವ ರತ್ನಮಾಲ ಕಾರ್ಯ ಸತ್ವಸಾರ ಸಮುದ್ರತೆ ಅಂತ ಬರೆದಿದ್ದಾರೆ. ತತ್ವ ಸಂಖ್ಯಾನಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಇದ್ದಾಗಿದೆ, ಅದ್ರ ಇಡೀ ಗ್ರಂಥ ಕೊಟ್ಟಿದೆ ಮತ್ತು ಅನುವಾದ ಮಾಡಿದೆ. ಅನುವಾದ ಸಮೇತ ಸಿಗುತ್ತೆ, ಅದು ಅಕ್ಟೋಬರ್ ಸಂಚಿಕೆಯಲ್ಲಿ ಸಿಗುತ್ತೆ. ನಮ್ಮ ವ್ಯಾಸಮಧ್ಯ ಪತ್ರಿಕೆ ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಹಾಗೆ ಬಂದಿರುತ್ತೆ, ಅವರು ತೊಗೊಳ್ಬೇಕಾದಿಲ್ಲ. ಬೇರೆಯವರನ್ನು ತೊಗೊಂಡ್ರೆ 10 ರೂಪಾಯಿ ಬರೀ 5 ರೂಪಾಯಿ ಸಿಗುತ್ತೆ. ಇವತ್ತು ವ್ಯವಸ್ಥೆ ಮಾಡಿದ ಕಡೆಗೆ ಅದನ್ನು ತೊಗೊಂಡು ಪೂರ್ತಿ ಓದಿದರೆ ಅರ್ಥ ಸಮೇತ ಇಡೀ ತತ್ವ ಸಂಖ್ಯಾನದ ಎಲ್ಲ ವಿಷಯ ಗೊತ್ತಾಗುತ್ತೆ. ಆ ರೀತಿ ಬರೆದಿದ್ದಾರೆ, ಅದನ್ನು ಬೇಕಾದವರು ಉಪಯೋಗ ಮಾಡಿಕೊಳ್ಬೋದು ಅಂತ ಹೇಳ್ತಾ. ಇನ್ನೇ ಹೇಳಿದಂತೆ ಪಾಜಕದಿಂದ ಮಾಧು ಉಪಾಧ್ಯಾಯರು ಬಂದಿದ್ದಾರೆ. ಪಾಜಕಕ್ಕೆ ಸೇವೆ ಸಲ್ಲಿಸೋದು ಅಂದರೆ ನಮ್ಮ ಮೂಲ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಸೇವೆ ಅದು. ಅಂತ ಸದಾವಕಾಶವನ್ನು ಎಂದು ಕಳ್ಕೊಳ್ಳೋಕೆ ಹೋಗಬಾರ್ದು. ಒಂದು ಸುಮಧ್ವ ವಿಜಯದ ಪ್ರತಿಶ್ಲೋಕವನ್ನು ಬಯಸೋದು ಬರೆಸೋದು ಒಂದು, ಇನ್ನೊಂದು ಇನ್ನೂ ಕೆಲವು ಕೆಲಸ ಆಗಬೇಕಾಗಿದೆ. ಯಾಗಶಾಲೆ ಇತ್ಯಾದಿ ಆಗ್ತಾ ಇದೆ, ಅದಕ್ಕೂ ಸಹ ಕೊಡ್ಬೋದು. ಯಾರು ಯಾವ್ಯಾರು ಎಷ್ಟೆಷ್ಟು ಶಕ್ತಿಯಾನುಸಾರ ಅಂತಿದೆಯಲ್ಲ, ಯಥಾಶಕ್ತಿ ಕೊಟ್ಟು ಇದರಲ್ಲಿ ಅವಶ್ಯವಾಗಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣವನ್ನು